ಗೊತ್ತಿಲ್ಲ ಅಂತ ಕೇಳಿದ್ರೆ ಇನ್ನೊಂದು ಫೈನ್ ಆಗ್ತಾರೆ, ಅಡಿಷನಲ್ ಫೈನ್ ಆಗ್ತಾನೆ. ಅದಕ್ಕೆ ರೂಲ್ಸೇ ಗೊತ್ತಿಲ್ಲ ಅವರಿಗೆ ಅಂತ ಹೇಳಿ. ಅಥವಾ ಟ್ರಾಫಿಕ್ ಡ್ರೈವಿಂಗ್ ಬಂದ್ರಷ್ಟೇ ಲೈಸೆನ್ಸ್ ಕೊಡೋದಿಲ್ಲ, ಏನ್ ಗೊತ್ತಿರಬೇಕು ಅವರಿಗೆ? ಟ್ರಾಫಿಕ್ ರೂಲ್ಸ್ ಗೊತ್ತಿರಬೇಕು, ಸಿಗ್ನಲ್ಸ್ ಎಲ್ಲ ಅರ್ಥ ಆಗಿರ್ಬೇಕು ಅವರಿಗೆ. ಸಿಗ್ನಲ್ಸ್ ನಿಂಗೆ ಕೇಳ್ತೀನಿ, ಇದೆಲ್ಲ ಅರ್ಥ ಏನಂತ ಕೇಳ್ತಾರ, ಅದ್ಯಾವ್ದು ಅರ್ಥ ಆಗದ ಫೇಲ್ ಮತ್ತೇನೆ. ಡ್ರೈವಿಂಗ್ ಸರಿಯಾಗಿ ಬಂದ್ರೂ ಅವ್ನು ಫೇಲು. ಅದೇ ರೀತಿ ಜೀವನದಲ್ಲಿ ಬದುಕಬೇಕಾದ್ರೆ ಅವ್ನ ನಿಯಮ ಗೊತ್ತಿಲ್ಲ ಅಂತ ಹೇಳೋದು ಇನ್ನೊಂದು ಅಪರಾಧ ಆಗೋದ್ರಿಂದ ಏನ್ ಮಾಡ್ಬೇಕು ಅದನ್ನ? ಪ್ರಾಪ್ಯ ವರಾನ್ ನಿಬೋಧತ, ಉತ್ತಿಷ್ಠತ ಜಾಗ್ರತ, ಪ್ರಾಪ್ಯ ವರಾನ್ ನಿಬೋಧತ, ಎಚ್ಚೆತ್ಕೊಂಡು ಏನ್ ಮಾಡ್ಬೇಕಂತ ಕೇಳಿಕೊಂಡು ಮಾಡಬೇಕೆ ಹೊರತು ಬಿಡೋ ದೊಡ್ಡ ಸ್ಥಿತಿಯಲ್ಲ. ಇವತ್ತು ಅನೇಕರು ಕ್ಲೇಮ್ ಆದ್ಬೋದು, ನಮಗೆ ಗೊತ್ತಿಲ್ಲ ಮಾಡಲಿಲ್ಲ ಅಂತ ಹೇಳ್ತಾರೆ, ಸರಿಯಲ್ಲ. ಗೊತ್ತಿಲ್ಲ ಅನ್ನೋದು ಇನ್ನೂ ದೊಡ್ಡ ಅಪರಾಧ ಅನ್ನೋದು ಅವ್ರಿಗೆ ತಿಳಿದಿಲ್ಲ ಅಂತ ಅರ್ಥ. ಅದಕ್ಕೆ ಸ್ವಯಂ ಅಜ್ಞೋ ಅಜಿತೇಂದ್ರಿಯ, ಮತ್ತೆ ಯಾವುದೇ ಸರ್ಕಾರ ಕೂಡ ಕೀಪ್ ಲೆಫ್ಟ್ ಮೊದಲು ಇಂಡಿಕೇಶನ್ ಹಾಕಿ ಫಾಲೋ ಮಾಡಿದ ಹೋದ್ರೆ ಶಿಕ್ಷೆ ಕೊಡ್ತಾರೆ. ಗೊತ್ತಾರೆ, ಸುಮ್ ಸುಮ್ಮನೆ ವಿದ್ವಿತ್ಗತವನ್ನೇ ಅಂತ ಮಾಡೋದಿಲ್ಲ, ಅನೌನ್ಸ್ ಮಾಡ್ತಾರೆ ಫಸ್ಟ್. ಅದ ಇಂಡಿಕೇಶನ್ ಎಲ್ಲ ಕೊಡ್ತಾರೆ ಸರ್. ಶಾಸ್ತ್ರ ಕೂಡ ಏನ್ ಮಾಡೋದು ಫಸ್ಟ್, ಈ ಮಾಡಬೇಕು ಮಾಡೋದೆಲ್ಲ ಹೇಳ್ಕೊಡುತ್ತದ, ಹೇಳ್ಕೊಂಡು ವ್ಯವಸ್ಥೆ ಮಾಡಿ ಹೇಳ್ಕೊಂಡು ಇಟ್ಟಿರ್ತಾರೆ. ಮತ್ತೆ ಕಾಲಕಾಲಕ್ಕೇನೆ ಉಪಯೋಗ ಮಾಡ್ಕೊಳೋದ್ರೆ ಏನಾಗುತ್ತಾಗ ತಪ್ಪಾಗುತ್ತೆ. ಆ ರೀತಿಯಲ್ಲಿ ಮಾಡಬೇಕು. ಇವತ್ತು ಟ್ಯಾಕ್ಸ್ ಕೊಡುವಾಗ ಕ್ಯೂ ಹೇಗೆ ನಿಂತಿರುತ್ತೆ ನೋಡಿ, ಗೋಲ್ಡ್ ಲಾಸ್ಟ್ ಅಷ್ಟು ಕ್ಯೂ ನಿಂತು ಬಿಟ್ಟಿರ್ತಾರೆ, ಮಿಡ್ ನೈಟ್ ಆದ್ರೆ ಕೆಲಸ ಮಾಡ್ತಾರೆ. ಅದಕ್ಕೆ ಅಪರಾಧ ಗೊತ್ತು, ಮುಂದೆ ಏನಾಗುತ್ತೆ ಅಂತ ಹೇಳಿ ಗೊತ್ತಾಯ್ತು, ಬೇಜಾರಾಯ್ತು ಅವೆಲ್ಲ ಮಾಡೋದು ತಪ್ಪು ಕೂತಿರ್ತಾರೆ. ಕಾರಣ ಏನು? ತಮ್ಮ ಉದ್ದೇಶ ಸಾಧಿಸಬೇಕಾಗಿದೆ. ಅದೇ ರೀತಿಯಲ್ಲಿ ಎಲ್ಲರೂ ಕಾಯ್ತಿರಬೇಕು. ನಾಚರೇತ್ಯಸ್ತು ವೇದೋಕ್ತಂ ಸ್ವಯಂ ಅಜ್ಞ ಅಜಿತೇಂದ್ರಿಯ, ಮೂರು ಕೇಸಿವು. ವೇದೋಕ್ತ ಅದು ಮಾಡದೇ ಇರತಕ್ಕಂಥವ್ರನ್ನ ತಿಳ್ಕೊಂಡು, ಮತ್ತೆ ತಿಳಿದೇ ಇರದವನು ಇನ್ನೊಬ್ಬ, ಇನ್ನು ಅಜಿತೇಂದ್ರಿಯ ಜಿತೇಂದ್ರಿಯ ಅಲ್ಲದೇ ಇದ್ದವನು ಮತ್ತೊಬ್ಬ. ಅದರಿಂದ ವಿಕರ್ಮಣ ಹಿ ಅಧರ್ಮೇಣ ಮೃತ್ಯು ಮೃತ್ಯೋರ್ ಮೃತ್ಯುಂ ಉಪೈತಿ ಸಹ. ಆ ವಿಕರ್ಮಣ, ಆ ವಿರುದ್ಧ ಕರ್ಮ ಮಾಡಿದ್ರಿಂದ ಅಥವಾ ಕರ್ಮಾಚರಣೆ ಬಿಟ್ಟಿದ್ದರಿಂದ ಅಧರ್ಮೇಣ, ಅದು ಅಧರ್ಮ ಅನ್ನಿಸಿಬಿಟ್ಟು ಸಹ ಅವನು ಮೃತ್ಯೋಹೋ ಮೃತ್ಯುಂ ಉಪೈತಿ, ಸಾವಿನಲ್ಲೂ ಸಾವು ಕಾಣುತ್ತಾನೆ, ಅಂದ್ರೆ ಅಂಧಂತಮಸಿಗೆ ಹೋಗ್ತಾನೆ ಅಂತ. ಬರೀ ಫೇಲು, ಡಿಬಾರು ಇನ್ನು ಡಬಲ್ ಆಯ್ತಾರೆ. ಬರೀ ಫೇಲ್ ಆದ್ರೆ ಪಾಪ ಅವನಿಗೆ ದಡ್ಡ ಅಂತ ಅಷ್ಟೇ, ದಿಬಾರ್ ಮಾಡಿದ್ರೆ ಕಳ್ಳ ಅಂತ ಆಯ್ತಾರೆ, ಹೋಗ್ತಾನೆ, ಇನ್ನು ಮೋಸ ಜಾಸ್ತಿ ಆಗುತ್ತೆ. ಮೃತ್ಯೋರ್ ಮೃತ್ಯು, ಅಂಧ ತಮಸ್ಸಿನಲ್ಲೂ ಅಂಧನ್ ತಮಸ್ಸು ಅಂತಾರಲ್ಲ ಹಾಗೆ ಅದನ್ನು ಹೊಂತಾನೆ. ಸ್ವಯಂ ಸರ್ವಪೂಜಿತ ಮಿದಂ ಇಷ್ಟಪ್ರದಂ ದೈವಂ ನ ಜಾನಾತೀತಿ ಅಜ್ಞ, ದೇವರನ್ನು ತಿಳಿದೇ ಇದ್ದವನು ಮತ್ತು ಧರ್ಮ ತಿಳಿದೇ ಇದ್ದವನು. ಅತಏವ ಅಜಿತೇಂದ್ರಿಯ ವಿಷಯ ಲಂಪಟ ಯೋ ನ ಪುರುಷ ವೇದೋಕ್ತಂ ಕರ್ಮ ಆಚರೇತ್ ಕರೋತಿ ಸಾ ಮೃತ್ಯೋರ್ ಮೃತ್ಯುಂ ಅತೀವ ದುಃಖಂ ಉಪೈತಿ. ಅದಕ್ಕೆ ಎರಡು ರೀತಿ ಬಿಡಿಸ್ತಾರೆ ಅದರ. ನ ಆಚರೇದ್ಯಷ್ಟು ವೇದೋಕ್ತಂ ಒಂದು ರೀತಿ ಅರ್ಥ, ಇನ್ನೊಂದು ನ ಆಚರೇದ್ಯಷ್ಟು ವೇದೋಕ್ತಂ ಸ್ವಯಂಜ್ಞೋ ಅಜಿತೆ. ಅವನು ವೇದೋಕ್ತದ್ದೇನೋ ಮಾಡ್ತಾನ, ಅವನು ತಿಳುವಳಿಕೆನೆ ಇಲ್ಲ, ಜಿತೇಂದ್ರಿಯತ್ವನೂ ಇಲ್ಲ. ಅವನು ಅಷ್ಟೇ ಮಾಡದೆ ಕೆಟ್ಟವು, ನೀವು ಮಾಡಿ ಪರೀಕ್ಷೆಗೆ ಹೋಗ್ಲಿಲ್ಲ ಫೇಲು, ಹೋಗಿ ತಪ್ಪಾರ್ದೆ ಮತ್ತೆ ಫೇಲು. ಫೇಲ್ ಆಗ್ಲಿಕ್ಕೆ ಹೋಗದೆ ಇರೋದೊಂದೇ ಕಾರಣ ಅಲ್ಲ, ಇನ್ನೊಂದು ಕಾರಣ ಏನು? ತಪ್ಪು ಬರೆಯೋದು ಕಾರಣನೇ. ಅದಕ್ಕೆ ಅಜಿತೇಂದ್ರಿಯನಾಗಿ ವೇದೋಕ್ತವಾದನ್ನು ಮಾಡಿದ್ರೂ ಕೂಡ ಪ್ರಯೋಜನಕ್ಕೆ ಬರಲಿಲ್ಲ. ಸೊ ಜಿತೇಂದ್ರಿಯತ್ವಾದಿಗಳು ಒಳಗಿರಬೇಕಾದ ಕ್ವಾಲಿಫಿಕೇಶನ್, ಹೊರಗಿಂದೆಲ್ಲ ವೇದೋಕ್ತ ತಿಳ್ಕೊಳ್ಬೇಕಾದದ್ದು, ಅದೆಲ್ಲ ಮಾಡೋದಕ್ಕೆ ಹೇಳ್ತಾರೆ. ಅಜಿತೇಂದ್ರಿಯ ವಿಕರ್ಮಣ ಹಿ ಅಧರ್ಮೇಣ ಮೃತ್ಯೋರ್ ಮೃತ್ಯುಂ ಉಪೈತಿ ಸಹ ವೇದೋಕ್ತಂ ಕರ್ಮ ಆಚರೇತ್ ಕರೋತಿ ಸ ಮೃತ್ಯೋರ್ ಮೃತ್ಯುಂ ಅತೀವ ದುಃಖಂ ಉಪೈತಿ. ಕೇನ ಕಾರಣೇನ ಇತ್ಯತ ಉಕ್ತಂ ವಿಕರ್ಮಣ ಇತಿ, ವೇದೋಕ್ತ ಕರ್ಮಣಃ ವಿಕರ್ಮತ್ವಂ ಕುತಃ ಇತ್ಯತ ಉಕ್ತಂ ಅಧರ್ಮೇಣ ಇತಿ. ಏಷ ಮೇ ಸರ್ವಧರ್ಮಾಣಾಂ ಧರ್ಮೋ ಅಧಿಕತಮೋ ಮತಃ ಯದ್ಭಕ್ತ್ಯಾ ಪುಂಡರೀಕಾಕ್ಷಂ ಸ್ತವೈರಚ್ಚೇ ನರಃ ಸದಾ. ವಿಷ್ಣು ಸಹಸ್ರ ಮದ ಮಾತಿ, ವಿಶ್ವರು ಕೊಟ್ಟ ಉತ್ತರ. ಜೊತೆಗೆ ದೇವರನ್ನೇ ತಿಳ್ಕೊಳ್ಳದೇನೆ ಜಿತೇಂದ್ರಿಯನಾಗದೇನೆ ಮಾಡಿದರೆ ಎಲ್ಲ ವೇಸ್ಟ್, ಅದು ಆ ಪ್ರಸಕ್ಕೆ ಬರಲಿಲ್ಲ. ಇದು ಭೀಷ್ಮೋಕ್ತೇಹೇ ಅನೇವಂ ವಿತ್ ಕರ್ಮಣೋ ಅಧರ್ಮತ್ವ. ಈಗ ಪರಿಜ್ಞಾನ ಇಲ್ಲದವನು ಮಾಡಿದ ಕರ್ಮ ಅಧರ್ಮ ಅನಿಸುತ್ತೆ. ಯದ್ಯಪಿ ಅನೇವಂ ವಿತ್ ಮಹತ್ಪುಣ್ಯಂ ಕರೋತಿ ತದ್ದಾಸ್ಯ ಅಂತತಃ ಕ್ಷೀಯತೆ. ಶ್ರುತಿ ಕೂಡ ಹೇಳ್ತಾ ಇದೆ, ಅನೇವಂ ವಿತ್ ದೇವರನ್ನು ತಿಳ್ಕೊಳ್ಳದೇನೆ ಮಹತ್ಪುಣ್ಯಂ ಕರೋತಿ, ದೊಡ್ಡ ಪುಣ್ಯ ಕಾರ್ಯ ಮಾಡಿದ ಎಲ್ಲೂ ವೇಷ್ಟೇನೆ. ಪುಂಡರೀಕಯಾಗ ಭಾರಿ ದೊಡ್ಡ ಪುಣ್ಯ ಕಾರ್ಯ, ಅದನ್ನು ಮಾಡಿ ದುರ್ಯೋಧನ ಏನಾದ ಒಂದು ವರ್ಷದಲ್ಲಿ ವಂಶ ನಿರ್ವಂಶ ಮಾಡ್ಕೊಂಡ್ಬಿಟ್ಟ. ಅದಕ್ಕೆ ಅದರ ಮುಖ್ಯ ಅನುಸಂಧಾನಾದಿಗಳೇ ಗೊತ್ತಿಲ್ಲ ಅವರಿಗೆ, ಆ ರೀತಿ ಆಯಿತು. ತದ್ದಾಸ್ಯ ಅಂತತಃ ಕ್ಷೀಯತೆ ವೈತಿ ಶ್ರುತಿ ಹಿ ಶಬ್ದ ಹಾ ಆದದಾತಿ. ಅಲ್ಲಿ ಹಿ ಹಿ ವಿಕರ್ಮಣ ಹಿ ಅಧರ್ಮೇಣ ಅಂತಿದೆಯಲ್ಲ, ಹಿ ಶಬ್ದದಿಂದ ಈ ಶ್ರುತಿಯನ್ನು ಕೂಡ ಹೇಳ್ತಿದ್ದಾರೆ. ಅಂದ್ರೆ ಅನೇವಂ ವಿತ್ ಬ್ರಹ್ಮಜ್ಞಾನಿ ಅಲ್ಲದವನು ಮಹತ್ಪುಣ್ಯಂ ಕರೋತಿ, ದೊಡ್ಡ ಪುಣ್ಯ ಕಾರ್ಯ ಮಾಡಿದ್ರೂ ವ್ಯರ್ಥ, ತಿಳುವಳಿಕೆ ಏನಿಲ್ಲ, ಪವಮಾನವೂ ಮಾಡದ, ಸಣ್ಣ ಫಲ ಅವನಿಗೆ ಗೊತ್ತಾಯ್ತಾ. ಅದು ತಪ್ಪು ತಪ್ಪು ಮಾಡಿದ ಮಹಾ ದುರಂತದ ಫಲನೇ. ಆ ಸಾಮಾನ್ಯ ಭಾರಿ ಖರ್ಚನ ಬೇರೆ ಬೇಕಾದಷ್ಟು ಮಾಡಿದ್ದ, ವೇಸ್ಟ್ ಆಗೋಯ್ತು. ಇನ್ನೊಬ್ಬನ ಏನ್ ಮಾಡಿದ, ಬಹಳ ಸಣ್ಣ ಪ್ರಮಾಣದಲ್ಲೇ ಮಾಡಿದ, ಒಳ್ಳೆ ಅನುಸಂಧಾನ ಇದೆ. ಅದೇ ಪವಮಾನ ಯಾರು ಏನೆಲ್ಲ ಸ್ವಷ್ಟ ಅರ್ಥಾನುಸಂಧಾನ ಇದೆ, ಅವನಿಗೆ ಭಾರಿ ಪುಣ್ಯ ಬಂದೋಯ್ತು. ಅದು ಬರೀ ವಾಯಿಸು ಅಂತ ಹೇಳಿ ಪವಮಾನ ಹೋಗಿ ಜಾಸ್ತಿ ಪುಣ್ಯ ಕಟ್ಕೊಂಡ್ಬಿಟ್ಟ ಅವನು. ಜೊತೆಗೆ ಒಳ್ಳೆ ಅರ್ಥಾನುಸಂಧಾನ ಇದೆ ಅವನು, ಇವನಿಗೆ ಅದೇನು ಇಲ್ಲ, ಶೋ ಅಷ್ಟೇ, ಎಲ್ಲ ಕಳ್ಕೊಂಡ್ಬಿಡ್ತಾನೆ. ಅದರಿಂದ ಮಹತ್ಪುಣ್ಯ ಮಾಡಿದ ಮಾತ್ರಕ್ಕೇನೆ ಒಳ್ಳೆ ಕೆಲಸ ಆಗಬೇಕಾಗಿಲ್ಲ. ನಾವೇನ್ ಮೋಸ ಹೋಗ್ಬಿಡ್ತೀವಿ, ಏನ್ ಏನ್ ಬರ್ತಾ, ಏನ್ ಉಪವಾಸ ಅಂತ ಹೇಳ್ಕೊಂಡ್ಬಿಡ್ತೀವಿ. ಹಿನ್ನೆಲೆ ಯಾರಿಗೆ ಗೊತ್ತು?
ಹೌದಲ್ಲ.
ಆದ್ರಿಂದ ಅಲ್ಲಿ ಮೋಸ ಹೋಗಬಾರದು ಅಂತ ಹೇಳೋದಕ್ಕೆ ಉಪನಿಷತ್ತಿಂದೇ ಮಾತದು. ಯದ್ಯಪಿ ಅನೇವಂ ವಿತ್ ಮಹತ್ ಪುಣ್ಯಂ ಕರೋತಿ ತದ್ದಾಸ್ಯ ಅಂತತಃ ಕ್ಷೀಯತೆ ಏವ. ಮತ್ತೆ ಏವ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅಂತ ಅರ್ಥ. ಇದರಲ್ಲಿ ಏನು ಮೇ ಆರ್ ಮೇ ನಾಟ್ ಬಿ ಅಲ್ಲ, ಎಷ್ಟೇ ಪುಣ್ಯ ಮಾಡೋ ಅನುಸಂಧಾನ ಇಲ್ಲದವರು ಹಾಳಾಗಿ ಹೋಗಿಬಿಡ್ತಾರೆ ಅಂತ ಹೇಳಿದರು. ಏವ ಇತಿ ಶ್ರುತಿಂ ಭಿಶಬ್ದ ಆದದಾತಿ ವೇದೋಕ್ತಮೇವ ಕುರುಮಾಣೋ ಸಂಗೋ ಅರ್ಪಿತಮೀಶ್ವರೇ ನಿಷ್ಕರಿಮ್ಯಾಂ ಲಭತೆ ಸಿದ್ಧಿಂ ರೋಚನಾರ್ಥಂ ಫಲಶ್ರುತಿ. ಬಹಳ ಮುಖ್ಯವಾದ ವಾಕ್ಯ ಇದು. ವೇದೋಕ್ತಮೇವ ಕುರುಮಾಣ ನಿಸ್ಸಂಗ ಅರ್ಪಿತಂ ಈಶ್ವರೇ ನೈಷ್ಕರ್ಮ್ಯಂ ಲಭತೆ ಸಿದ್ಧಿಂ ರೋಚನಾರ್ಥಂ ಫಲಶ್ರುತಿ. ಅದಕ್ಕೆ ವೇದೋಕ್ತಮೇವ ಕುರುಮಾಣ, ವೇದ ಹೇಳಿದ್ದೆ ಏನೇ ಹೇಳಬೇಕಾದ್ರೆ ಆಸ್ ಪರ್ ರೂಲ್ಸ್ ಅಂತ ಹಾಕ್ತಾರ ಹಾಕಿ. ವೇದ ಹೇಳಿದ್ದೇನು ಮಾಡೋದು, ರೂಲ್ಸ್ ಅಲೋ ಮಾಡೋದಿಲ್ಲ ಮಾಡೋದಿಲ್ಲ. 10 ರೂಪಾಯಿ ಎಕ್ಸ್ಟ್ರಾ ಕೊಡೋಕ್ಕೂ ಬರಲ್ಲ ಅವನಿಗೆ. ಏನ್ ಕೊಟ್ಟಿದ್ದಲ್ಲ 100 ರೂಪಾಯಿ ಚೆಕ್ ಕೊಡ್ಬೇಕು, ನಾನು 1 ರೂಪಾಯಿ ಜಾಸ್ತಿ ಕೊಡಿ ಅಂತ ಕೇಳಿದ್ರೆ ಸಾಧ್ಯನೇ ಇಲ್ಲ. ಎಷ್ಟು ಕೊಡೋ ಅಷ್ಟೇನೆ, ಕಡಿಮೆ ಕೊಟ್ಟರೆ ಕೇಳೋದು ಹೆಚ್ಚು ಕೊಡೋಗಿಲ್ಲ ನಾವೇ. ಸ್ವಲ್ಪ ಹೆಚ್ಚು ಕಡಿಮೆ ಲೆಕ್ಕ ಬರೋದಿಲ್ಲ ಅದಕ್ಕೆ. ಅಕಸ್ಮಾತ್ ಕೊಡಲಿ ಅಂತ ಏನೋ 10 ರೂಪಾಯಿ ಸೇರಿ 1 ರೂಪಾಯಿ ಸೇರಿಸ್ತಾ ಇರ್ತದೆ ಜೊತೆಗೆ 1 ಲ್ಯಾಕ್+1 ಅಂತ ಬರ್ಕೊಂಡು ಏನಾಯ್ತು ಅಲ್ಲಿಗೆ? ಇಡೀ ಚೆಕ್ ಹೋಯ್ತು ಬಂತು. ಒಂದು 1 ರೂಪಾಯಿ ಕೊಡೋದಿಲ್ಲ ಅವ್ರು, ಏನು ಕೊಡೋದಿಲ್ಲ, 1 ಪೈಸೂ ಕೊಡೋದಿಲ್ಲ ಕೊನೆಗೆ. ಅದಕ್ಕೆ ಮ್ಯಾನಿಪುಲೇಟ್ ಮಾಡಿದೆ ಚೆಕ್ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಕೇಸ್ ಆಗ್ಬೋದು, ಮತ್ತೆ ಅಷ್ಟು ಅಪರಾಧ ಬೇರೆ ಆಗುತ್ತೆ. 1 ರೂಪಾಯಿ ತಪ್ಪು ಅಂದ್ರೆ ತಪ್ಪೇನೆ. ವೇದೋಕ್ತಮೇವ ಕುರುಮಾಣ ಅದನ್ನೇ ಮಾಡಬೇಕು. ನಿಸ್ಸಂಗ ಫಲಾಪೇಕ್ಷೆ ಇರಬಾರದು. ಅರ್ಪಿತಮೀಶ್ವರೇ ಯಾರು ಬಿಡಲಿ ಅಂತ ಹೇಳಿ ಕೃಷ್ಣಾರ್ಪಣ ಬುದ್ಧಿಯಿಂದ ಹೋಗ್ಬೇಕು. ಪುರಂದ್ರದಾಸರು ವೈರಾಗ್ಯವಾದ ಎಲ್ಲ ಬಿಟ್ಟು ಹೋಗ್ಬಿಟ್ರು, ಸುಮ್ನೆ ಬಿಟ್ಟು ಹೋಗ್ಲಿಲ್ಲ. ಕೃಷ್ಣ ತುಳಸಿ ದಡ ಇಟ್ಟು ಕೃಷ್ಣಾರ್ಪಣ ಅಂತ ಹೋದ್ರೆ ಹೊರತು ಸುಮ್ನೆ ಕೇರ್ಲೆಸ್ ಬಿಟ್ಟರೆ ಬಿಟ್ಟೇನಾಗುತ್ತದ? ದುರುಪಯೋಗ ಆಗುತ್ತೆ, ಹಾಗೆ ಮಾಡ್ಕೋಬಾರ್ದು. ಯಾವುದೇ ಕೆಲಸನ ಅರ್ಪಣೆ ಮಾಡೋದು ಅಂಬುದು ದೊಡ್ಡ ಮುಖ್ಯ. ಬಿಡೋದು ಅಂತ ಹೇಳಿ ಸುಮ್ನೆ ಬಿಡೋದಲ್ಲ, ಅದು ಅರ್ಪಿತವಾಗಬೇಕು. ಅರ್ಪಿತ ಮಿಶ್ ಯಾರು ಕೃಷ್ಣಾರ್ಪಣ ದೇವ್ರ ದೇವ್ರ ಭಕ್ತಿ ತಗೊಳ್ಳಿ ಅಂತ ಕೊಟ್ಬಿಟ್ರಿ. ಅವಾಗ ಏನಾಗುತ್ತೆ? ಯಾರು ತಗೊಳಕ್ ಬರಲ್ಲ ಆಗ. ಅದಲ್ಲ, ಇದು ಬಂಧನ ಮಾಡಿದಾಗ ಲೆಕ್ಕ, ಯೋಗ್ಯರೇ ತಗೊಳ್ಬೇಕಾಗ. ನೈಷ್ಕರ್ಮ್ಯಾಂ ಲಭತೆ ಸಿದ್ಧಿಂ ರೋಚನಾರ್ಥಂ ಫಲಶ್ರುತಿ. ಈ ರೀತಿ ಮಾಡಿದರೆ ವೇದೋಕ್ತವನ್ನೇ ಮಾಡಬೇಕು ಫಸ್ಟ್, ಫಲಸಂಗ ಇರಬಾರದು. ನೆಕ್ಸ್ಟ್ ಕೃಷ್ಣಮಾಟ್ಮ ಬುದ್ಧಿ ಮೂರಿರಬೇಕು. ಇಷ್ಟು ಮಾಡಿದರೆ ನೈಷ್ಕರ್ಮ್ಯಂ ಲಭತೆ ಸಿದ್ಧಿಂ. ನೈಷ್ಕರ್ಮ್ಯ ಅಂದ್ರೆ ಮೋಕ್ಷ, ಗೊತ್ತಾಯ್ತಾ? ನೈಷ್ಕರ್ಮ್ಯ ಹೇಗೆ ಬಿಡಿಸ್ಬೇಕಾ? ನಿಷ್ಕರ್ಮಣ ಭಾವ ನೈಷ್ಕರ್ಮ್ಯಂ ಅಂದ್ರೆ ನಿಷ್ಕರ್ಮ ಅಂದ್ರೆ ಏನು? ಕರ್ಮ ಇಲ್ಲದಿರುವಿಕೆ. ಕರ್ಮ ಇಲ್ಲದಿರುವಿಕೆ ಎಲ್ಲಿರುತ್ತೆ? ಮೋಕ್ಷದಲ್ಲಿ. ಮೋಕ್ಷದಲ್ಲಿ ಕರ್ಮ ಇರೋದಿಲ್ಲ ಅಲ್ಲ, ಕರ್ಮದ ಬಂಧನ ಇರೋದಿಲ್ಲ. ಐ ಆಮ್ ರಿಟೈರ್ ಆದ ಐ ಆಮ್ ಫ್ರೀ ಅಂದ್ಬಿಡ್ತಾನೆ. ಸುಮ್ಮನೆ ಹಟ್ಟಿ ಒಳ್ಳೆ ಕಾಫೀಚ್ಗೆ ಹೋಗ್ತಾನೆ, ಡಿಸ್ಟರ್ಬ್ ಮಾಡಿ ಬರ್ತಾನೆ ಪಾಪ ಜರಗಳನ್ನ. ಹರಟಿ ಒಳ್ಳೆ ಹೋಗ್ತಿರ್ತಾನೆ, ಹಾಗಾಗಿ ಅವನೇನಿಲ್ಲ, ಯಾವತ್ತೂವರೆ ಬರಬೇಕು ಅವೆಲ್ಲ ಇಲ್ಲ, 5 ವರೆ ಇರಬೇಕು ಏನಿಲ್ಲ, ಯಾವ ಬಂದ ಹೋದ ಆ ಕಡೆ ಬಂಧನ ಇಲ್ಲ. ಅದು ಭೋಕ್ತರಿಗೆ ಏನಿಲ್ಲ, ನೈಷ್ಕರ್ಮ್ಯ. ನೈಷ್ಕರ್ಮ್ಯಕ್ಕೆ ಒಂದರ್ಥ ಏನು? ಕರ್ಮದ ಬಂಧನ ಇಲ್ಲ, ಸ್ವೇಚ್ಛೆಯಿಂದ ಕರ್ಮಾಚರಣೆ ಮಾಡ್ತಾರೆ. ಅಲ್ಲ ಅಲ್ಲ, ನಿಷ್ಕಾಮ ಕರ್ಮ ಅಲ್ಲ, ಕರ್ಮದ ಬಂಧ ಬೈಂಡಿಂಗ್ ಇಲ್ಲ, ಕರ್ಮ ಬೈಂಡಿಂಗ್ ಅಲ್ಲ ಅವರಿಗೆ. ಅರ್ಥ ಆಯ್ತಾ? ಮಾಡಬೇಕು ಅಂತ ಮಾಡೋದ್ರಿಂದ ಯಾವ ಫಲನೂ ಇಲ್ಲ. ಯಾಕೆ ಫಲ ಬಂದಾಗ್ಬಿಟ್ಟಿದೆ ಈಗಾಗಲೇ, ಫಲ ಬಂದಾಗಿರೋದು ಯಾವ ಫಲ ಕೂಡ ಇಲ್ಲ ಆ ರೀತಿಯಲ್ಲಿ. ಅದಕ್ಕೆ ಇವರೇ ತಿಳ್ಕೊಂಡ್ಬಿಟ್ರು ಬೇರೆಯವರೆಲ್ಲ. ನೈಷ್ಕರ್ಮ್ಯ ಅಂತೇಳಿ ಕರ್ಮ ಬಿಡಬೇಕು ಅಂತ ತಿಳ್ಕೊಂಡ್ಬಿಟ್ರು. ಕರ್ಮ ತ್ಯಾಗ ನೈಷ್ಕರ್ಮ್ಯ ಅಲ್ಲ, ಮತ್ತೆ ಕರ್ಮದ ಬಂಧನ ಇಲ್ದರೂ ನೈಷ್ಕರ್ಮ್ಯ. ಎಷ್ಟು ಡಿಫ್ರೆನ್ಸ್ ಇದೆ? ಕರ್ಮದ ಬಂಧನ ಇಲ್ದರೂ ಬೇರೆ, ಕರ್ಮವನ್ನೇ ಬಿಡೋದು ಬೇರೆ. ಅದಕ್ಕೆ ಏನ್ ತಿಳ್ಕೊಂಡ್ರು? ಮೋಕ್ಷನ ಕರ್ಮ ಇಲ್ಲದಿರಬೇಕೆ ಅಂತ ತಿಳ್ಕೊಂಡ್ರು. ದೇರ್ ಫೋರ್ ಕರ್ಮ ಇಲ್ಲದಿರಬೇಕೆ ಅನ್ನೋ ಸ್ಥಿತಿ ರೀಚ್ ಆಗಬೇಕಾದ್ರೆ ಅಭ್ಯಾಸ ಎಲ್ಲಿಂದ ಮಾಡ್ಕೋಬೇಕು? ಅದನ್ನ ಇಲ್ಲಿಂದನೇ ಮಾಡ್ಕೋಬೇಕು. ಅದಕ್ಕೆ ಏನ್ ಮಾಡ್ಬೇಕಾಗ? ಯಾವ್ದೋ ಬಿಡೋದಿಲ್ಲ, ಬರ್ತೇವೆ ಸ್ನಾನ ಸಂಧ್ಯೆ ಅಂದ್ರೆ ಬಿಡೋದು ಅವ್ರು ಫಸ್ಟ್ ಅದು ಶುರು ಮಾಡ್ಬಿಡ್ತಾರೆ. ಅವ್ರು ಬರೀತಾರೆ ಮಾತನ್ನ ಭಾಷೆದೊಳಗೆ. ಅದ್ವೈತದಲ್ಲಿ ಹೇಳ್ತಾರೆ, ಮುಮುಕ್ಷೋಹೋ ಕರ್ಮ ಸನ್ಯಾಸ ವಿಧಾನ. ಇನ್ನು ಮೋಕ್ಷ ಬೇಕು, ಫಸ್ಟ್ ಏನ್ ಪ್ರಾಕ್ಟೀಸ್ ಮಾಡ್ಬೇಕು? ಕರ್ಮ ಬಿಡೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಉದ್ದೇಶ ಮಾಡಿದ ಜನ ಏನಾಗ್ತಾರೆ? ಫಸ್ಟ್ ಆಗ ಸಂಬಳ ಬೇಕು, ಆಫೀಸಿಗೆ ಬರಬೇಡ ಅಂತ ಹೇಳಿದ್ರೆ, ಹಾಗೆ ಆಫೀಸಿಗೆ ಬರೋದು ಬಿಡೋದ್ರೆ ಅಭ್ಯಾಸ ಮಾಡೋ, ಸಂಬಳ ಬರುತ್ತೆ ಅಂತ ಹೇಳಿದ್ರೆ ಏನಾಗ್ತಾರೆ? ಇನ್ನೊಂದು ಕಡೆ ಕೆಲಸ ಕೂಡ ಸಿಗೋದಿಲ್ಲ, ಅಷ್ಟು ಬಟ್ಟೆ ಕೆಟ್ಟ ಹೋಗ್ತಾರೋ. ಮಾಡು ಅರ್ಥ ಮಾಡ್ಕೊಳ್ಳಿ ಅವ್ರನ್ನ. ಅದು ಪುಸ್ತಕನೇ ಇದೆ ಅವ್ರ ಬಗ್ಗೆ, ಒಂದು ನೈಷ್ಕರ್ಮ್ಯ ಸಿದ್ಧಿ ಅಂತ ಪುಸ್ತಕನೇ ಇದೆ ಅವರು. ಅದೆಲ್ಲ ಇದೇ ವಿಷಯನೇ ಹೇಳೋದು, ನೈಷ್ಕರ್ಮ್ಯ ಸಿದ್ಧಿ, ಇಷ್ಟಸಿದ್ಧಿ ಮೊದಲಾದ ಗ್ರಂಥಗಳು ಆ ರೀತಿ. ಇಷ್ಟಸಿದ್ಧಿ ಆಚಾರ ಖಂಡನೆ ಮಾಡಿದ ಪ್ರಸಂಗ ಬರುತ್ತಲ್ಲ ಮಧ್ವಯುಜದಲ್ಲಿ, ಹಾಗೆ ನೈಷ್ಕರ್ಮ್ಯ ಅಲ್ಲ. ಕೆಲವು ಕಡೆ ಅಭಿಮಾನನೂ ಅರ್ಥ. ನಿಸ್ಸಂಗ ಸಂಘ ಅಂದ್ರೆ ಏನು? ಕಾಂಟ್ಯಾಕ್ಟ್ ಅಂತ ಅರ್ಥ. ನಿಸ್ಸಂಗ ಕಾಂಟ್ಯಾಕ್ಟ್ಲೆಸ್ನೆಸ್. ಕಾಂಟ್ಯಾಕ್ಟ್ಲೆಸ್ನೆಸ್ ಎಲ್ಲ ರೀತಿ, ನಾನು ಮಾಡ್ತೇನೆ ಇತ್ಯಾದಿ ಸಂಘ, ಮಮಕಾರ ಒಂದು ಸಂಘ, ಫಲ ಬೇಕು ಇನ್ನೊಂದು ಸಂಘ. ಫಲದ ಸಂಘನೂ ಸಂಘನೆ, ಮಮಕಾರನೂ ಸಂಘನೆ. ಅದರಿಂದ ಎರಡು ತಿನ್ ಬಿಡ್ಬೇಕು. ಅಲ್ಲಿ ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳ್ತಾರೆ ನೋಡ್ಕೊಂಡ್ಬಿಟ್ಟು, ಅಲ್ಲಿ ಫಲ ಸಂಘ ಬಿಡಬೇಕು ಅಂತ ಅರ್ಥನೋ ಅಥವಾ ಅಭಿಮಾನ ಸಂಘ ಬಿಡಬೇಕು ಅಂತ ಅರ್ಥನೋ ಡಿಸೈನ್ ಮಾಡಬೇಕು ಅಷ್ಟೇ ಹೊರತು, ಅದು ಕಾಂಟ್ಯಾಕ್ಟ್ ಇಲ್ಲದೆ ಇರೋದು ಅರ್ಥ. ಸಂಘವಾಗಲಿ ಸಾಧು ಸಂಘವಾಗಲಿ ಕಾಂಟ್ಯಾಕ್ಟ್ ಇರಲಿ, ಇಲ್ಲಿ ಕಾಂಟ್ಯಾಕ್ಟ್ ಇಲ್ಲದೆ ಹೋಗಲಿ ಅಂತ ಹೇಳಿದ್ರು ಅಷ್ಟೇ. ಅದು ನಿರ್ವಚನ ನಿಸ್ಸಂಗ ನೈಷ್ಕರ್ಮ್ಯ. ಎರಡು ಸಿಮಿಲರ್, ನಿಸ್ಸಂಗ ನೈಷ್ಕರ್ಮ್ಯ. ನಿಷ್ಕರ್ಮಣ ಭಾವ ನೈಷ್ಕರ್ಮ್ಯಂ ಆ ರೀತಿ. ನೈಷ್ಕರ್ಮ್ಯಾಂ ಲಭತೆ, ಅದೇ ಅಲ್ಲೇ ಬರುತ್ತೆ. ನಚ ಸನ್ಯಸನಾದೇವ ಸಿದ್ಧಿಂ ಸಮಧಿ ಗಚ್ಚತಿ. ಭಗವದ್ಗೀತೆಯಲ್ಲಿ ಹೇಳಬೇಕಾದ್ರೆ ನೈಷ್ಕರ್ಮ್ಯಂ ಪ್ರಾಪ್ನದೆ ಪ್ರಾಪ್ನೀಯಾತ್ಮ ನೈಷ್ಕರ್ಮ್ಯ ಹೊಂದಕ್ಕೆ ಸಾಧ್ಯ ಇಲ್ಲ. ಕರ್ಮವನ್ನು ಬಿಡೋದ್ರಿಂದಾನೆ ನೈಷ್ಕರ್ಮ್ಯ ಸಿಗೋದಿಲ್ಲ ಅಂತ ಸ್ಪಷ್ಟ ಹೇಳ್ಬಿಟ್ಟಿದ್ದಾನೆ. ಆದರೂ ಅದಕ್ಕೆ ಅರ್ಥ ಬರೀತಾರೆ, ಏನ್ ಮಾಡ್ಬೇಕು ಅದಕ್ಕೆ? ಕರ್ಮ ಬಿಡೋದು ನೈಷ್ಕರ್ಮ್ಯ ಅಲ್ಲ, ಗೊತ್ತಾಯ್ತಾ? ಕರ್ಮ ಬಿಡೋದು ನೈಷ್ಕರ್ಮ್ಯ ಅಲ್ಲ. ಅದೇ ರೀತಿನೇ ಇವತ್ತು ನೈಷ್ಕರ್ಮ್ಯ ಶಬ್ದಕ್ಕೆ ಬಿಡಬೇಕೆ ಅಂತ ಅರ್ಥ ಅಲ್ಲೇ ಅಲ್ಲ ಅಂತ ಯೋಚನೆ ಮಾಡಬೇಕು. ನೈಷ್ಕರ್ಮ್ಯಾಂ ಲಭತೆ ಸಿದ್ಧಿಂ. ಆದ್ರಿಂದ ನೈಷ್ಕರ್ಮ್ಯ ಶಬ್ದ ಕೊನೆಗೆ ಅರ್ಥ ಏನಂತ ಬಂತು? ಮೋಕ್ಷ ಅಂತ. ನೈಷ್ಕರ್ಮ್ಯ ಫೈನಲಿ ಮೀನ್ಸ್ ಏನರ್ಥ? ಮೋಕ್ಷ. ಏನು ಕೆಲಸ ಬೆಣ್ಣಿಗೆ ರಿಟೈರ್ಡ್ ಅಂತ ಕೊನೆ ತಾತ್ಪರ್ಯ ಏನ ಅಲ್ಲಿಗೆ? ರಿಟೈರ್ಡ್ ಅಂತ ಹೇಳ ಮುಕ್ತ. ನೈಷ್ಕರ್ಮ್ಯ ಸಿದ್ಧಿ ಅಂದ್ರಿಂದ ಮುಕ್ತಿ ಸಿದ್ಧಿ ಅಂದ್ರು ಒಂದೇ. ಅದಕ್ಕೆ ನೈಷ್ಕರ್ಮ್ಯಾಂ ಸಿದ್ಧಿಂ ಲಭತೆ ಅಂದ್ರೆ ಏನು? ಮೋಕ್ಷವನ್ನು ಹೊಂದುತ್ತಾನೆ ಅಲ್ಲಿ ಬಂದು. ಯಾವನು ವೇದೋಕ್ತವನ್ನೇ ಮಾಡ್ತಾನೋ, ಸಂಘ ಇಲ್ಲದೆ ಮಾಡ್ತಾನೋ, ಕೃಷ್ಣಾರ್ಪಬುದ್ಧಿಯಿಂದ ಮಾಡ್ತಾನೋ, ಅವನು ಮೋಕ್ಷಕ್ಕೆ ಹೋಗ್ತಾನೆ. ಇದರ್ಥ. ಸೊ ಕರ್ಮ ಏನ್ ಕೊಟ್ಟಾಗಾಯ್ತು? ಅದರಿಂದ ಜ್ಞಾನ ಕೊಟ್ಟು ಮೋಕ್ಷಕ್ಕೆ ಕಾರಣ. ಹಾಗಿದ್ರೆ ಯಾಕೆ ಕರ್ಮ ಹೇಳ್ತಾರೆ ಅಂತ ಕೇಳಿದರೆ, ರೋಚನಾರ್ಥಂ ಫಲಶ್ರು. ಮುಂದೆ ಉತ್ತರ. ಇದು ಬಹಳ ಪ್ರಸಿದ್ಧವಾದ ವಾಕ್ಯ. ತುಂಬಾ ಕಡೆಗೆ ಏನ್ ಮಾಡ್ತಾರೆ ಇದನ್ನ? ತುಂಬಾ ಕೋಟ್ ಮಾಡ್ತಾರೆ. ರೋಚನಾರ್ಥಂ ಫಲಶ್ರು. ರೋಚ ಬೇರೆ ಕಡೆ ಬೇರೆ ಬೇರೆ ಆದ್ರೆ ಬರುತ್ತೆ, ಬಟ್ ಹೆಚ್ಚು ಬರೋದಿಲ್ಲೇನೆ. ಕ್ಲಿಯರ್ ವಾಕ್ಯ ಇರೋದಿಲ್ಲೇನೆ. ರೋಚನಾರ್ಥಂ ಫಲಶ್ರುತಿ. ರೋಚನ ಅಂದ್ರೆ ಏನು? ಅಭಿರುಚಿ ಅಂತ. ಅಭಿರುಚಿ ಹುಟ್ಟಿಸಕ್ಕೋಸ್ಕರ ಫಲವನ್ನು ಹೇಳುತ್ತಾರೆ. ಅಭಿರುಚಿ ಹುಟ್ಟಿಸೋದಕ್ಕೋಸ್ಕರ ವಿಷ್ಣು ಸಹಸ್ರ ಎಷ್ಟು ಹೇಳಿದ್ರೆ ಅರ್ಥ ಆಗೋದಿಲ್ಲ. ಬರೀ ಫಲಶ್ರುತಿ ಕೇಳಿದ ತಕ್ಷಣ ಓದ್ಬೇಕು ಅನ್ಸುತ್ತೆ. ಹಾಗಿದ್ರೆ ಸರಿ ಅಂತ ಹೇಳ್ತಾರೆ. ಫಲಶ್ರುತಿ ಒಂದು ಮನುಷ್ಯನ ಏನ್ ಮಾಡುತ್ತೆ? ಯಾರು ಹೇಳಿದ್ರೆ ನಿಮಗೆ? ಯಾ ಉಪ್ತ ಎಲ್ಲಿ ಹೇಳಿದ್ರೆ ಉಪ್ತಾರ ಅಂತ ಯಾರು ಹೇಳಿದ್ರು ನಿಮಗೆ? ಮೋಕ್ಷದಲ್ಲಿ ಕರ್ಮ ಮಾಡೋದ್ರಿಂದ ಆನಂದ ವೃದ್ಧಿ ಆಗೋದಿಲ್ಲ, ಗೊತ್ತಾಗ್ತಿಲ್ಲ? ಅಪರೋಕ್ಷ ಜ್ಞಾನ ಬಂದ್ಮೇಲೆ ಕರ್ಮ ಮಾಡ್ತಾರಲ್ಲ, ಅದರಿಂದ ಆನಂದ ವೃದ್ಧಿ ಆಗೋದು. ಮೋಕ್ಷದಲ್ಲಿ ಕರ್ಮ ಮಾಡೋದ್ರಿಂದ ಅಲ್ಲ, ಗೊತ್ತಾಯ್ತಾ? ಅದರಿಂದ ಸರಿಯಲ್ಲ. ಅದಕ್ಕೆ ಮೋಕ್ಷಕ್ಕೆ ಏನಂತ ನೈಷ್ಕರ್ಮ್ಯ ಅಂತಾನೆ ಹೆಸರು. ಅಲ್ಲಿ ಕರ್ಮ ಮಾಡ್ತಾರಲ್ಲೋ ಮಾಡ್ತಾರೆ, ಬಟ್ ಬೈಂಡಿಂಗ್ ಅಂತ ಮಾಡೋದಿಲ್ಲ. ಹೇಗೆ ಮಾಡ್ತಾರೆ? ಎಷ್ಟೋ ತರ್ತೆ ಆನರಿ ವರ್ಕ್ ಮಾಡ್ತಾರೆ ಕೆಲವರು. ಸಂಬಳ ತೊಗೊಳ್ಳೋದು ಇಲ್ಲೇ ಲೋಕದಲ್ಲೇ ಕಾಣುತ್ತೆ ನಾವು. ಆನರಿ ವರ್ಕ್ ಮಾಡ್ತಾರೆ, ಬಟ್ ಎಷ್ಟು ಚೆನ್ನಾಗಿ ಮಾಡ್ತಾರೆ? ಸಂಬಳ ತೊಗೊಳ್ತಾ ಅದಕ್ಕಿಂತ ಜಾಸ್ತಿ ಮಾಡ್ತಾರೆ. ಮತ್ತೇನೋ ದುಡ್ಡು ಕೊಡೋ ಬೇಜಾರಾಗ್ತಾರೆ, ದುಡ್ಡು ಕೊಡೋಕೆ ಹೋಗಿ ಏನ್ ಮಾಡ್ಕೊತಾರೆ ಅವರು? ಹಾಗೆ ನಾಳೆ ಬಡದ ಕೆಲಸ ಮಾಡೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಹೌದು ಏನಂತ ಯಾವಾಗಲೂ ಅಷ್ಟೇ. ಯಾವುದೇ ಒಂದು ಇನ್ಫ್ಯಾಕ್ಟ್ ಹೇಳೋದಾದ್ರೆ ಇಲ್ಲೇ ಇದ್ಬಿಟ್ರಲ್ಲ, ಕೂಕಲ್ ಬುದ್ಧಕ್ಕೆ ಹೋಗ್ಲೇ ಇಲ್ಲ ಅವರು. ಅಲ್ಲ ಶಬ್ದ ಹೋಯ್ತಲ್ಲ, ಆ ಶಬ್ದ ಹೋಯ್ತು ಇವ್ರಿಗೆ ಹೋಗ್ತಾ ಇದೆ. ಮಳೆ ಬಂದರೂ ಹನಿ ಬೀಳುತ್ತಲ್ಲ, ಆ ಥರ ಆಗಿದೆ. ಅದಕ್ಕೇನೆ ಈ ಸನ್ಮಾನ ಬಹುಮಾನ ಯಾತಕ್ಕೆ ಕೊಡೋದು ಅಂದ್ರೆ ಹೆಚ್ಚು ಮಾಡಲಿ ಅಂತ ಹೇಳೋದಕ್ಕೋಸ್ಕರ. ಬಹುಮಾನದ ಉದ್ದೇಶನೇ ಅಷ್ಟು. ಬಹುಮಾನ ಕೊಡೋದು, ಬಹುಮಾನದ ಅಮೌಂಟ್ ಏನೋ ಅವರು ಜೀವನ ಪೂರ್ತಿ ಆಗಷ್ಟು ಇರೋದಿಲ್ಲ. ಎಷ್ಟಿರುತ್ತದ? ಸ್ವಲ್ಪ ಅಷ್ಟೇ. ಅದು ಮಾಡಿ ಹೆಚ್ಚು ಮಾಡಲಿ ಅಂತೇಳಿ ಕೆಲವರು ಸ್ಟಾಪ್ ಮಾಡಿಬಿಡ್ತಾರೆ. ಅದರಿಂದ ಪಜಿತಿ ಆಗುತ್ತೆ. ಬಹುಮಾನ ಸನ್ಮಾನ ಮಾಡಿದ್ರೆ ಏನ್ ಮಾಡ್ತಾರೆ? ವಿ ಆರ್ ರೀಚ್ ಟು ದಿ ಗೋಲ್ ಅಂತ ತಿಳ್ಕೊಂಡ್ಬಿಡ್ತಾರೆ. ಅಲ್ಲ, ಅದೇನಾಗಿದೆ ಇನ್ನೂ ಸ್ವಲ್ಪ ಸುಸ್ತೋಡದವರಿಗೆ ಅದನ್ನು ಕೊಟ್ಬಿಟ್ರೆ ಏನಾಗುತ್ತ? ಮತ್ತೆ ಖುಷಿಯಾಗುತ್ತೆ. ಸ್ವೀಟ್ ಚೇಂಜ್ ಮಾಡ್ತಾರಲ್ಲ, ಮತ್ತೆ ಹಾಕಿ ಸೋತಾನೆ, ಸಾಕು ಅಂತಾನೆ, ಬೇರೆ ಸ್ವೀಟ್ ಮತ್ತೆ ಶುರು ಮಾಡ್ತಾನೆ. ಅದು ಅದೇ ಬಿಟ್ರೆ ಆಗೋದಿಲ್ಲ. ಅದು ಇನ್ಸೆಂಟಿವ್ ಇದ್ದಾಗೆ. ಇನ್ಸೆಂಟಿವ್ ಕಾನ್ಸೆಪ್ಟೇ ಅದು. ಇನ್ಸೆಂಟಿವ್ ಕೊಡೋದು ಹೆಚ್ಚು ಕೆಲಸ ಮಾಡಲಿ ಅಂತಾನೆ ಹೊರತು ಬೇರೆ ಅಂತಲ್ಲ. ಅರ್ಥ ಆಯ್ತಾ? ಇಲ್ಲದ ಭಗವಾನ ಪರ್ಪಸೇ ಸರ್ವ್ ಆಗ್ತಿರ್ಲಿ. ರೋಚನಾರ್ಥಂ ಫಲಶ್ರುತಿ ಎಂಬುದು ಅನೇಕ ಬಹುಮಾನ ಅಂತ ಅರ್ಥ, ಸನ್ಮಾನ ಅಂತ ಅರ್ಥ, ಫಲದ ಅಪೇಕ್ಷೆ ಅಂತ ಅರ್ಥ. ಯಾವುದಕ್ಕೆ ಒಂದು ಗ್ರಂಥಗಳಿಗೆ ಫಲಶ್ರುತಿ ಬರೆಯುವ ಉದ್ದೇಶನೇ ಅದು. ಫಲಶ್ರುತಿ ಬರೆಯುವ ಮುಖ್ಯ ಉದ್ದೇಶ ಕಾರಣ ಏನಂದ್ರೆ ಎಲ್ಲರಿಗೂ ಹೇಳ್ತಾರೆ. ಬ್ರಹ್ಮಸೂತ್ರಕ್ಕೆ ಎಲ್ಲಿ ಹೇಳಿದ್ದಾರೆ ತೋರಿಸಿ? ಬ್ರಹ್ಮಸೂತ್ರಕ್ಕೆ ಎಲ್ಲಿ ಹೇಳಿದ್ದಾರೆ? ಆಯ್ತಾ, ದ್ವಾದಶ ಸ್ತೋತ್ರಕ್ಕೆ ಎಲ್ಲಿ ಹೇಳಿದ್ದಾರೆ? ಎಲ್ಲೆಲ್ಲ ಹೇಳಿಲ್ಲ. ದ್ವಾದಶ ಸ್ತೋತ್ರಕ್ಕೆ ವಿದ್ಯಾ ಫಲ ಸಿಗುತ್ತೆ ಅಂತ ಹೇಳೋದಿಲ್ಲ. ಮೋಕ್ಷ ಸಿಗುತ್ತೆ, ಬುದ್ಧಿ ಜ್ಞಾನ ಸಿಗುತ್ತೆ. ಬ್ರಹ್ಮಸೂತ್ರ ಭಾಷೆಗೆ ಒಂದು ಫಲಶ್ರುತಿ ಹೇಳಿಲ್ಲ ಆಚಾರ್ಯರು. ತಮ್ಗೆ ಯಾವ ಗ್ರಂಥಲ್ಲ ಆಚಾರ್ಯರು ಕೂಡ ಎಲ್ಲ ಕೊಡುತ್ತೆ ಅಂತ ಹೇಳ್ತಾರೆ ಹೊರತು ಈ ರೀತಿ ಅಂಧೋಪಿ ಯಾವ್ದೆಲ್ಲ ಹೇಳೋದಿಲ್ಲ ಅವ್ರು. ಯಾಕೆ ಅದು ಹೋದರೆ ಯಾವ ಸ್ಟೇಜಲ್ಲಿರ್ತಾರೆ? ಹೈಯರ್ ಸ್ಟೇಜಲ್ಲಿರ್ತಾರೆ. ಗೊತ್ತಾ? ಹೈಯರ್ ಸ್ಟೇಜಲ್ಲಿದ್ದರೆ ಅದು ಬೇಕಾಗೋದಿಲ್ಲ. ಎಷ್ಟೊತ್ತಂತ ಹೇಳ್ತಾರಲ್ಲ, ಪ್ರೈಮ್ ಮಿನಿಸ್ಟರ್ಶಿಪ್ ಬೇಡ ಅಂತಾರೆ. ಪ್ರೆಸಿಡೆಂಟ್ಶಿಪ್ ಯಾಕೆ ಅದಕ್ಕೋಸ್ಕರ ಮಾಡಿಲ್ಲ ಅವರು. ಯಾಕಂದ್ರೆ ಅದು ಸಿಗದೆ ಹೋದ್ರೆ ಸುಯಿಸೈಡ್ ಮಾಡ್ಕೊಳ್ಳೋಷ್ಟು ಮೆಟ್ರಿ ಡೆಸ್ಪರೇಟ್ ಆಗಿಬಿಡ್ತಾರೆ. ಅದರಲ್ಲೇ ವ್ಯತ್ಯಾಸ ಕಾಣುತ್ತೀವಿ ನಾವು. ಲೋಕದೊಳಗೇನೆ ಫಲಾಪೇಕ್ಷೆ, ಒಂದು ಸ್ಟೇಜ್ ರೀಚ್ ಆದ್ಮೇಲೆ ಏನ್ ಬೇಕಾಗಲ್ಲ ಅವರಿಗೆ. ಎಷ್ಟೋ ಜನ ಡಾಕ್ಟರೇಟ್ ಕೊಡ್ತಾರೆ, ರಿಸೆಕ್ಟ್ ಮಾಡ್ತಾರೆ. ಈಗ ಅವರು ನಾನು ಬೇಕಾ ನಾಟ್ ನೆಸ್ತಾರೆ ಅಂತ ಹೇಳಿ ಬೇರೆಯವರಿಗೆ ಕೊಡಿ, ಉಪಯೋಗ ಆಗುತ್ತೆ, ನಾನು ಬೇಡ ಅಂತ ಹೇಳ್ತಾರೆ. ಆ ತರ ಅಂದ್ರೆ ಎಲ್ಲರಿಗೂ ಕೂಡ ಅದು ಹೇಳಿದ್ದಲ್ಲ. ಅದು ಬ್ರಹ್ಮಸೂತ್ರ ಭಾಷೆ ಇತ್ಯಾದಿ ಓದೋರಿಗೆ ಇಂಥ ಫಲಶ್ರುತಿ ಉಪನಿಷತ್ ಒಂದೊಂದು ಫಲಶ್ರುತಿ ಆಚಾರ ಹೇಳೋದಿಲ್ಲ ಯಾವುದಕ್ಕೂ ಕೂಡ. ವಾಯುಸ್ತುತಿ ಕೊನೆ ಏನ್ ಹೇಳ್ತಾರೆ? ಮುಕ್ತಿ ಮೇಯತೆ ವ್ರಜಂತಿ, ಕೊನೆ ಹೇಳಬೇಕಾದ್ರೆ ಮೋಕ್ಷಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಸಣ್ಣ ಪುಟ್ಟ ಪುರುಷಾರ್ಥ ಹೇಳೋದಿಲ್ಲ ಅದಕ್ಕೆಲ್ಲ ಕೂಡ. ಆ ರೇಸ್ ಸ್ಟೇಜ್ ರೀಚ್ ಆಗಿರ್ತಾರೆ. ಆಗ್ಲಿ, ನಿಷ್ಕರ್ಮ್ಯಾಂ ಲಭತೆ ಸಿದ್ಧಿಂ ರೋಚನಾರ್ಥಂ ಫಲಶ್ರುತಿ. ಈ ಸರಿಯಾಗಿ ಬಂದರೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದೇನ ಈಶ್ವರಾರ್ಪಣಂ ಔಷಧಂ ಕರ್ಮಣೋ ನಶ್ವರ ಫಲರೋಗಂ ವಿನಾಶ್ಯ ನಿತ್ಯ ಸುಖ ಹೇತುರಿತ್ಯುಕ್ತಂ ಭವತಿ. ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡಿದಾಗ ಕರ್ಮ ದೋಷ ಪರಿಹಾರ ಆಗಿಬಿಡುತ್ತೆ. ವೆರಿ ಇಂಟ್ರೆಸ್ಟಿಂಗ್, ಕಾಮನ್ ಸೆನ್ಸ್ ಅದು. ಗೊತ್ತಾಯ್ತಾ? ಯಾವುದೋ ಕೊಟ್ಟ, ಎಲ್ಲ ಕೊಟ್ಟುಬಿಟ್ಟ ತಂದು. ಇನ್ನು ಟ್ಯಾಕ್ಸ್ ಹಾಕೋ ಪ್ರಸಂಗನೇ ಇಲ್ಲ. ಎಲ್ಲ ಕೊಟ್ಟ ಮೇಲೆ ಟ್ಯಾಕ್ಸ್ ಏನಾಗ್ತಾರೋ ಈಗ? ಅದಕ್ಕೆ ಹೇರು ಒಪ್ಪಿಸದ ಮೇಲೆ ಸುಂಕವೇ ಶ್ರೀ ಕೃಷ್ಣ ಸರಕು ಸುಂಕ ಶ್ರೀಪಾದರಾಜರ ಮೇಲೆ ಮಾತದು. ಸರಕು ಒಪ್ಪಿಸಿದ ಮೇಲೆ ಸುಂಕವೇ ಶ್ರೀ ಕೃಷ್ಣ ಅಂತ ಹೇಳಿದ್ರಿಂದ ಒಟ್ಟು ಮಾಲೆ ಕೊಟ್ಟ ಮೇಲೆ ಟ್ಯಾಕ್ಸ್ ಹಾಕಾಗ್ತಾನ ಅವನೀಗ. ಸೊ ಎಲ್ಲ ಕೃಷ್ಣಾರ್ಪಣ ಅಂತಿದ್ರೆ ಪಾಪದ ಲೇಪ ಏನಾಯ್ತು ಅಲ್ಲಿಗೀಗ? ನ್ಯಾಚುರಲಿ ಹೊರಟೋಯ್ತಾಗ ಪಾಪದ ಲೇಪ ಬರೋದೇ ಇಲ್ಲ. ಅದೊಂದು ಇಂಪಾರ್ಟೆಂಟ್. ಅದಕ್ಕೆ ಔಷಧಿ ಇದ್ದಾಗ ಫಲಾಪೇಕ್ಷೆ ಬಿಡೋದು, ಕೃಷ್ಣಾರ್ಪಣ ಅಂತ ಹೇಳೋದು ಅದು ಕರ್ಮ ಬಂಧನ ಪರಿಹಾರ ಉಪಾಯ. ಅದು ನಿತ್ಯ ಸುಖ ಹೇತುರಿತ್ಯುಕ್ತಂ ಭವತ್. ತರ್ಹಿ ಸ್ವರ್ಗೇ ಲೋಕೇ ನಭಯಂ ಕಿಂಚ ನಾಸ್ತಿ ಇತಿ ಶ್ರುತಿ ಕಥಂ ಸಂಗಚ್ಛತೆ ಇತಿ ತತ್ರಾಹ ರೋಚನಾರ್ಥಮಿತಿ. ಹಾಗಿದ್ರೆ ಸ್ವರ್ಗಲೋಕದಲ್ಲಿ ಏನೇನಾಗುತ್ತೆ ಅಂತ ಯಾತಕ್ಕೆ ಹೇಳ್ತಾರೆ ಅಂದ್ರೆ ರೋಚನಾರ್ಥಂ ಅಲ್ಪಬುದ್ಧೇ ಬಹಿರ್ಮುಖಸ್ಯ ಯೋಗ್ಯಸ್ಯ ಯುತ್ಪಿತ ಯುತ್ಪಿಪಾದಯಿಷು ದಯಾಲುರಿವ ತಸ್ಮಿನ್ ಬುದ್ಧ್ಯವತಾರಾರ್ಥಂ ಗುಣಜಿಹ್ವಿಕಾ ನ್ಯಾಯಮನುಸಂಧಾನೋ ಮಧುರಂ ಮಕ್ತಿಫಲಂ ಮುಕ್ತಿಫಲಂ ಗರ್ಭೀಕೃತ. ತಪ್ಪು ಪ್ರಿಂಟ್ ಆಗಿದೆ. ಸ್ವರ್ಗಾದಿ ಪುಷ್ಪಂ ಮಧುರ ರಸಮಿವ ಪ್ರಕಾಶ್ಯ ತದರ್ಥೇ ಕರ್ಮ ವಿದಧಾನ ಅಧೀತ ಶ್ರುತ ವೇದಾರ್ಥಸ್ಯ ಸಮುತ್ಪನ್ನ ಜಿಜ್ಞಾಸಸ್ಯ ಕ್ಷಣಭಂಗುರ ಫಲತ್ವಾತ್ ಸ್ವರ್ಗಾದೌ ವೈರಾಗ್ಯಮುತ್ಪಾದ್ಯ ಶ್ರೀ ನಾರಾಯಣ ಚರಣಾರವಿಂದ ಭಕ್ತಿ ಮುತ್ಪಾದ್ಯ ತದುಪಾಸನಾ ಅಂಶಭೂಪಾಸನಾ ಸಂಭೂತ ಸಂವಿತ್ ಸಂಜಾತ ಪ್ರಸಾದ ಸುರಪಾಪವರ್ಗೇ ತಾತ್ಪರ್ಯ ಪರ್ಯವಸಾಯಿನಿ ಫಲಶ್ರುತಿ ಸಂಗತಾ ಭವತಿ. ದೊಡ್ಡ ಲೈನ್ ಇದು, ಒಳ್ಳೆ ಬ್ಯೂಟಿಫುಲ್ ಲೈನ್ ಅದು. ಹೇಳ್ತಾರೆ ಅಲ್ಪಬುದ್ಧೇ ಬಹಿರ್ಮುಖಸ್ಯ. ಸಣ್ಣ ಬಾಪು ಮಂದಬುದ್ಧಿ ಅವರು, ಬಹಿರ್ ಹೊರಕಡೆ ಆಸಕ್ತಿ ಇದೆ ಅವರಿಗೆ. ಅದು ಯೋಗ್ಯಸ್ಯ ಯೋಗ್ಯ ಬೇರೆ ಜೊತೆಗೆ ಮೂರು ಕೇಸಿಗ ಅವನಿಗೆ ಬುದ್ಧಿ ಕಡಿಮೆ, ಬಹಿರ್ಮುಖ ಬುದ್ಧಿ ಇನ್ನೂ ಕೂಡ ಏನಾಗಿಲ್ಲ ಅವನಿಗೆ. ಯೋಗ್ಯ ಪಾಪ ಅವನು ಉದ್ದಾರ ಮಾಡಲು ಶ್ರುತಿ ಹೊರಟಿದೆ. ಅಯೋಗ್ಯರ ಬಗ್ಗೆ ಹೇಳೋದು ಹೊರಟಿಲ್ಲ, ಯೋಗ್ಯರ ಬಗ್ಗೆ ಅನುಕಂಪದಿಂದ ಹೇಳ್ತಾರೆ. ಅದಕ್ಕೆ ದೃಷ್ಟಾಂತ ಕೊಡ್ತಾ ತಸ್ಮಿನ್ ಬುದ್ಧವತಾರಾರ್ಥಂ, ಅದಕ್ಕೆ ಭೇದದಲ್ಲಿ ಬುದ್ಧಿ ಹುಟ್ಟಬೇಕು ಅಂತ ಹೇಳಿಬಿಟ್ಟು ಗುಡಜಿಹ್ವಿಕಾ ನ್ಯಾಯಮನುಸಂಧಾನ. ಸಂಸ್ಕೃತದಲ್ಲಿ ನ್ಯಾಯಗಳು ಅಂತ ಬರ್ತವೆ. ಅದರ ಒಂದು ಗುಡಜಿಹ್ವಿಕಾ ನ್ಯಾಯ ಮ್ಯಾಕ್ಸಿಮ್ಸ್ ಅಂತ ಕರೀತಾರೆ, MAXIM ಅಂದ್ರೆ ನ್ಯಾಯಗಳು ಅಂತ ಅರ್ಥ. ಯಾವ ರೀತಿ ನ್ಯಾಯ? ಹಂಸಕ್ಷೀರ ನ್ಯಾಯ, ಅದೊಂದು ನ್ಯಾಯ. ಹಂಸಕ್ಷೀರ ನ್ಯಾಯ ಗುಡಜಿಹ್ವಿಕಾ ನ್ಯಾಯ. ಗುಡಜಿಹ್ವಿಕಾ ಅಂದ್ರೆ ಏನು? ಗುಡ ಅಂದ್ರೆ ಬೆಲ್ಲ, ಬೆಲ್ಲದ ರುಚಿ ನಾಲಿಗೆ ತೋರಿಸಿ ಔಷಧಿ ಕೊಡಿಸೋದು ಹಾಗೋ ಹಾಗೆ ಅಂತೇಳಿ. ಮಕ್ಕಳು ಔಷಧಿ ತೊಗೊಳಕ್ಕೆ ಹೆಸಿಟೇಟ್ ಮಾಡ್ತಾರೆ. ಏನ್ ಮಾಡ್ತಾರೆ? ಓವರ್ ರಚಿ ಎಳೆದ್ಬಿಟ್ಟಿರ್ತಾರೆ. ಚಾಕ್ಲೇಟ್ ಕೊಡ್ತೇನೆ, ಬಿಸ್ಕತ್ ಕೊಡ್ತೇನೆ ಅಂತ ಹೇಳಿ, ಬೆಲ್ಲ ಕೊಡ್ತೇನೆ ಅಂತ ಹೇಳಿ ಏನಾಗುತ್ತಾಗ ಅದಕ್ಕಾಗಿ ತಗೋತಾರೆ. ವಾಸಿಯಾಗೋದು ಬೆಲ್ಲದಿಂದ ಅಲ್ಲ, ವಾಸಿಯಾಗೋದು ಯಾವ್ದರಿಂದ? ಔಷಧಿಯಿಂದ. ಬಟ್ ಅವ್ರೇನು, ನಾವು ಬೆಲ್ಲ ಕೊಟ್ಟರು ಅಂತ ಭಾಳ ಎಂಜಾಯ್ ಮಾಡ್ತಿರೋದು, ಬೆಲ್ಲ ಸಿಕ್ತೇವೆ ಅಂತೇಳಿ. ಇವರಿಗೆ ಔಷಧಿ ತಗೊಂಡ ಪುಣ್ಯಾತ್ಮ ಅಂತ ಇವರಿಗೆ, ಬೆಲ್ಲ ಸಿಕ್ತೇವೆ ಅಂತ ಕೂಸಿಗೆ, ಔಷಧಿ ತಗೊಂಡ ಅಂತ ಇವರಿಗೆ. ಈ ನೆಪದಲ್ಲಾದ್ರೂ ಕೂಡ ಏನ್ ಮಾಡ್ತಾರೆ ಅವರು? ಬೇರೆ ಕಡೆ ಹೋಗದೇನೆ ವಿಷ್ಣು ಸಹಸ್ರ ಮನೆ ಹೇಳ್ತಾರೆ. ಈ ಒಂದು ಭಾವನೆ ಬಂದಿದ್ರೆ ಮುಂದೆ ಒಳ್ಳೇನಾಗ್ಬಿಡ್ತಾನೆ. ಆ ರೂಟಿ ಬಂದ ಮೇಲೆ ಏನಾಗ್ತಾನ ಅವನ? ಒಳ್ಳೇದಾಗ್ಬಿಡ್ತಾನೆ. ಅದಕ್ಕೋಸ್ಕರ ಹೇಳಿ ದಯಾಲುಗು, ಅತ್ಯಂತ ಕರುಣೆಯಿಂದ ವೇದ ಹೇಳ. ಅವನಿಗೆ ಏನ್ ಹೇಳಿದ್ರು ಇದೆಲ್ಲ ಅರ್ಥ ಆಗಲ್ಲ, ಹೈಯೆಸ್ಟ್ ಐಡಿಯಲ್ಸ್ ಅರ್ಥ ಆಗಲ್ಲ ಅವನಿಗೆ. ಲೋಯರ್ ಸ್ಟೇಜಲ್ಲೇ ಥಿಂಕ್ ಮಾಡೋದು. ಅದಕ್ಕೆ ಅವನಿಗೆ ಬೇಕಾದ್ದೇನೆ ಹೇಳ್ಬೇಕು ನಾವು. ಮಧುರಂ ಯುಕ್ತಿಫಲಂ ಗರ್ಭೀಕೃತ್ಯ, ಬಹಳ ಮುಖ್ಯವಾಗಿರೋದೇನೋ ಮುಕ್ತಿಫಲನೇ. ಅದಕ್ಕೇನ್ ಬೇಕೀಗ? ಸ್ವರ್ಗಾದಿ ಪುಷ್ಪಂ ಮಧುರ ರಸಮೇವ ಪ್ರಕಾಶ್ಯ. ಸ್ವರ್ಗಾದಿಗಳೆಲ್ಲ ಸ್ವೀಟ್ ಇದ್ದಾಗೆ. ನಿಜವಾದ ಔಷಧಿ ಎಂಬುದು ಮೋಕ್ಷನೇ, ಮೋಕ್ಷ ಕೊಡದೆ ಫಲ. ಅದಕ್ಕೋಸ್ಕರ ಅದನ್ನ ಇನಿಷಿಯೇಟ್ ಮಾಡಕ್ ಹಾಗೆ ಮಾಡುತ್ತೆ. ತದರ್ಥೇ ಕರ್ಮ ಹಾಗಲ್ ಬೇಕೋದಲ್ಲೂ ಆಗಿರೋ ಕುಡಿ, ನಿನಗೆ ಇದಾಗ ಬೆಲ್ಲ ಸಿಗಬೇಕೋದಲ್ಲೋ ಹಾಗಿದ್ರೆ ಔಷಧಿ ಕುಡಿ. ಅದಕ್ಕೆ ಮೋಕ್ಷ ಸಿಗಬೇಕೋದಲ್ಲೋ ವಿಷ್ಣು ಸಹಸ್ರನಾಮ ಹೇಳಾಗಿದೆ. ರೋಗವಾಸಿಯ ವಿಷ್ಣು ಸಹಸ್ರನಾಮ ಹೇಳು ಅಂತ ಹೇಳುದು. ವಿಷ್ಣು ಹೇಳಿಬಿಡ್ತಾನೆ, ಫಲ ಮಾತ್ರ ಜಾಸ್ತಿ ಸಿಕ್ಬಿಡುತ್ತೆ. ಅದು ಅಲ್ಲಿರೋ ಕಾನ್ಸೆಪ್ಟ್. ತದರ್ಥೇ ಕರ್ಮ ವಿಧಾನ ಅಧೀತ ಶ್ರುತ ವೇದಾರ್ಥಸ್ಯ ಸಮುತ್ಪನ್ನ ಜಿಜ್ಞಾಸಸ್ಯ ಕ್ಷಣಭಂಗುರ ಫಲತ್ವಾತ್. ವೇದ ಒತ್ತಾ ಒತ್ತಾ ಹೋಗ್ತಾನೆ. ಈ ರಾಯರ ಸ್ತೋತ್ರ ಹೇಳ್ತಾನೆ, ಕಣ್ಣು ಕೇಳಿದ ಕಣ್ಣು ಕೊಟ್ರು, ಕೆಲಸ ಕೇಳಿದ್ರು ಕೆಲಸ ಕೊಟ್ರು. ಅವ್ರು ಯೋಚನೆ ಮಾಡ್ತಾ ಹೊರಟ, ಇಷ್ಟೆಲ್ಲ ಕೊಡ್ತಾರಲ್ಲ ಹ್ಯಾಕ್ ಕೊಡ್ತಾರೆ ಇವರು ಅಂತ ಯೋಚನೆ ಮಾಡಿದ್ರು. ಮತ್ತೆ ಇಷ್ಟೆಲ್ಲ ಕೊಡ್ತಾರೆ, ಇನ್ನೂ ಹೈಯೆಸ್ಟ್ ಏನ್ ಕೊಡಬಹುದು ಇವರು, ಮತ್ತೆ ಯೋಚನೆ ಮಾಡ್ತಾರೆ ಇನ್ನು ಹೈಯೆಸ್ಟ್ ಏನ್ ಅದನ್ನೇ ಯಾಕೆ ಕೇಳಬಾರ್ದು ನಾವು, ಆ ತರ ಪ್ಲಾನ್ ಮಾಡ್ತಾರೋ, ಕೊನೆ ಒಳ್ಳೆ ಕಡೆ ಜಾಗ ಬುದ್ಧಿ ಹೋಗುತ್ತೆ. ಇಷ್ಟೇ ಸಾಕು ಅಂದ್ರೆ ಬರೋದಿಲ್ಲ, ಅದೆಲ್ಲ ಕೂಡ ಏನಾಗುತ್ತೆ ಅವರಿಗೆ ಬರೋದಿಲ್ಲ, ಆಸಕ್ತಿ ಬರೋದಿಲ್ಲ. ಆ ತರ ಯೋಚನೆ ಮಾಡಿ ಜಿಜ್ಞಾಸಸ್ಯ, ಯಾರಿಗೆ ಭ್ರಮುತ್ಪನ್ನ ಜಿಜ್ಞಾಸರಾಗಬೇಕು, ಯೋಚನೆ ಮಾಡ್ತಾ ಹೋದ್ರೆ ಇಷ್ಟೆಲ್ಲ ಕೊಡಬೇಕಾದ್ರೆ ಏನಿರಬಹುದು ಇವರಲ್ಲಿ, ಮತ್ತೆ ನಾನೇನ್ ಕೇಳಬಹುದು, ಎರಡ್ ತರ ಯೋಚನೆ ಮಾಡ್ತಾರೆ. ಇದಕ್ಕೆ ಯೋಗ್ಯ ಜೀವರ ಲಕ್ಷಣ, ಉಳಿದವರಲ್ಲಿ ಏನ್ ಮಾಡ್ತಾರೆ ಅಲ್ಲಿಗೆ ತಪ್ಪಿಸಿಕೊಂಡು ಓಡೋಗ್ಬಿಡ್ತಾರೆ. ಅಂತ ಜನಗಳು ಕ್ಷಣಭಂಗುರ ಫಲತ್ವಾತ್ ಸ್ವರ್ಗಾದೋ ವೈರಾಗ್ಯ ಮುತ್ಪಾದ್ಯ ಶ್ರೀ ನಾರಾಯಣ ಚರಣಾರವಿಂದ ಭಕ್ತಿ ಮುತ್ಪಾದ್ಯ. ಸ್ವರ್ಗಾದಿಗಳನ್ನು ಮೊದಲು ಹೇಳಿಬಿಟ್ಟು ಯೋಚನೆ ಮಾಡಿದ್ಮೇಲೆ ಸೇಚೆ ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ, ಇದೆಲ್ಲ ಬೇಕೇ ಇಲ್ಲ ಅನ್ಸ್ಬಿಡತ್ತವನಿ. ಶ್ರೀ ನಾರಾಯಣ ಚರಣಾರವಿಂದ ಭಕ್ತಿ ಮುತ್ಪಾದ್ಯ, ಸೊ ಮುಕ್ತಿಗೆ ಹೋಗ್ಬೇಕು ಅಂದ್ರೆ ಏನ್ ಹೈಯೆಸ್ಟ್ ಸಾಧನೆ ಅಂದ್ರೆ ದೇವರಲ್ಲಿ ಭಕ್ತಿ ಬೇಕು ಅಂತ ಹೇಳಿಬಿಟ್ಟು ತದುಪಾಸನಾ ಸಂಭೂತ ಸಂಮಿತ್ ಸಂಜಾತ, ದೇವರ ಆರಾಧನೆ ಮಾಡ್ತಾ ಮಾಡ್ತಾ ಜ್ಞಾನ ಬರುತ್ತೆ, ಅದರಿಂದ ಪ್ರಸಾದ ಸುಲಭಾಪ ವರ್ಗೆ ದೇವರ ಅನುಗ್ರಹ ಬಂದು ಅದರಿಂದ ಮೋಕ್ಷ ಸಿಗುತ್ತೆ. ಅದಕ್ಕೆ ತಾತ್ಪರ್ಯ ಪರ್ಯವಸಾಯಿನಿ ಫಲಶ್ರುತಿ ಸಂಗತಾ ಭವತಿ ಇತಿ, ಆದ್ದರಿಂದ ಫಲಶ್ರುತಿ ಎಂಬುದು ರೆಲೆವೆಂಟ್. ತುಂಬಾ ಜನ ಕೇಳೋ ಪ್ರಶ್ನೆ ಅದೇನೆ, ಈ ಫಲಾಪೇಕ್ಷೆ ಬಿಡಿ ಅಂತ ಹೇಳಿದ ಶಾಸ್ತ್ರನೇ ಫಲ ಹೇಳುತ್ತಲ್ಲ ಯಾತಕ್ಕೆ ಅಂತ ಕೇಳೋದಕ್ಕೆ ಉತ್ತರ ಅದೇ ಕೊಟ್ಟಿದೆ ಶಾಸ್ತ್ರ, ರೋಚನಾರ್ಥಂ ಫಲಶ್ರುತಿ. ಗುಡಜಿಷ್ಪಿಕಾ ನ್ಯಾಯ ನೆನಪಿಟ್ಕೊಂಡು, ಗುಡಜಿಷ್ಪಿಕಾ ನ್ಯಾಯ ಅದಕ್ಕೆ ಹಾಗೆ ಹೇಳ್ತಾ ಇದೆ. ಅಜ್ಞಾತ್ವ ಕುರುವತ ಕರ್ಮ ಸ್ಖಲನಾತ್ ಪಾಪ ಕಾರಣಂ ತದೇವಾರ್ಪಯತೋ ವಿಷ್ಣೋ ನೈವ ಪಾಪಾಯ ತದ್ಭವೇತ್ ಮನೋದೋಷ ವಿಹೀನಸ್ಯ ನತು ದೋಷವತಃ ಕ್ವಚಿತ್ ಸತ್ಸುಕೇ ಶವ ಪೂರ್ವೇಷು ಕ್ರಮಶೋ ಭಕ್ತಿಹೀನತಾ ಅಸದ್ಭಕ್ತಿ ತಥಾ ಸ್ನೇಹೋ ಬಹುಮಾನಮಥಾಪಿ ವಾ ಸೋತ್ತಮಾನಾಂ ಪ್ರಿಯತ್ಯಾಗಾತ್ ಆತ್ಮಪ್ರಿಯತಿಕೀರ್ಷುತಾ ಅಧಿಕೇಶ್ವೇವ ನೀಚೋಚ್ಯ ಭಕ್ತಿರ್ವ್ಯತ್ಯಾಸ ಏವ ವಾ ಸೋತ್ತಮಸ್ಯಾತ್ಮನಶ್ಚೈವ ಸಮಸ್ನೇಹೋಥವಾ ಭವೇತ್ ಕಾರ್ಯೇಷು ಬಹುಮಾನೋ ವಾ ಸ್ವಾತ್ಮನಃ ಸಮತಾಪಿ ವಾ ಆಧಿಕ್ಯೇ ಕಿಮು ವಕ್ತವ್ಯಂ ಆತ್ಮನಃಶಕ್ತಿಹಾಪನಂ ಶಕ್ತಸ್ಯಾಶಕ್ತವತ್ ಕರ್ಮ ಮನೋದೋಷ ಇತೀರಿತಾಃ ಇತ್ಯನೇನ ಮುಕ್ತ ತಾತ್ಪರ್ಯೋ ತಾತ್ಪರ್ಯಾರ್ಥೋ ಬೋದ್ಧವ್ಯ. ಅದು ಸಂಬಂಧಪಟ್ಟಿದ ವಾಕ್ಯ ಕೋಟ್ ಮಾಡ್ತಾರೆ ಆಚಾರ್ಯ ಭಾಗವತ ತಾತ್ಪರ್ಯ ವಾಕ್ಯ. ಅಜ್ಞಾತ್ವ ಕುರುವತಾಂ ಕರ್ಮ ಸ್ಖಲನಾತ್ ಪಾಪ ಕಾರಣ, ದೇವ್ರ ಬಗ್ಗೆ ತಿಳುವಳಿಕೆ ಇಲ್ಲದೆ ಕರ್ಮ ಮಾಡಿದಾಗ ಏನಾಗುತ್ತದೆ, ತಪ್ಪತಾನೆ ಪಾಪಕ್ಕೆ ಕಾರಣ ಆಗುತ್ತೆ. ಹೋಮ ನೋಮ ಮಾಡ್ದ ತಪ್ಪ ತಪ್ಪು ಮಧ್ಯೆ ಮಾಡಿಬಿಟ್ಟ, ಪುಣ್ಯ ಬಂದು ಏನ್ ಬಂದಿದೆ ಅವನಿಗೆ, ದೊಡ್ಡ ಪಾಪದ ರಾಶಿ ಬಂದ್ಬಿಟ್ಟಿದೆ. ಅವ್ನು ಪುಣ್ಯ ಅಂತ ತಿಳ್ಕೊಂಡ್ಬಿಟ್ಟಿದ್ದ, ನಾಗಿದ್ದೇನದು ದೊಡ್ಡ ಪಾಪ, ಯಾಕೆ ದೇವ್ರ ಬಗ್ಗೆ ಅದ್ರ ಜ್ಞಾನ ಇಲ್ಲ ಅವನಿಗೆ, ಡೇಂಜರ್ ಆಯ್ತು. ಆದ್ರೆ ತದೇವ್ ಅರ್ಪಯತೋ ವಿಷ್ಣೋ ಕೃಷ್ಣಾರ್ಪಣ ಬುದ್ಧಿ ಅಂದ್ರೆ ಏನಾಯ್ತು, ಅರ್ಪಣೆ ಮಾಡಿದ್ದಾನೆ ಬಿಡು ಕ್ಷಮಿಸ್ಬಿಡ್ತಾ. ಸೊ ಕೃಷ್ಣಾರ್ಪಣ ಬುದ್ಧಿ ಎಂಬುದು ಏನಾದ್ರು ಬಿಟ್ಟುಬಿಟ್ರೆ ಏನಾಗುತ್ತದ, ಬಹಳ ಅಪಾಯ ಕಾರಣ ಆಗತ್ತೆ. ಏನ್ ಸಂಕಲ್ಪ ಎಲ್ಲಿರುತ್ತೆ, ಮನಸ್ಸು ಸಂಕಲ್ಪ ಇದಿದ್ದ ಮೆಕ್ಯಾನಿಕಲ್ ಇಟ್ಟು ಬಿತ್ತು ಪಾಯಲ್ ಅಂದ್ಬಿಟ್ರೆ ಆಯ್ತಾ, ಮನಸ್ಸಲ್ಲಿ ಏನಿರ್ಬೇಕು ಭಾವನೆ, ಅದು ಭಾವನೆ ಇರಬೇಕು ಮನಸ್ಸಿನಲ್ಲಿ, ಭಾವನೆ ಇಲ್ಲದ ಉಪಯೋಗ ಇಲ್ಲ. ಕೆಲಸ ಸಾರಿ ಸಾರಿ ಅಂತ ಸರಿಯಾಗಿ ಅನ್ನುವಂತಾರೆ ತಕ್ಷಣ, ಸಾರಿ ಅಂತ ಸರಿ ಸಾರಿ ಇರಿ ಅಂದ್ಬಿಟ್ರೆ ಮತ್ತೇನಾಗುತ್ತೆ, ಮದ್ದಿಗಿಂತ ಒಪ್ಲಸ್ ಇನ್ನು ಉಪಯೋಗ ಇಲ್ಲ, ಇನ್ನು ಮದ್ದು ಹೊರಗಾಗ್ತೀನಿ ಅಂತ ಹೇಳಿ. ಸಾರಿ ಅನ್ನೋ ಪದ ಹೇಗೆ ಹೇಳ್ಬೇಕು, ಸಾರಿ ಅಂತ ಹೇಳ್ಬೇಕಾದ್ರೆ ಮತ್ತೆ ಇನ್ನೊಂದು ಸಾರಿ ಅನ್ನಾಗಬಾರ್ದು, ಅದಕ್ಕೆ ಹೇಳ್ಬೇಕು ಹೇಳಬೇಕು. ಕೃಷ್ಣ ಪ್ರೀತ್ಯರ್ಥಂ ಅಂತ ಹೇಳಕರೆ ವಿ ಶುಡ್ ಮೀನ್ ಬೈ ವಾಟ್ ವಿ ಸೇ, ಗೊತ್ತಾನೆ ಅದು ಪುರೋಹಿತರು ಹೇಳ್ತಾರೆ ಅಂತ. ನಾವು ಪುರೋಹಿತರು ನಮ್ಗೆ ಅದೆಲ್ಲ ಅಲ್ಲ, ನಮಗೆ ಬೇಕಾಗಿದ್ದು ಬೇರೆನೆ, ಆ ಭಾವನೆ ಇರ್ಬೇಕು. ಪುರೋಹಿತರಿಗೂ ಬೇಕಿರಲ್ಲ ಗದ್ದೆ, ಅದು ಏನೋ ಹೇಳ್ಬೇಕು ಹೇಳ್ತಿರ್ತಾರೆ ಅಷ್ಟೇ. ಒಂದ್ ಕಾಲಕ್ಕೆ ಅದು ಮಿಸ್ ಆದ್ರೂ ಆಶ್ಚರ್ಯ ಇಲ್ಲ, ಬರ್ತಾ ಬರ್ತಾ ಏನಾಗಬಹುದು, ಅದು ಬಿಟ್ಟು ಪ್ರೀತರ್ ತಮ್ಮ ಕಾನ್ಸೆಪ್ಟ್ ಇಲ್ಲ. ವೈಷ್ಣವರು ಮಾಡಿದ್ರೆ ಹೇಳ್ತಾರೆ ಅಷ್ಟೇ, ಉಳಿದವರು ಅಂದ್ರೆ ಸೇರಿಸೋದಿಲ್ಲ, ಅದು ಬಿಟ್ಟೇ ಬಿಟ್ಟಿರ್ತಾರೆ. ಬರೀ ಇದನ್ನ ಹೇಳೋದು, ಇದು ಅರ್ಥ ಮಾಡಿಕೊಂಡ್ರೆ ಯಾವಾಗಲೂ ಕೂಡ ಬಾಯಲ್ಲಿ ಹೇಳೋದು ಮುಖ್ಯ ಅಲ್ಲ, ಅದನ್ನು ಅನುಸಂಧಾನಕ್ಕೆ ಬರಬೇಕದು, ಅವ ಫಲ ಕೊಡುತ್ತೆ. ಸಂಗತ ಭವತಿ ಇತಿ, ಉದಾಹರಣೆ ಕೇರ ಮೇಲೆ ಕಾಯಿ ನೋಡಿದ್ದಾರೆ, ಹೊಡೆದ್ರೆ ಯಾಕೆ ಬೀಳೋದಿಲ್ಲ, ಹೊಡೆದಿದ್ದೇನೆ ಹೌದು, ಅದಕ್ಕೆ ಹೊಡೆದ ಯಾಕೆ ಬೀಳಲಿಲ್ಲ, ಸರಿಯಾಗಿ ಹೊಡೆದ ಅದೇ ತರ ಸರಿಯಾಗಿ ಹೊಡೆದ್ರೆ ಬೀಳ್ಲೇಬೇಕಲ್ಲ, ಆ ರೀತಿ ಯೋಚನೆ ಮಾಡಿ ಬೀಳ್ಲೇಬೇಕು ಅಂತ ಭಾರಿ ಪ್ಲಾನ್ ಮಾಡಿ ಹೊಡಿತಾನೆ ಆ ತರ. ಮನೋದೋಷ ತದೇವಾರ್ಪಯತೋ ವಿಷ್ಣು ನೈವ ಪಾಪಾಯ ತದ್ಧವೇ, ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡಿದಾಗ ಏನಾಯ್ತು ಅಲ್ಲಿ ಪಾಪಕ್ಕೆ ಕಾರಣ ಆಗ್ಲೇನೇ ಇಲ್ಲ. ಒಬ್ರು ಇರ್ತಾರೆ, ಅವ್ರು ಯಾರು ಹೇಳಿದ ಹಿಂದೆ ಯಾವುದೋ ಪ್ರಶ್ನೆಯಲ್ಲಿ ತಪ್ಪು ಮಾಡಿದಾಗ ಮೆಜಾರ್ ಭಾರಿ ತಪ್ಪೇ ಆಗಿದ್ದದು, ಅವಾಗ ಏನ್ ಮಾಡಿದ್ರು ಅವರು ಹೇಳೋದೆಲ್ಲ ಕರೆಕ್ಟ್, ಅವ್ರು ಡಿಸ್ಮಿಸ್ ಮಾಡ್ಬೇಕು ನ್ಯಾಯವಾಗಿ, ನಾವು ತಪ್ಪು ಮಾಡಿದ್ದಕ್ಕೆ ಮಾಡೋದಿಲ್ಲ, ಯಾಕೆಂದ್ರೆ ಅವ್ನು ಫ್ರೀ ಮಾಡ್ತಿದ್ದಾರೆ, ಏನ್ ಮಾಡುದು ಅಂತ ಹೇಳಿ ಅವ್ರು ಫ್ರೀ ಮಾಡೋದೇ ಡಿಸ್ಮಿಸ್ ಮಾಡೋದು ನಾವೀಗ, ಅರ್ಥ ಆಯ್ತಾ? ಸಿಂಪಲ್ ಆನ್ಸರ್. ಅದು ಕೃಷ್ಣಾರ್ಪಣೆ ಮಾಡಿದಾಗ ಫಲನೇ ಕೇಳ್ತಾ ಇಲ್ಲ, ಏನೋ ಪಾಪ ಕೊಡೋದು ಅವನಿಗೆ, ಗೊತ್ತಾನೆ ಫಲ ಕೇಳಿದ್ರೆ ಪಾಪ ಕೊಡಬೇಕು, ಫಲನೇ ಕೇಳೋದಿಲ್ಲ ಪಾಪ ಏನ್ ಬರುತ್ತಾಗ, ಎಷ್ಟು ಪವರ್ಫುಲ್ ಲಾಜಿಕ್ ಅದು, ಗೊತ್ತಾಯ್ತಾ? ಇದು ಅರ್ಥ ಮಾಡ್ಕೊಂಡ್ರೆ ಫಲಾಪೇಕ್ಷೆ ಬಿಡೋದು ಅಂದ್ರೆ ಒಂದೇ, ಪಾಪ ಕಳ್ಕೊಳ್ಳೋದು ಅಂದ್ರೆ. ಫಲಾಪೇಕ್ಷೆ ತಯಾರಾದಾಗ ಏನ್ ಮಾಡ್ಬೇಕು ಅವನು, ಫಲಾಪೇಕ್ಷೆ ಕೇಳಿದಾಗ ಹೆಚ್ಚಿರ್ಬಿ ಹೆಚ್ಚು ರೂಲ್ಸ್ ಹೆಚ್ಚೆಷ್ಟು ಮಾಡ್ ಮಾಡ್ತಾರಾಗ, ಇನ್ನು ಹಾಗಿದ್ರೆ ನೋಡಿ ತಪ್ಪಾಗಿದೆ ನೋಡು ಅಂತ ಹೇಳ್ತಾ, ಗೊತ್ತಾಯ್ತದೆ? ನೋಡಕ್ ಹೋಗೋದಿಲ್ಲ ಅದನ್ನ, ಫಲಾಪೇಕ್ಷೆ ಕೇಳಿದ ತಕ್ಷಣ ಹೇಳಿದ್ವಿ ಮೋರ್ ಸ್ಯಾಲರಿ ಅಂದ್ರೆ ಕೆಲಸ ಸರಿಯಾಗಿ ಮಾಡುತ್ತಾರೆ ಇಮಿಡಿಯೇಟ್ಲಿ, ಯಾವ ಕೇಳಿದ ತಕ್ಷಣ ಬೈಂಡಿಂಗ್ ಒಂದು ರೂಲ್ ಕ್ಲಾಸ್ ಆಗ್ತಾರೆ ಇತ್ತ ಮಾಡಕ್ ಆಗಲ್ಲ. ಅದೇ ಹೇಳಿದ್ದು ಫಲಾಪೇಕ್ಷೆ ಯಾವ ಬಿಟ್ಟುಬಿಡ್ತಾನೆ ಏನಾಗುತ್ತೆ ಅವನಿಗೆ, ಸರಿ ಮಾಡೋ ಬುದ್ಧಿ ಸರಿಯಾಗಿಲ್ಲ. ಸರಿ ಮಾಡೋ ಬುದ್ಧಿ ಆಟೋಮೆಟಿಕ್ ಹೇಳಿದ್ನಲ್ಲ, ಅದಕ್ಕೆ ಆನರೇರಿ ವರ್ಕ್ ಮಾಡೋರು ಏನ್ ಮಾಡ್ತಾರೆ, ಸಂಬಳ ತಗೊಂಡು ಮಾಡೋ ಕೆಲಸ ಚೆನ್ನಾಗೇ ಮಾಡ್ತಾರೆ. ಅವ್ರ ಬುದ್ಧಿ ಒಂದೇ ಗುರಿ ಸಾಧನೆ ಆಗುತ್ತೆ, ಸರ್ವಿಸ್ ಸರ್ವಿಸ್ ಅಷ್ಟೇ. ಇಲ್ಲಿ ಸರ್ವಿಸ್ ಪ್ರಶ್ನೆ ಬರೋದಿಲ್ಲ. ಅದಕ್ಕೆ ಯಾವಾಗ ಅದು ರಾಂಗ್ ಲಾಜಿಕ್, ಅದು ಯಾವಾಗ ಫಲ ಇಲ್ಲ ಅಂತ ಹೇಳ್ತೇವೆ, ಇಂಡಿಫರೆಂಟ್ ಮಾಡೋದು ಪ್ರಶ್ನೆ ಬರೋದಿಲ್ಲ. ಇನ್ನು ಹೆಚ್ಚು ಕೇರ್ಫುಲ್ ಆಗಿ ಮಾಡ್ತಾರೆ. ಆ ತಪ್ಪಾಡೋ ಚಾನ್ಸಸ್ ಕಡಿಮೆ ಆಗೋದಾಗ್ಲೇನೆ. ಮನಸ್ಸಿಟ್ಟು ಮಾಡಿದಾಗ ಅಡಿಗೆಯವರು ಅಡಿಗೆ ಕೆಡಿಸಬಹುದು, ತಾಯಿ ಅಡಿಗೆ ಕೆಡಿಸೋದಿಲ್ಲ. ಅದಕ್ಕೆ ಅಡಿಗೆಯವರು ಅಡಿಗೆ ಯಾತಕ್ಕೆ ಕೆಡಿಸೋದಿಲ್ಲ ಅಂದ್ರೆ, ಯಾಕೆ ಕೆಡಿಸೋದಿಲ್ಲ ಹೇಳಿ? ಅಲ್ಲ, ಬೇರೆ ಆರ್ಡರ್ ಮಿಸ್ ಆಗಿಬಿಡುತ್ತೆ ಆಮೇಲೆ. ನಾಲ್ಕು ಕಡೆ ಅಡಿಗೆ ಸರಿ ಮಾಡಿ ಯಾರು ಕರೆಯೋದಿಲ್ಲ ಆಮೇಲೆ ಅವನ್ನ. ಅದಕ್ಕೆ ಯಾತಕ್ಕೆ ಹೇಳ್ತಾರ ಅವರು, ಆರ್ಡರ್ ಕಂಟಿನ್ಯೂ ಆಗುತ್ತೆ. ಇವ್ರು ಹಾಗಲ್ಲ, ಮಕ್ಕಳ ಆರೋಗ್ಯ ಸರಿ ಇರಲಿ ಅಂತ ಮಾಡ್ತಾರೆ. ಸರಿಯಾಗಿ ಊಟ ಮಾಡಬೇಕು, ಆರೋಗ್ಯವಾಗಿರಬೇಕು. ಇವರ ಕಾನ್ಸೆಪ್ಟ್, ಅವ್ರ ಕಾನ್ಸೆಪ್ಟ್ ಬೇರೆ. ಅವರ ಉದ್ದೇಶದಲ್ಲಿ ಒಂದು ಸ್ವಾರ್ಥ ಇದೆ, ಇವರೆಲ್ಲ ಸ್ವಾರ್ಥ ಇರೋದಿಲ್ಲ. ಸೊ ಫ್ರೀ ಆಕ್ಚುಲಿ ಇದು. ಆದ್ರೆ ಅದು ಬೈಸ್ಕೊಂಡು ಬೇರೆ ಕೆಲಸ, ಮಕ್ಕಳು ಬಾಯಿ ಬಂದು ಬೈತಿರ್ತಾರೆ, ಸರಿಯಾಗಿ ಮಾಡಿದ್ರು ಬೈತಿರ್ತಾರೆ ಪಾಪ. ಆದ್ರೆ ಅದನ್ನ ಕೇರ್ ಮಾಡೋದಿಲ್ಲ. ಆ ರೀತಿ ಇದೆಲ್ಲ ಯಾತಕ್ಕೆ ಹೇಳೋದು ಅಂದ್ರೆ, ಪ್ರೀತಿ ಇದ್ದಲ್ಲಿ ಫಲಾಪೇಕ್ಷೆ ಬಿಡುತ್ತೆ. ಫಲಾಪೇಕ್ಷೆ ಬಿಟ್ಟಾಗ ಏನಾಗುತ್ತೆ, ಕ್ವಾಲಿಟಿ ಜಾಸ್ತಿ ಆಗುತ್ತೆ. ಕ್ವಾಲಿಟಿ ಯಾವಾಗ ಸಫರ್ ಆಗೋದಿಲ್ಲ. ಫಲಾಪೇಕ್ಷೆ ಬಿಟ್ಟಾಗ ಏನಾಗುತ್ತದ, ಅದು ಯಾವ ನಮ್ಮಲ್ಲಿ ಏನಾಗಿದ್ರು ತಮಾಷೆ ಆಗಿಬಿಟ್ಟಿದೆ. ದೇವ್ರ ಕೆಲಸ ಅಂದ್ರೆ ಏನರ್ಥ, ದೇವರೇ ಮಾಡ್ಕೊಳ್ಳಿ ನಮ್ ಕೆಲಸ ಅಲ್ಲ ಅಂತ ಆತರ ಆಗಿಬಿಟ್ಟಿದೆ. ಸರ್ಕಾರದ ಕೆಲಸ ದೇವರ ಕೆಲಸ ಅಂದ್ರೆ ಏನಾಯ್ತಾಗ, ದೇವರೇ ಮಾಡ್ಕೊಂಡು ನಾವ್ಯಾಕೆ ಮಾಡ್ಬೇಕು ಅಂತ ಆತರ ಭಾವನೆ ಬಂತು. ಆಕ್ಚುಲಿ ಏನ್ ಬರ್ಬೇಕು, ನಿಜ ಅರ್ಥ ಮಾಡ್ಕೊಂಡ್ರೆ ದೇವ್ರ ಕೆಲಸ ಮಾಡೋಷ್ಟೇ ಸರಿಯಾಗಿ ಮಾಡ್ಬೇಕು ಅಂತ ಅರ್ಥ. ಅದಕ್ಕೆ ನಾಸ್ತಿಕನಿಗೆ ಏನ್ ಅರ್ಥ ಆಗತ್ತ ಪದಗಳು, ಆ ರೀತಿ ಆಗಿರೋದು. ಸೋತ್ತಮಾನ ಸ್ವತ್ಸು ಕೇಶವ ಪೂರ್ವೇಶು ತದೇವ ಅರ್ಪಯತೋ ವಿಷ್ಣು ನೈವ ಪಾಪಾಯ ತದ್ಭವೇ ಮನೋದೋಷ ವಿಹೀನಸ್ಯ ನತು ದೋಷವತ ಕ್ವಚಿತ್. ಇದೆಲ್ಲ ಮುಖ್ಯವಾದ ಏನಿಲ್ಲಿ, ಮನೋದೋಷ ಅನ್ನೋದು ಬಹಳ ಇಂಪಾರ್ಟೆಂಟ್ ಫ್ಯಾಕ್ಟರ್. ಮನೋದೋಷ ಇದ್ದವರಿಗೆ ಬಂಧಕ, ಮನೋದೋಷ ಇಲ್ಲದವರಿಗೆ ತಾರಕ. ಅದಕ್ಕೆ ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ ಅಂತ ಹೇಳಿದ್ರು. ಉದ್ಧಾರೇದ ಆತ್ಮನಾತ್ಮಾನಂ ಅದಕ್ಕೆ ಹೇಳಿದ್ರು. ಸತ್ಸು ಕೇಶವ ಪೂರ್ವೇಶು ಕ್ರಮಶೋ ಭಕ್ತಿಹೀನತಾ, ಎಲ್ಲಿ ನಮ್ಗೆ ಅಫೆಕ್ಟ್ ಆಗುತ್ತೆ ತೋರಿಸ್ತಾರೆ. ಈಗ ಮೊದಲನೇದಾಗಿ ಕೃಷ್ಣಾರ್ಪಣ ಬುದ್ಧಿ ಇಲ್ಲ, ಹರಿಸರ್ವತೋತ್ವ ಬುದ್ಧಿ ಇಲ್ಲ. ಇನ್ನೊಂದು, ತಾರತಮ್ಯ ಕ್ರಮದಲ್ಲಿ ಭಕ್ತಿ ಮಾಡೋದಿಲ್ಲ ಅವನು. ಸತ್ಸು ಕೇಶವ ಪೂರ್ವೇಶು ಕ್ರಮಶೋ ಭಕ್ತಿಹೀನತಾ, ಇದು ಇಂಪಾರ್ಟೆಂಟ್ ಪಾಯಿಂಟ್. ಇದು ದೇವತೆಗಳಲ್ಲಿ ತಾರತಮ್ಯ ಪೂರ್ವಕವಾಗಿ ಭಕ್ತಿ ಇರಬೇಕು. ಇದು ಎಲ್ಲ ಮತ್ತಲ್ಲೂ ಮಿಸ್ಸಿಂಗ್, ಯಾಕೆ ದೇವತೆಗಳು ಒಪ್ಪೋದಿಲ್ಲ ಅದರಿಂದಾಗಿ ಮಿಸ್ ಆಗಿಬಿಡುತ್ತೆ. ಅದು ಕೂಡ ದೊಡ್ಡ ದೋಷ ಅದು. ಅಸದ್ಭಕ್ತಿ ತಥಾ ಸ್ನೇಹ ಅಥವಾ ಉಲ್ಟಪಲ್ಟ ಭಕ್ತಿ ಮಾಡಿಬಿಡ್ತು. ತಾರತಮ್ಯ ಜ್ಞಾನ ಇದೆ, ಆದ್ರೆ ತಾರತಮ್ಯ ಹೆಚ್ಚು ಕಡೆ ಮಾಡ್ಕೊಂಡ್ಬಿಡ್ತಾನೆ. ಇಂದ್ರಕಾಮರು ಇವರಿಗಿಂತ ಭಾರಿ ದೊಡ್ಡವರು, ಗಡ್ಡ ಶೇಷ ಆಗಿ ತಿಳ್ಕೊಂಡ್ಬಿಟ್ಟ. ತಾರತಮ್ಯ ತಿಳ್ಕೊಂಡು ತಪ್ಪು ತಿಳ್ಕೊಂಡ್ಬಿಟ್ಟ, ಅದೊಂದು ತಪ್ಪು. ತಾರತಮ್ಯನೇ ಗೊತ್ತಿಲ್ಲ, ತಪ್ಪು. ತಾರತಮ್ಯ ಹೆಚ್ಚು ಕಡಿಮೆ ಆಯಿತು, ಮತ್ತೆ ತಪ್ಪು. ಅದಕ್ಕೆ ಹೇಳ್ತಾರೆ ಸ್ನೇಹೋ ಬಹುಮಾನ, ಅದಕ್ಕೆ ತಕ್ಕಂತೆ ಅಸದ್ಭಕ್ತಿ ತಥಾ ಸ್ನೇಹೋ ಬಹುಮಾನ ಮಥಾಪಿವ. ಸ್ನೇಹ ಇರಲಿ, ಬಹುಮಾನ ಇರಲಿ, ಯಾವುದೇ ಇರಲಿ, ಸೋತ್ತಮಾನ ಸೋತ್ತಮರಿಗೆ ಪ್ರಿಯತ್ಯಾಗ ಆತ್ಮಪ್ರಿಯ ಚಿಕಿರುಷತ. ಸೋತ್ತಮರಿಗೋಸ್ಕರವಾಗಿ ತಮ್ಮ ಪ್ರಿಯವನ್ನು ತ್ಯಾಗ ಮಾಡಬೇಕು, ಅವರಿಗೆ ಅನುಕೂಲವಾಗಿ ತಾನು ಪ್ರಿಯವನ್ನು ಸಾಧಿಸಬೇಕು. ಅಧಿಕೇಶ್ವೇವ ನೀಚೋಚ್ಚ ಭಕ್ತಿಯಲ್ಲಿ ವ್ಯತ್ಯಾಸ ಏವಚ. ಅಧಿಕರಲ್ಲಿ ನೀಚೋಚ್ಚ ಭಕ್ತಿ, ತಾರತಮ್ಯ ನೀಚೋಚ್ಚ ಭಕ್ತಿ ಅಂದ್ರೇನು, ತಾರತಮ್ಯ ಪೂರ್ವಕವಾದ ಭಕ್ತಿ ಅಥವಾ ವ್ಯತ್ಯಾಸ ಮಾತ್ರ ಆಗಬಾರದು. ಸೋತ್ತಮ ಆತ್ಮನಶ್ಚೈವ ಸಮಸ್ನೇಹೋಥವಾ ಭವೇತ್. ಸೋತ್ತವರಿಗೂ ತಮಗೂ ಸಮಸ್ನೇಹ. ಅವರು ನಮ್ಮ ಮಧ್ಯೆ ಬಿಟ್ಟರೆ ದೊಡ್ಡವರು ತಾಯಿಯನ್ನು ತಿಳ್ಕೊಂಡ್ಬಿಟ್ಟ. ಯಾರೋ ಮೊನ್ನೆ ಯಾರೋ ಸ್ವಾಮಿ ಮನೆಗೆ ಹೋಗಿದ್ರಂತೆ, ಕೇಳಿದ್ರೆ ಕಾಫಿ ತಗೋತೀರಾ ಅಂತ ಕೇಳಿದ್ರಂತೆ. ಪಾಪ ಹಾಗಾಯ್ತು, ಕಾಫಿ ಕುಡಿತಾ ಕೊಡ್ಲ ತಾರ ನಿಮ್ಗೂ ಕೊಡ್ಲ ಅಂತ. ಅವ್ರಿಗೆ ಏನು ಗೊತ್ತಿಲ್ಲ, ಸ್ವಾಮಿಗಳು ಯಾರು ಗೊತ್ತೇ ಇಲ್ಲ ಅವರಿಗೆಲ್ಲ ಕೂಡ. ಬೆಳಿಗ್ಗೆ ಎದ್ದಷ್ಟು ಅವ್ರ ಕಾಫಿ ಆಯ್ತು ಸ್ವಾಮಿ ಕೇಳೋದು, ಎದ್ದಷ್ಟು ತಿಂಡಿ ಆಯ್ತು ಅಂತ ಕೇಳಿದ್ರೆ ಅವ್ರಿಗೆ ತಿಳುವಳಿಕೆನೇ ಇಲ್ಲ. ಆಕ್ಚುಲಿ ಅವ್ರು ನಡೆದ್ರೆ ಇವೆಲ್ಲ ಕೂಡ ಬೇರೆ ಬೃದ್ಧರು ಗೊತ್ತಿಲ್ಲದವರಿಗೆ ಪಾರಿ ಲೌಕಿಕರಿಗೆ ಸರಿಯಾದ ಅರ್ಥ ಆಗುತ್ತವ್ರಿಗೆ. ಮೊನ್ನೆ ಆಕ್ಚುಲಿ ಕೇಳಿದ್ರು ಹೋದಾಗ ಆ ರೀತಿ ಆಯ್ತು. ಸತ್ತು ಕೇಶವ ಸೋತ್ತಮಾನ ಪ್ರಿಯ ತ್ಯಾಗಾತ್ ಆತ್ಮ ಸಮರ್ಥ ಸಮರ್ಥ ತಿಳ್ಕೊಳ್ಳೋದು ಇಬ್ಬರಿಗೂ ಕೂಡ. ಅಧಿಕೇಶ್ವೇವ ನೀಚೋಚ್ಚ ಭಕ್ತಿರ್ ವ್ಯತ್ಯಾಸ ಏವಚ ಸೋತ್ತಮಸ್ಯ ಆತ್ಮನಶ್ಚೈವ ಸಮಸ್ನೇಹೋ ಅಥವಾ ಭವೇತ್ ಕಾರ್ಯೇಶು ಬಹುಮಾನ ಬಹುಮಾನೋ ವಾ ಆತ್ಮನ ಸಮತಾಪಿ ವಾ. ಆಮೇಲೆ ಬಹುವ ಸಮತ ಅಂದ್ರೆ ತಾನೇ ಜಾಸ್ತಿ ತಿಳ್ಕೊಂಡ್ಬಿಡೋದು. ಇನ್ನೊಂದು, ಸಮ ಅಂತ ತಿಳ್ಕೊಂಡ್ರು ತಪ್ಪು, ತಾನೇ ಜಾಸ್ತಿ ತಿಳ್ಕೊಂಡ್ರು ತಪ್ಪು. ಅಥವಾ ತನಗೂ ಅವರು ಸಮ, ಅವರಿಗೂ ನಮ್ಮ ಅಥವಾ ಅವರೇ ನಾವುದು ಹೈಯೆಸ್ಟ್ ಪಾಪ ಅದು. ಆದಿಕ್ಕೇ ಕಿಮು ವಕ್ತವ್ಯಂ, ಸಮ ಅಂತ ತಿಳ್ಕೊಂಡ್ರು ತಪ್ಪು, ಸ್ವಲ್ಪ ಕಡಿಮೆ ಅಂತ ತಿಳ್ಕೊಂಡ್ರು ತಪ್ಪು, ಅವರಿಗೆ ಹೆಚ್ಚು ಅಂತ ತಿಳ್ಕೊಂಡ್ರು ಭಾರಿ ಪಾಪ. ಆತ್ಮನ ಶಕ್ತಿಹಾಪನಂ, ಶಕ್ತಿ ಶಕ್ತಸ್ಯ ಅಶಕ್ತವತ್ ಕರ್ಮ ಮನೋದೋಷ ಇತಿ. ಇನ್ನೊಂದು ಪಾಯಿಂಟ್ ಇದೆ, ತಮ್ಮಲ್ಲಿ ಶಕ್ತಿ ಇದ್ರೂ ಶಕ್ತಿ ಇಲ್ಲ ಅಂತ ತಿಳ್ಕೊಳ್ಳು, ಅದೊಂದು ದೊಡ್ಡ ದೋಷ ಅದು. ನಾವು ಮಾಡೋದು ಹಾಗೇನೆ, ಶಕ್ತಸ್ಯ ಅಶಕ್ತವತ್ ಕರ್ಮ ಮನೋದೋಷ ಇತಿರಿತ. ಶಕ್ತನಾದವನು ಅಶಕ್ತನಂತೆ ಕೆಲಸ ಮಾಡಿದರೆ ಅದು ಮನೋದೋಷ ಅಂತಾನೆ ಅರ್ಥ. ಸಾವಿರ ಮಾಡೋ ಶಕ್ತಿ ಇದೆ ಗಾಯತ್ರಿ ಜಪಾನ, ಹತ್ತು ಮಾಡ್ತಾನೆ ಏನರ್ಥ, ಆತ್ಮವಂಚನೆ ಅಂತ. ಆತ್ಮವಂಚನೆ, ಯಾರೋ ಡೊನೇಷನ್ ಕೇಳಕ್ ಬಂದಿರ್ತಾರೆ, ಭಾರಿ ಶ್ರೀಮಂತ ಹೇಳಿ 5 ರೂಪಾಯಿ ಕೊಡ್ತಾರೆ, ಏನ್ ಮಾಡ್ತಾರ ಅವರು, ಛೇ ಇವೆಲ್ಲ ನಿಮ್ಮ ಹತ್ರ ಇದೆಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ, ಜಾಸ್ತಿ ಕೊಡ್ರಿ ಅಂತ ಹೇಳ್ತಾರೆ. ಯಾಕೆ ಶಕ್ತರ ಅಶಕ್ತರಂತೆ ಕೊಟ್ರೆ ಜನನೇ ಒಪ್ಪೋದಿಲ್ಲ, ದೇವರು ಒಪ್ತಾನ ಅಂತ ಕೇಳಿದ್ರು. ಅದು ನಮ್ಗೆ ಎಷ್ಟು ಶಕ್ತಿ ಇದೆ ಅಷ್ಟು ಮಾಡ್ಬೇಕಾದ್ರೆ ಅಶಕ್ತರು ಅಂತಷ್ಟು ತಷ್ಟು ಏನ್ ಮಾಡ್ತಾನೆ ಮನುಷ್ಯ, ತಾನು ಅಶಕ್ತ ಅಂತ ಭಾವಿಸ್ಬಿಡ್ತಾನೆ ಇಮಿಡಿಯೇಟ್ ಆಗಿ. ಅದು ಶಕ್ತನಾದವನು ಅಶಕ್ತನಂತೆ ಮಾಡಬಾರದು. ಅದಕ್ಕೆ ಏಕಾಶಿ ಬಗ್ಗೆ ಹೇಳ್ಬೇಕು ಏನಂತ ಹೇಳಿದ್ರು, ಅಶಕ್ತರು ಏಕಾಶಿ ಫಲಾರ ತಗೊಳ್ಬಹುದು, ಅವ್ರ ಅಶಕ್ತರು ಅಂತ ತಪ್ಪಾಗಿ ತಿಳ್ಕೊಂಡು ಏನಾದ್ರು ತಗೊಂಡ್ರೆ 10,000 ನಮಸ್ಕಾರ ಪ್ರಾಯಶ್ಚಿತ್ತ ಹಾಕ್ಬೇಕು ಅಂತ ಹೇಳಿ. ಅವ್ರು ಆಕ್ಚುಲಿ ಶಕ್ತ ಅಶಕ್ತ ಅಂತ ಹೇಳಿ ಯಾವ್ದ್ರಲ್ಲಿ ಕ್ಲೇಮ್ ಮಾಡ್ಕೊಂಡ ಸರ್ಟಿಫಿಕೇಟ್ ತಂದು ಕ್ಲೇಮ್ ಮಾಡ್ಬಿಡ ನಾನು ಅಶಕ್ತ ಅಂತ ಹೇಳ್ಬಿಟ್ಟು ಅವನು 10,000 ನಮಸ್ಕಾರ ಹಾಕ್ಬೋದು. ನಿಜವಾಗ ಅಶಕ್ತರಾಗ್ತಾರೆ, ಆಮೇಲೆ ಆಗ್ತಾರಾಗ ನಮಸ್ಕಾರ ಹಾಕೋದು ಅಶಕ್ತರಾಗೇ ಬಿಟ್ಟಿರ್ತಾರೆ, ಸರಿ ಹೋಗುತ್ತೆ ಆಮೇಲೆ ಬೇಕಾದ್ರೆ ಬಿಡು ಅಂತ. ಅದ್ರ ಅವೆಲ್ಲ ತಾನೇ ಅನ್ಕೋಬಾರ್ದು, ವಯಸ್ಸಾಗೋದು ಕರೆಕ್ಟ್, ಶಕ್ತಿ ಹೋಗ್ಬೇಕು ಅಂತ ಏನಿಲ್ಲ, ವಯಸ್ಸಾದ ತಕ್ಷಣ ತಾನೇ ಅನ್ಕೊಂಡ್ಬಿಡ್ತಾನೆ ವಯಸ್ಸಾಗಿದೆ ಶಕ್ತಿ ಹೋಯಿತು ಅಂತ, ಹಾಗೆಲ್ಲ ಮಾಡಬಾರ್ದು. ಯಾಶ ಹೃದಯ ಗ್ರಂಥಿ ನಿರ್ಜಿಹೀರ್ಷುಪರಾತ್ಮನಃ ವಿಹೀನ ವೇದೋಕ್ತಮೇವ ಕುರುಮಾಣೋ ನಿಸ್ಸಂಗೋ ಅರ್ಪಿತಂ ಈಶ್ವರೇ ನಿಷ್ಕರ್ಮ್ಯಾಂ ಲಭತೆ ಸಿದ್ಧಿಂ ರೋಚನಾರ್ಥಂ ಫಲಶ್ರುತಿ. ಯಾಶ ಹೃದಯ ಗ್ರಂಥಿ ನಿರ್ಜಿಹೀರ್ಷು ಪರಾತ್ಮನಃ ವಿಹೀನ ಉಪಚರೇ ದೇವಂ ತಂತ್ರೋಕ್ತೇ ನ ಚ ಕೇಶವಂ. ಅದಕ್ಕೊಂದು ಮಾತು ಹೇಳ್ತಾರೆ, ಯಹ ಆಶು ಹೃದಯ ಗ್ರಂಥಿಂ ನಿರ್ಜಿಹೀರ್ಷು ಪರಾತ್ಮನಃ, ಪರಮಾತ್ಮನ ಅನುಗ್ರಹದಿಂದ ತನ್ನ ಹೃದಯ ಗ್ರಂಥಿ ಮನಸ್ಸಿನ ಅಜ್ಞಾನದ ಗಂಟಿದೆಯಲ್ಲ ಆ ನಿರ್ಜಿಹೀರ್ಷು ಬಿಚ್ಚಿಕೊಳ್ಳಕ್ಕೆ ಇಷ್ಟಪಡ್ತಾನಲ್ಲ ಅದು ಆಶು ಬೇಗನೆ ಬೇಗನೆ ಅಜ್ಞಾನದ ಗಂಟು ಕಳಿಬೇಕು, ಮನಸ್ಸನ್ನು ಕವಿದಿರತಕ್ಕಂತ ಅಜ್ಞಾನದ ಗಂಟು ಬಿಚ್ಚಬೇಕು. ದೇವರ ಅನುಗ್ರಹ ಮಾಡಬೇಕು ಅಂತ ಇಷ್ಟ ಇದ್ರೆ ಏನ್ ಮಾಡಬೇಕು, ವಿಧಿನಾ ಉಪಚರೇ ದೇವಂ ತಂತ್ರೋಕ್ತೇನ ಚ ಕೇಶವು, ದೇವ್ರ ಪೂಜೆ ಮಾಡಿ ಅಂತ ಹೇಳ್ತಾರೆ. ಇದು ಇಂಪಾರ್ಟೆಂಟ್, ದೇವ್ರ ಪೂಜೆಯಿಂದ ಏನಾಗುತ್ತೆ ಅಂತ ಬೇಗ ಬಂಧನ ಕಡಿಮೆ ಆಗುತ್ತೆ. ವಿಧಿನಾ ಉಪಚರೇ ದೇವಂ ವಿದ್ಯುಕ್ತವಾಗಿ ಪೂಜೆ ಮಾಡಬೇಕು, ಶಾಸ್ತ್ರೋಕ್ತ ಕ್ರಮದಲ್ಲಿ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು. ತಂತ್ರೋಕ್ತೇನ ತಂತ್ರಸಾರೋಕ್ತೇನ ಅಂತ ಅರ್ಥ, ನಾಮಕದೇಶೇ ನಾಮಗ್ರಹಣ ನ್ಯಾಯದಿಂದ ಅರ್ಥ ಮಾಡಿಕೊಂಡ್ರೆ ಆಚಾರ್ಯ ತಂತ್ರಸಾರದ ಹೇಳಿದ ಕ್ರಮದಲ್ಲಿ ಕೇಶವಂ ಉಪಚರೇ ಕೇಶವ ಶ್ರೀಹರಿಯನ್ನು ನಿತ್ಯ ಪೂಜೆ ಮಾಡಬೇಕು. ಲಬ್ಧ್ವಾ ಚ ಅವ್ಯಗ್ರಮಾಚಾರ್ಯಂ ತೇನ ಸಂದರ್ಶಿತಾಗಮ ಮಹಾಪುರುಷಮಭ್ಯರ್ಚೇತ್ ಮೂರ್ತ್ಯಾ ಅಭಿಮತಯಾ ಆತ್ಮನಃ. ಏನ್ ಮಾಡ್ಬೇಕಂತೆ, ಲಬ್ಧ್ವಾ ಚ ಅವ್ಯಗ್ರಮಾಚಾರ್ಯಂ ತೇನ ಸಂದರ್ಶಿತಾಗಮ ಮಹಾಪುರುಷಂ ಅಭ್ಯರ್ಚೇತ್ ಮೂರ್ತ್ಯಾ ಅಭಿಮತಯಾ ಆತ್ಮನಃ. ಲಬ್ಧ್ವಾ ಮತ್ತೆ ಅದಕ್ಕೆ ಪೂಜೆ ಮಾಡಕ್ಕಿಂತ ಏನ್ ಮಾಡ್ಬೇಕಾಗ, ಆಚಾರ್ಯಂ ಲಬ್ಧ್ವಾ ಗುರುಗಳ ಹತ್ರ ಹೋಗ್ಬೇಕು, ಗುರುಪದೇಶವನ್ನು ಪಡ್ಕೋಬೇಕು. ಅಲ್ಲಿ ಅವ್ಯಗ್ರಂ ಅವ್ಯಗ್ರಂ ಇಬ್ಬರಿಗೆ ಅನ್ವಯ, ಅವ್ಯಗ್ರಂ ಆಚಾರ್ಯಂ ಲಬ್ಧ್ವಾ ಅಥವಾ ಸ್ವಯಂ ಅವ್ಯಗ್ರಹ ಸನ್ ಆಚಾರ್ಯಂ ಲಬ್ಧ್ವಾ, ಗುರುಗಳ ಹತ್ರ ಹೋಗ್ಬೇಕು. ಆಚಾರ್ಯ ಹೇಗಿರ್ಬೇಕಂದ್ರೆ ಅವ್ಯಗ್ರನಾಗಿರ್ಬೇಕು, ಅವರಿಗೆ ಚಿಂತೆ ಇದ್ರೆ ಪಾಠ ಹೇಳ್ಬೇಕಾ ಪರಾಯ ಹಾಳಾಗಿ ಹೋಗುಬಾ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ಅದಕ್ಕೆ ಅವನಿಗೆ ಇಷ್ಟ ಇಲ್ಲ, ಅದಕ್ಕೆ ಹೇಳಿದ್ರೆ ಪಾಠ ಆದ್ಬಿಟ್ರೆ ಹೋಗ್ಲಿ ಬಿಟ್ರೆ ಏನ್ ವಿಷಯ ಅಂತ ಹೇಳಿದ್ರೆ ನಾವೇನು ಉದ್ದಾರ ಆಗಿದೆ ಅಂತ ಕೇಳೋ ಟೈಮ್, ಹಾಗೆಲ್ಲ ಆಗಬಾರದು. ಅವ್ನು ವ್ಯಗ್ರತೆ ಇರಬಾರ್ದು ಅವ್ರಿಗೆ ಫಸ್ಟ್, ಅದು ಇವನು ಅವ್ಯಗ್ರಾಗಿ ಹೋಗ್ಬಾರ್ದು, ವ್ಯಗ್ರನಾಗಿ ಹೋಗ್ಬಾರ್ದು, ಉತ್ಸಾಹದಿಂದ ಹೋಗಿ ಉತ್ಸಾಹದಿಂದ ಅವ್ರು ಹೇಳಬೇಕು. ಇದು ಪೇಷಂಟ್ ಬಂದ್ರೆ ಡಾಕ್ಟ್ರಿ ಬೇಜಾರು, ಮತ್ತೆ ಬಂದಾಗ ಅಂತ ಕೇಳಿದ್ರೆ ಇವನೇನ್ ಮಾಡ್ತಾರೆ, ಔಷಧಿ ಮಾಡೋ ಸಾಮರ್ಥ್ಯ ಇಲ್ಲ ಅಂತ ಅರ್ಥ ಅವ್ರಿಗೆ. ಅದೇ ಪೇಷಂಟ್ ಬರದೇ ಹೋದ್ರೆ ಅವನು ಬದುಕದೆ ಹಾಗೆ ಬರ್ತದೆ, ಅಷ್ಟು ಕಾನ್ಸೆಪ್ಟ್ ಇರಬೇಕು. ಅದೇ ರೀತಿ ನೀವು ಅಥವಾ ಬದುಕ ಕಾನ್ಸೆಪ್ಟ್ ಒಂದು ಚಾಲೆಂಜಿಂಗ್ ಕಾನ್ಸೆಪ್ಟ್, ಇನ್ನೊಂದು ಚಾಲೆಂಜ್ ತಗೋಬೇಕು. ಯಾವುದೇ ರೋಗ ಬಂದಾಗ ಏನ್ ಮಾಡ್ಬೇಕು, ಅವನು ನಾವು ವಾಸಿ ಮಾಡಬೇಕು, ಅದು ನನ್ನ ಚಾಲೆಂಜ್ ಅಂತ ತಿಳ್ಕೊಂಡು ಮಾಡ್ಬೇಕೆ ಹೊರತು ಅಷ್ಟು ಜನ ವಾಸಿ ಆಗಿರೋ ಬಿಡು ಆಗಿರೋ ವಾಸಿ ಆಗಿಲ್ಲ ಹೋಗಿ ಬಿಡುತ್ತೆ ಕಳಿಸಿಬಿಟ್ರೆ ಉಪಯೋಗ ಇಲ್ಲ. ನಾನು ಟ್ರೈ ಮಾಡ್ತೇನೆ ವಾಸಿ ಮಾಡ್ತೇನೆ. ಆ ತರ ಅವ್ಯಗ್ರಂ ಅವ್ಯಗ್ರನಾದ ಆಚಾರ್ಯರಾಗಬೇಕು, ತಾನು ಅವ್ಯಗ್ರನಾಗಿ ಹೋಗಬೇಕು, ತೀರ ಸಂದರ್ಶಿತ ಅವರಿಂದ ಶಾಸ್ತ್ರೋಪದೇಶ ಪಡಿಬೇಕು. ಸಂದರ್ಶಿತ ಆಗಮ ಅಂದ್ರೇನು, ಶಾಸ್ತ್ರ ಸಮ್ಯಕ್ ದರ್ಶಿತ ಶಾಸ್ತ್ರ ಸಂಪ್ರದಾಯ, ಶಾಸ್ತ್ರೋಕ್ತವಾಗಿ ಪೂಜಾ ವಿಧಾನ ತಿಳ್ಕೋಬೇಕು. ಮಹಾಪುರುಷ ಅಭ್ಯರ್ಚೆ, ಮಹಾಪುರುಷ ಅಂದ್ರೆ ಯಾರು, ನಾರಾಯಣ, ಆತನ ಪೂಜೆ ಮಾಡಬೇಕು. ಯಾರೂಪ ಪೂಜೆ ಮಾಡಬೇಕು ಅಂದ್ರೆ ಮೂರ್ತ್ಯ ಅಭಿಮತಯ ಆತ್ಮನಃ, ತನ್ನ ಇಷ್ಟ ರೂಪವನ್ನು ಆರಿಸ್ಕೋಬಹುದು. ಯಾವ್ದು ರಾಮ ಎಷ್ಟೋ ರೂಪಗಳಿದೆ, ಕೃಷ್ಣ ರಾಮ ಅಂದ್ರೆ ಎಷ್ಟೋ ರೂಪಗಳಿವೆ, ಅದರಲ್ಲಿ ಯಾವ್ದು ಯಾವ್ದು ಲೈಕ್ ಆಗುತ್ತೆ. ಕೆಲವರಿಗೆ ನರಸಿಂಹನ ಪೂಜೆ ಮಾಡಬೇಕು ಭಾರಿ ಅಪೇಕ್ಷೆ, ರಾಯಗ್ರೀವ ದೇವರೇ ಆಗಬೇಕು ಅಂತ ಇರುತ್ತೆ, ರಾಮದೇವರೇ ಆಗಬೇಕು, ಕೃಷ್ಣ ದೇವರೇ ಆಗಬೇಕು. ಅದಕ್ಕೋಸ್ಕರ ಅಭಿಮತಯ, ತಾನೇ ದೇವರು ಯಾವ ರೂಪ ಬೇಕಾದ ಆಗಬಹುದು. ಇವರೇನ್ ತಿಳ್ಕೊಂಡ್ರು, ಯಾವುದೇ ದೇವರು ಯಾವುದೇ ರೂಪ ಅಂತ ತಿಳ್ಕೊಂಡ್ಬಿಟ್ರು, ಆ ದೇವರದ್ದೇ ಆಗಬೇಕು, ರೂಪ ಬೇರೆ ಆಗಬಹುದು, ಯಾವುದೋ ದೇವರು ಆಗಲೇಬಾರದು. ಫಸ್ಟ್ ಆಫ್ ಆಲ್ ಪರ್ಸನಲ್ ಗಾರ್ಡ್ ಬೇಗಾಯ್ತು. ಈಗ ಮೂರು ಅಭಿಮತಯ ಆತ್ಮನಃ, ತನಗೆ ಇಷ್ಟವಾದ ದೇವರಿಗೆ ಎಷ್ಟು ರೂಪ ಇವೆ, ಅನಂತ ರೂಪ ಇದೆ. ಪರ್ಸನಲ್ ಗಾರ್ಡ್ ಅದನ್ನ ದೇವರಾಗ ಅನಂತ ಅಂತ ಕಾನ್ಸೆಪ್ಟ್ ಬಂದಷ್ಟು ಏನಾಯ್ತದ, ಪರ್ಸನಲ್ ಆಗ್ಲಿಲ್ಲ ಆಗ ಅರ್ಥ ಆಯ್ತು. ಆಕಾಶ ಅಂತಷ್ಟ ಪರ್ಸನಲ್ ಪ್ರಶ್ನೆ ಬರಲಿಲ್ಲ, ಸೈಟ್ ಅಂದ್ರೆ ಪರ್ಸನಲ್ ಆಗ್ಬೋದು, ಆಕಾಶ ಅಂದ್ರೆ ಪರ್ಸನಲ್ ಆಗುತ್ತೆ ಅರ್ಥ ಆಯ್ತಾ. ಅಷ್ಟ ಅನಂತ ರೂಪ ದೇವರದಿದೆ, ಅದರಲ್ಲಿ ಯಾವ ರೂಪ ಪೂಜೆ ಮಾಡಬೇಕು ಅಂತ, ಎಲ್ಲ ರೂಪ ಮಾಡೋದಂತೂ ಸಾಧ್ಯ ಇಲ್ಲ, ಅದು ರೂಲ್ಡ್ ಔಟ್, ಎಲ್ಲ ರೂಪ ಸಾಧ್ಯ ಇಲ್ಲ. ಬರೀ ಏನ್ ಮಾಡ್ಬೇಕಾಗ, ಬಿಂಬರೂಪ ಗೊತ್ತಿಲ್ಲ ಅವನಿಗೆ ಫಸ್ಟ್, ಈಗ ಬಿಂಬರೂಪ ಗೊತ್ತಿಲ್ಲ ಅವನಿಗೀಗ, ಈ ಸ್ಟೇಜ್ ಅಲ್ಲಿ ಗೊತ್ತಿದ್ದರೆ ಅವನು ಯಾರು ಹೇಳಿದ್ದಾರೆ, ಎಲ್ಲೋ ಒಂದ್ ಕಡೆ ಹೇಳಿ ತಪ್ಪು, ಶಾಸ್ತ್ರದಲ್ಲಿ ಹೇಳಿರ್ಬೇಕು. ಎಲ್ಲೋ ಒಂದ್ ಕಡೆ ಏನೋ ಪೂಜೆ ಬೇಕಾಗಿಲ್ಲ ಅಂತ, ಎಲ್ಲೋ ಒಂದ್ ಕಡೆಗೆ ಪೂಜೆ ಬೇಕಿಲ್ಲ ಅಂತ ಹೇಳಿರ್ತಾರೆ, ಅದರಿಂದ ಉಪಯೋಗ ಇಲ್ಲ. ಇನ್ನು ಕೆಲವು ವಿಷಯ ಹೇಳ್ತಾರೆ ನೋಡಿ ಆಚಾರ್ಯ, ಇಲ್ಲ ನೋಟ್ ಬರೀತಾರೆ ಇಲ್ಲಿ. ಅವ್ಯಗ್ರ ಆಚಾರ್ಯ ಅಂತ ಏನಂತ ಹೇಳ್ತಾರೆ, ಪರೀಕ್ಷೈವ ಗುರುಂ ಶಿಷ್ಯಂ, ಶಿಷ್ಯೋಪಿ ಗುರುಮಾಪ್ರತೆ, ಶಿಷ್ಯ ಗುರುಗಳನ್ನ ಪರೀಕ್ಷೆ ಮಾಡಿ ಗುರು ಶಿಷ್ಯನ ಸ್ವೀಕಾರ ಮಾಡಬೇಕಂತೆ, ಶಿಷ್ಯನು ಗುರು ಪರೀಕ್ಷೆ ಮಾಡಿ ಸ್ವೀಕಾರ ಮಾಡಬೇಕಂತೆ. ಅಷ್ಟು ಚಾಯ್ಸ್ ಆತನಿಗಿದೆ, ಒಳ್ಳೆ ಕಾರ್ಯ ಸೆಲೆಕ್ಟ್ ಮಾಡಲ್ಲ ಹುಡುಗ ಆತರ, ಒಳ್ಳೆ ಮೇಷ್ಟ್ರು ಪಾಠಕ್ಕೆ ಹೋಗ್ಬೇಕಾದ್ರೂ ಭಾರಿ ಹುಡುಕ್ತಾನೆ. ಪಾಠಕ್ಕೆ ಹೋಗ್ಬೇಕಾದ್ರೆ ಪ್ರೈವೇಟ್ ಟ್ಯೂಷನ್ಗೆ ಹೋಗ್ಬೇಕಾದ್ರೆ ಅವನ ರೆಪ್ಯುಟೇಷನ್ ಎಲ್ಲ ನೋಡ್ತಾನೆ, ಕಾಲೇಜ್ ಹಾಗೆ ನೋಡ್ತಾನೆ. ಸೊ ಆ ಚಾಯ್ಸ್ ಶಿಷ್ಯನಿಗಿದೆ, ಒಳ್ಳೆ ಗುರುಗಳನ್ನ ಹುಡುಕೋ ಚಾಯ್ಸ್ ಅವನಿಗಿದೆ. ಗುರುಗಳಿಗೇನಿದೆ? ಒಳ್ಳೆ ಶಿಷ್ಯನ ಸಾಧಿಸಿಕೊಳ್ಳೋ ಚಾಯ್ಸ್ ಇದೆ. ಅದಕ್ಕೆ ಅವ್ರು ಪರೀಕ್ಷೆ ಮಾಡ್ಬೇಕಂತ ತಕ್ಷಣ ಗೊತ್ತಾಗೋದಿಲ್ಲ. ಸೊ ಗುರುಗಳನ್ನ ಪರೀಕ್ಷೆ ಶಿಷ್ಯ ಮಾಡಬೇಕು, ಶಿಷ್ಯ ಪರೀಕ್ಷೆ ಗುರುಗಳು ಮಾಡಬೇಕು. ಆ ಕ್ರಮ ಮಾತ್ರ ಬೇರೆ. ಶಿಷ್ಯ ಗುರುಗಳು ಶಿಷ್ಯ ಮಾಡಿ ನಿಮ್ಗೇನು ಬರುತ್ತೆ ಅಂತ ಕೇಳೋದು, ಅದೆಲ್ಲ ಮಾಡಕ್ಕೆ ಹೋಗಬಾರ್ದು. ಒಂದೀತಿ ಆಗತ್ತೆ ಆಮೇಲೆ ಏನು ಓದಿದ್ದೀ ಅಂತ ಶಿಷ್ಯನ ಗುರುಗಳು ಕೇಳಬಹುದು. ನೀವು ಆ ರೀತಿ ಇವ್ನು ಕೇಳಕ್ಕಾಗತ್ತಾ? ಕಾಡಕ್ಕಾಗೋದಿಲ್ಲ. ಇವನು ಪರೀಕ್ಷೆ ಮಾಡೋ ಕ್ರಮ ಬೇರೆ ಆಗುತ್ತೆ. ಪರೀಕ್ಷೆಯವ ಗುರು ಶಿಷ್ಯಂ ಶಿಷ್ಯೋಪಿ ಗುರು ಮಾವ್ರಜೇತ್. ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ ಗುರುಗಳು ಪರೀಕ್ಷೆ ಮಾಡೋಕ್ಕೂ ಆಚಾರ ಅವಕಾಶ ಕೊಡ್ತಾರೆ. ಅನ್ಯಥಾ ನರಕಾಯೈವ ಪ್ರಾಯಶ್ಚಿತ್ತಂ ಗುರೋಸ್ತಥಾ. ಇದು ದುರ್ಗ ಎರಡು ಕಾರಣ ಹೇಳ್ತಾರೆ. ಅಕಸ್ಮಾತ್ ಏನಾದರೂ ಗುರು ಶಿಷ್ಯನ ಸರಿಯಾಗಿ ಪರೀಕ್ಷೆ ಮಾಡಲಿಲ್ಲ, ಅಥವಾ ಪರೀಕ್ಷೆ ತಪ್ಪಾಯಿತು, ಶಿಷ್ಯ ಅಯೋಗ್ಯ ಏನೋ ಹೇಳಿಬಿಟ್ರು, ಗುರುಗಳು ಏನಾಗುತ್ತೆ ಅಂತ ಅದರಿಂದ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಅಯೋಗ್ಯನಿಗೆ ಪ್ರಾಯಶ್ಚಿತ್ತ ಗುರು ಉಪದೇಶ ಮಾಡಿಬಿಟ್ರೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಅದೇ ಅಯೋಗ್ಯ ಗುರು ಅನ್ನೋದು ಶಿಷ್ಯ ಹೋದ, ತಪ್ಪು ವಿಷಯ ಕೇಳ್ಕೊಂಡ್ಬಿಟ್ಟ, ಇವನು ಪ್ರಾಯಶ್ಚಿತ್ತ ಅಲ್ಲ, ಅನ್ಯಥಾ ನರಕಾಯೈವ. ಎರಡು ಪಾಯಿಂಟ್ ಇದೆ. ಶಿಷ್ಯ ತಪ್ಪಾಡಿದ್ರೆ ನರಕಕ್ಕೆ ಹೋಗ್ಬಿಡ್ತಾರೆ, ಗುರುಗಳು ತಪ್ಪಾಡಿದ್ರೆ ಪ್ರಾಯಶ್ಚಿತ್ತ ಆಗ್ಬಿಡ್ತಾರೆ, ಪೆನಾಲ್ಟಿ ಇದೆ. ಇವ್ರಿಗೆ ಪೆನಾಲ್ಟಿ ಅವನು ಬಿಡಬಾರ್ದು. ಆ ತರ ಎರಡು ಡಿಫ್ರೆಂಟ್ ಕೇಸಸ್ ಇದೆ. ಇದು ಯೋಚನೆ ಮಾಡಿ ಯಾವಾಗಲೂ ಕೂಡ ನಾವು ತಪ್ಪಾಗಿ ಯಾರು ಗುರುಗಳು ಕೈ ಕೊಟ್ಟ ಅಂತ ಅಕಸ್ಮಾತ್ ಯಾರಾದ್ರು ಅಂದ್ರೆ ನೀವು ಪರೀಕ್ಷೆ ಸರಿ ಮಾಡಿ, ಇವನ ಜವಾಬ್ದಾರಿ ಒಂದು ಇದೆಯಲ್ಲ, ಇವನ ಜವಾಬ್ದಾರಿ ಸೋತ ಅಂತ ಅರ್ಥ. ಇವತ್ತು ಆಗ್ತಿರೋದು ಹಾಗೆ ತಾನೆ, ಏನೋ ಅದು ಕೊಡ್ತಾರೆ ಇದು ಕೊಡ್ತಾರೆ ನಂಬ್ಕೊಂಡು ಹೋಗ್ಬಿಡ್ತಾರಲ್ಲ, ಕೊನೆ ಏನಾಗ್ತದೆ? ಎಲ್ಲ ಮೋಸ ಮಾಡಿ ಹೋಗ್ಬಿಟ್ಟಿರ್ತಾರೆ. ಸೊ ಮೋಸದಲ್ಲಿ ಅವನು ಮೋಸ ಮಾಡಿರಬಹುದು, ಈ ಮೋಸ ಹೋದ ನೀವು ತಾನೆ, ಇದು ಸರಿಯಾಗಿ ಪರೀಕ್ಷೆ ಮಾಡಿಲ್ಲ ಅಂತ ಆಯ್ತಲ್ಲ. ಆದ್ದರಿಂದ ಇವ್ರು ಜವಾಬ್ದಾರಿ ಕೊಟ್ಟಿದ್ದಾರೆ, ಆದ್ದರಿಂದ ಪರೀಕ್ಷೆ ಮಾಡಿ ಗುರುಗಳನ್ನು ಹಿಡಿಬೇಕು, ಪರೀಕ್ಷೆ ಮಾಡಿ ಶಿಷ್ಯನ್ನು ಸ್ವೀಕಾರ ಮಾಡಬೇಕು. ಇತ್ಯನೇನ ಏನೋ ಹೌದು ಅಲ್ಲ, ಹಾಗಲ್ಲ, ವಿಧಿನ ವಿದ್ಯುಕ್ತ ಮಾಡಬೇಕು ಅಂತ ಹೇಳಿಬಿಟ್ರು. ವಿದ್ಯುಕ್ತ ಹೇಗೆ ತಂತ್ರೋಕ್ತೇನ ಮಾರ್ಗೆ, ಅದೇ ವಿಧಿ. ಅದು ಆಸ್ ಪರ್ ರೂಲ್ಸ್ ಅಂದ್ರು, ಯಾವ ರೂಲ್ಸ್? ಆಸ್ ಪರ್ ರೂಲ್ಸ್ ಅಂತ ಹೇಳ್ಬೇಕಾರೆ ಪ್ರಿಸ್ಕ್ರೈಬ್ಡ್ ರೂಲ್ಸ್ ಇದೆ, ಆ ಪ್ರಕಾರ ಮಾಡಬೇಕು. ಆಸ್ ಪರ್ ರೂಲ್ಸ್ ಎಲ್ಲದಕ್ಕೂ ಉಪಯೋಗಿಸ ಪದ ಅದು ಒಂದು. ಆಸ್ ಪರ್ ರೂಲ್ಸ್ ಅಂತ ಉಪಯೋಗಿಸ್ಬಿಡ್ತಾರೆ ಫಸ್ಟ್. ಆಸ್ ಪರ್ ರೂಲ್ ಎಲ್ಲ ಕಂಪನಿ ಮಾತ್ರ ಆ ಕಂಪನಿ ರೂಲ್ ಸಪ್ಲೈ ಆಗುತ್ತೆ. ಅದು ಆ ರೀತಿ ಹೇಳಿ. ಶುಚಿಹಿ ಮಹಾಪುರುಷಮಭ್ಯರ್ಚೇತ್ ಮೂರ್ತ್ಯಾಭಿಮತಯಾತ್ಮನಃ ಇತ್ಯನೇ ಅವ್ಯಗ್ರತ್ವಂ ಉಭಯೋರಪಿ ಅಪೇಕ್ಷಿತಮಿತಿ ಅತ್ರ ಕ್ರಿಯಾವಿಶೇಷಣತ್ವೇನ ಪ್ರಯುಕ್ತಮಿತಿ. ಅದಕ್ಕೆ ಅವ್ಯಗ್ರಾಂಬದೇನಿದೋ ಕ್ರಿಯಾವಿಶೇಷಣ, ಗುರುಗಳಿಗೂ ಅನ್ವಯ ಶಿಷ್ಯನಿಗೂ ಅನ್ವಯ ಅಂತೇಳಿ ಅನ್ವಯ ಮಾಡಿ ತೋರಿಸಿದರು. ಅವ್ಯಗ್ರತ್ವೇನ ಆಚಾರ್ಯಂ ಲಬ್ಧ ಇತ್ಯತ್ರ ಇತ್ತಂಭೂತರೆ ಕ್ಷಣೆ ತೃತೀಯ. ಕಂಚಿತ್ ಪ್ರಕಾರಂ ಪ್ರಾಪ್ತ ಇತ್ತಂಭೂತ ತಜ್ಞಾಪಕೆ ತೃತೀಯ. ಅಂದ್ರೆ ಈ ರೀತಿಯಾದ ಒಂದು ನಿಶ್ಚಯ ಹೊಂದೇ ಹೋಗಬೇಕೆ ಹೊರತು ಪಾಠ ಹೇಳಿಕೊಟ್ಟ ಗುರುಗಳಿಗೂ ಕೂಡ ಒಂದು ಸಾಧನೆ ಮಾಡಿಸ್ತಿದ್ದ ಸಮಾಧಾನ ಇರಬೇಕು. ಶಿಷ್ಯನಿಗೆ ಮಾರ್ಗ ಸಿಕ್ತು ಅಂತ ಹೇಳಿ ತೃಪ್ತಿ ಸಿಗಬೇಕು. ಅದಿಲ್ಲದೆ ಕ್ಯಾಜುವಲ್ ಆಗೋದ್ರೆ ಅರ್ಥ ಇಲ್ಲ. ಆದ್ದರಿಂದ ಶಿಷ್ಯನೂ ಇದಾಗಿರ್ಬೇಕು, ಏನೇಳು ಕಾಂಪಿಟೆಂಟ್ ಇರಬೇಕು. ಗುರು ಏನಾಗಬೇಕು? ಕಾಂಪಿಟೆಂಟ್ ಇರಬೇಕು. ಇದು ಅವ್ರು ಬಸ್ ಹತ್ಬೇಕಾದ್ರೆ ಯೋಚನೆ ಮಾಡ್ತಾನೆ, ಸರಿಯಾದ ಬಸ್ಸು ಎಲ್ಲ ಯೋಚನೆ ಮಾಡಿ ಹೇಗತ್ತ ತಾನೋ ಆ ರೀತಿಯಲ್ಲಿ ಸರಿಯಾದ ಗುರುಗಳನ್ನ ಹಿಡಬೇಕಾದ ಜವಾಬ್ದಾರಿ ಶಿಷ್ಯನಿಗಿದ್ದೇ ಇದೆ. ಅದಕ್ಕೆ ಶಿಷ್ಯನ ಎಷ್ಟೇ ಸಂಪರೀಕ್ಷೆ ಮಾಡಬೇಕು ಅಂದ್ರೆ ಉಪನಿಷತ್ ಹೇಳ್ತಾರೆ, ನಾ ಸಂವತ್ಸರ ವಾಸಿನೇ ಬ್ರೂಯ. ಒಂದು ವರ್ಷ ಪರೀಕ್ಷೆ ಮಾಡ್ಬೇಕಂತ. ಈಗ ಸಡನ್ ಪರೀಕ್ಷೆ ಮಾಡಿ ಏನಾಗ್ಬಿಡ್ಬೋದು? ಹೆಚ್ಚು ಕಡಿಮೆ ಆಗ್ಬಿಡುವುದು. ಒಂದು ವರ್ಷ ಪರೀಕ್ಷೆ ಮಾಡಬೇಕು, ಕರೆಕ್ಟ್. ಅದು ಸನ್ಯಾಸ ಕೊಡೋಕ್ಕೂ ಒಂದು ವರ್ಷ ಪರೀಕ್ಷೆ ಮಾಡೋದಿಲ್ಲ. ಅದಕ್ಕಲ್ಲ, ಸರಿ ಪಾಠ, ಸಾಮಾನ್ಯ ಪಾಠ ಹೇಳೋದಕ್ಕೆ ಏನ್ ಮಾಡ್ಬೇಕಂತೆ? ಒಂದು ವರ್ಷ ಪರೀಕ್ಷೆ. ಪರೀಕ್ಷೆ ಎಂತದ್ ಕೊಡ್ತಿದ್ರು ಅವರು? ಈ ಗೋ ಸಂರಕ್ಷಣೆ ಇತ್ಯಾದಿ ಕೊಟ್ಬಿಡ್ತಿದ್ರು. ಗೋ ಸಂರಕ್ಷಣೆ ಇತ್ಯಾದಿ ಕಾರ್ಯ ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಇಲ್ಲೂ ಸರಿಯಾಗಿ ಮಾಡಲ್ಲ ಅಂತ ಅರ್ಥ. ಇವತ್ತು ಯಾವುದೋ ಒಂದು ಕೆಲಸನ ಕೆಡಿಸ್ಬಿಟ್ಟ ಅಂತ ತಿಳ್ಕೊಂಬೋದು. ಆ ಕೆಲಸ ಕೆಡಿಸೋದು ಅಂದ್ಮೇಲೆ ಅವನಿಗೆ ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಅರ್ಥ. ಕಳ್ಳ 10 ರೂಪಾಯಿ ಕದ್ರು ಕಳ್ಳ, 10 ರೂಪಾಯಿ ಕದ್ರು ಕಳ್ಳ. ಹೊತ್ತಾನೆ ಈ ಸಣ್ಣ ಸುಳ್ಳು ಹೇಳಿದ್ರು ಸುಳ್ಳು, ದೊಡ್ಡ ಸುಳ್ಳು ಹೇಳಿದ್ರು ಸುಳ್ಳೇನೆ. ಅದೆಲ್ಲ ಅರ್ಥ ಮಾಡ್ಕೊಂಡ್ಬಿಟ್ಟು ಅವನ ಟ್ರೆಂಡ್ ಗೊತ್ತಾಗುತ್ತೆ. ವರ್ಷದಲ್ಲಿ ಏನಾಗ ಒಂದೆರಡು ಸೇನ್ ಮಾಡೋದು ಮನುಷ್ಯ ಕಷ್ಟಪಟ್ಟು. ಸೊ ಒಳ್ಳೆಯವನ ನಾಟಕ ಮಾಡಬಹುದು, ವರ್ಷಗಟ್ಟೆ ಮಾಡೋದು ಭಾರಿ ಕಷ್ಟ. ತುಂಬಾ ದಿವಸ ಮಾಡಕ್ ಆಗೋದಿಲ್ಲ, ಅದಕ್ಕೆ ವರ್ಷ ತ್ಯಾಗ ಕೊಟ್ಟರು ಅಂದ್ರೆ ಆ ಸಾಮಾನ್ಯವಾಗಿ ಅಷ್ಟೊತ್ತು ಗೊತ್ತಾಗ್ಬಿಡುತ್ತೆ ಅಂತ. ಲಬ್ಧಾಚ ಅವ್ಯಗ್ರಮಾಚ ಶುಚಿಹಿ ಸಮ್ಮುಖ ಆಸೀನಃ ಪ್ರಾಣ ಸಂಯಮನಾದಿಭಿಃ ಪಿಂಡಂ ಸಂಶೋಧ್ಯ ಸನ್ಯಾಸ ಕೃತ ರಕ್ಷೋ ಅರ್ಚಯೇ ಧರಿಂ. ದೇವ್ರ ಪೂಜೆ ಹೇಗೆ ಮಾಡಬೇಕು ಹೇಳ್ತಾರೆ. ಶುಚಿಹಿ ಮಡಿಯಾಗಿ ಮಾಡಬೇಕು. ಶುಚಿ ಅಂದ್ರೆ ಮಡಿ ಅಂತ, ನಮ್ಗೆ ಶುಚಿ ಅಂದ್ರೆ ಅರ್ಥ ಆಗುತ್ತೆ, ಮಡಿ ಅಂದ್ರೆ ಸಿಟ್ಟು ಬರುತ್ತೆ, ಎರಡೇ ವ್ಯತ್ಯಾಸ. ಮಡಿ ಎಂಬುದು ಶುಚಿಯ ಒಂದು ಹೈಯೆಸ್ಟ್ ಪಾಯಿಂಟ್. ಶುಚಿಹಿ ಸಮ್ಮುಖ ಸಮ್ಮುಖೇ ಆಸೀನಃ. ದೇವ್ರ ಎದುರಿಗೆ ಕೂತ್ಕೋಬೇಕು ಪೂಜೆ ಮಾಡ್ಬೇಕಾದ್ರೆ. ಯಾವಾಗ ಹೇಗೆ ಕೊಡಬೇಕು? ಎದುರಿಗೆ ಕೊಡಬೇಕು. ಅವ ದೇವ್ರಿ ಎದುರಿಗೆ ಕೂತ ದೇವ್ರಿ ಅದೇ ಪೂರ್ವ. ನಮಗೆ ಸಂಧ್ಯಾವಂದಿಗೆಲ್ಲ ಬೇರೆ ದಿಕ್ಕು ನೋಡಬೇಕು, ಪೂಜೆಗೆ ದಿಕ್ಕು ನೋಡಬಾರ್ದು. ಏನ್ ನೋಡಬೇಕು? ದೇವ್ರ ಎದುರು ಕುತ್ಕೊಂಡ್ಬಿಟ್ರೆ ಆಗ್ಬೇಕು ಅಷ್ಟೇ. ಅದೇ ಎದುರಿಗೆ ಎದುರಿದ್ರೆ ಪೂರ್ವ ಇದ್ದಾಗ್ರೆ. ದೇವ್ರ ಪೂಜೆ ಮಾಡಬೇಕಾದ್ರೆ ಬೆನ್ಮಾಡಿ ಪೂಜೆ ಆಗ್ಬಾರ್ದು, ಬೆನ್ ಮಾಡಿದ್ರೆ ಬೆನ್ನೇ ಮಾಡೋಕ್ಕಾಗತ್ತೆ. ಮಾಡೋ ಚಾನ್ಸಸ್ಸೇ ಇಲ್ಲ. ಪಕ್ಕಕ್ಕೆ ಕೊಡ್ಬೋದು ಅಷ್ಟೇ ಹೊರತು ಬೆನ್ ಮಾಡೋ ಚಾನ್ಸಸ್ಸೇ ಇಲ್ಲ. ಗೊತ್ತಾಯ್ತಾ? ಎದುರಿಗೆ ಅದಕ್ಕೆ ಕೊಡಬೇಕು ಅಂದ್ರೆ ಪೀಠ ಪೂಜೆ ಆವರಣ ಪೂಜೆ ಮಾಡಬೇಕಾದ್ರೆ ಪೂರ್ವ ದಿಕ್ಕಿನಲ್ಲಿ ಇದು ಪಶ್ಚಿಮ ಎಲ್ಲ ಹೇಳ್ತಾರೆ. ಪೂರ್ವ ದಿಕ್ಕು ಬಗ್ಗೆ ಹೇಗೆ ಗೊತ್ತಾಗಬೇಕು ಅವರಿಗೆ? ಅದಕ್ಕೆ ಎದುರಿಗೂ ಅದೇ ಪೂರ್ವ. ಗೊತ್ತಾಯ್ತಾ? ಆಯ್ಕೆ ಈ ಪೂರ್ವ ಇರೋ ಕೌಂಟ್ ಆಗೋದಿಲ್ಲ. ದೇವರಿಗೆ ಎದುರಿರೋದೇ ಪೂರ್ವ. ಅದಕ್ಕಾಗಿ ಡೈರೆಕ್ಟ್ ಎದುರು ಕೂತ್ರೆ ಪೂಜೆ ಸರಿಯಾಗಿ ಮಾಡಕ್ ಬರುತ್ತೆ ಅಂತ ಅರ್ಥ. ಶುಚಿ ಆ ಏನ ಪಕ್ಕದಲ್ಲಿ ಕೂಡ ಉದ್ದೇಶ, ಅದಕ್ಕೆ ಅಲ್ಲ ಪಕ್ಕದಲ್ಲಿ ಕೂಡ ಉದ್ದೇಶ ಶುಚಿ ಸರಿಯಾಗಿ ಕಾಣಲಿ ದೇವ್ರ ಪೂಜೆ ಇತ್ಯಾದಿ ಕೂಡ್ತಾರೆ ಹೊರತು ನಾವು ಅಡ್ಡ ಕೂತ್ಬಿಟ್ರೆ ಕಷ್ಟ ಆಗುತ್ತೆ ಅಂತ ಅರ್ಥ ಅವ್ರು ತಿನ್ನೇನಲ್ಲ ಅದಕ್ಕೆ. ಆ ಅರ್ಚಾದ ಅದು ಹಾಗೇನೆ, ಅದು ಸಾಮಾನ್ಯವಾಗಿ ಇಲ್ಲ, ಸಾಮಾನ್ಯ ಆಚರಣೆ ಮಾಡಕ್ರೆ ಸರಿಯಾಗಿ ಮಾಡಬೇಕು, ಆಚರಣೆ ರೀತಿಗೆ ಸರಿ ಇರಬೇಕು. ಇನ್ನು ಉಳಿದಿಕ್ಕೆ ಹ್ಯಾಕ್ ಕೂತರೂ ಪರವಾಗಿಲ್ಲ, ಆಗ ಎದುರಿದ್ರೆ ಆಯ್ತು ಅಷ್ಟೆ, ಆಗ ಎದುರಿದ್ದು ಪೂಜೆ ಮಾಡಿದ್ರೆ ಆಯ್ತು. ಆದ್ರೆ ಆಚಮನ ಮಾತ್ರ ಯಾವ ಕಾಲಕ್ಕೂ ದಿಕ್ಕು ನೋಡ್ಲೇಬೇಕು. ಸಂಧ್ಯಾವನ್ನ ಯಾತಕ್ಕೆ ದಿಕ್ಕು ನೋಡ್ಬೇಕು ಅಂದ್ರೆ ಉದ್ದಕ್ಕೆ ಏನ್ ಮಾಡ್ತಾ ಹೋಗ್ತೀನಿ ನಾವೀಗ, ಆಚಮನ ಇತ್ಯಾದಿ ಮಾಡ್ಲೇಬೇಕು. ಆದ್ರಿಂದ ದಿಕ್ಕು ಸರಿಯಾಗಿ ನೋಡ್ಕೊಡ್ಬೇಕಾಗತ್ತೆ. ಪೂಜೆ ಕಾಲಕ್ಕಾಗಿ ಪೂಜೆ ಶುರುವಾಯಿತು ಅಂದ್ಬಿಟ್ರೆ ಮುಗಿಯವರೆಗೆ ಹೇಗಿರುತ್ತೆ? ಇದ ಮತ್ತೆ ಮಧ್ಯ ಆಚಮನ ಇಲ್ಲ, ಸಂಕಲ್ಪ ಮಾಡಿ ಕೂತ್ಬಿಡ್ತಾನೆ ಪೂಜೆಗೆ, ಮತ್ತೆ ಆಚಮನ ಮಾಡಿ ಪೂರ್ತಿ ಬೂದಿ ಬೂದಿ ಮುಗಿದ ಮೇಲೇನೆ ದಿಕ್ಕು ಪ್ರಶ್ನೆ ಬರೋದಿಲ್ಲ. ಸೊ ಎದುರಿಗಿರೋದೆ ದೇವರು ಪೂರ್ವ ದಿಕ್ಕು ಅಂತ ಮಾಡ್ಕೊಂಡು ಹೋಗುದು. ಸಮ್ಮುಖೆ ಆಸೀನಃ ಪ್ರಾಣ ಸಂಯಮನಾದಿ ಪ್ರಾಣಾಯಾಮ ಮಾಡಬೇಕು. ಕೂತ್ಕೊಂಡು ಆಚಮನ ಹೇಳಿದ್ರಿಂದ ಪ್ರಾಣ ಸಂಯಮನ ಪ್ರಾಣಾಯಾಮ, ಆಚಮ್ಯ ಪ್ರಾಣಾನಾಯಮ್ಯ ಸಂಕಲ್ಪ ಅವೆಲ್ಲ ಸಂಧ್ಯಾವಂದಿಗೆ ಹಾಗೆ ಸಂಕಲ್ಪ ಮಾಡಬೇಕು, ಪೂಜೆಗೂ ಕೂಡ ಸಂಕಲ್ಪ ಮಾಡಬೇಕು. ಪಿಂಡಂ ಸಂಶೋಧ್ಯ ಸನ್ಯಾಸಕೃತ ರಕ್ಷ, ಪಿಂಡಂ ಅಂದ್ರೇನು? ಇಲ್ಲೆಲ್ಲಿ ಪಿಂಡ ಬಂತು ಅಂತ ಗಾಬರಿ ಆಗಬಾರದು, ದೇಹ ಅಂತ ಅರ್ಥ. ದೇಹವನ್ನು ಶುದ್ಧ ಮಾಡ್ಕೋಬೇಕು, ಪಾಪಪುರುಷ ನಿರಸನ ಮಾಡಬೇಕು, ಅವೆಲ್ಲ ಮಾಡಿಕೊಂಡು ಸಂಶೋಧನೆ ಮಾಡಬೇಕು. ಸನ್ಯಾಸಕೃತ ರಕ್ಷ, ಸನ್ಯಾಸ ಅಂದ್ರೇನು? ತತ್ವನ್ಯಾಸ ಮಾತ್ರ ಕಾನ್ಯಾಸ, ಸನ್ಯಾಸಿಗಳಾಗಬೇಕು ಅಂತ ಅರ್ಥ ಮಾಡ್ಕೊಂಡ್ಬಾರ ಶ್ಲೋಕಕ್ಕೆ. ಸನ್ಯಾಸಿಗಳಾಗಿ ರಕ್ಷಣೆ ಹೊಂದಬೇಕು ಅಲ್ಲ, ಸಮ್ಯಕ್ ತತ್ವನ್ಯಾಸ ಮಾತ್ರ ಕಾನ್ಯಾಸ ಮಾಡಿಕೊಂಡು ಎರಡು ಮಾಡ ಬರೀತಾರೆ. ಮಂತ್ರಾಕ್ಷರನ್ಯಾಸ ಏನ ಕೃತ ಆತ್ಮರಕ್ಷ, ಎರಡು ರೀತಿ ನ್ಯಾಸ ಅಂಬುದು, ಮೂರು ವಿಧ, ತತ್ವನ್ಯಾಸ ಒಂದು, ಮಾತೃಕಾನ್ಯಾಸ ಒಂದು, ಮಂತ್ರನ್ಯಾಸ ಒಂದು. ಯಾವ ಮಂತ್ರ ಹೇಳ್ತೇವಲ್ಲ ಆ ಮಂತ್ರನ್ಯಾಸ ಮಾಡಬೇಕು. ಪೂಜೆಗೆ ಯಾವ ಮಂತ್ರ ಹೇಳಬೇಕು? ಅಷ್ಟಾಕ್ಷರ ಮಂತ್ರ ಹೇಳಬೇಕು. ಅದು ಅಷ್ಟಾಕ್ಷರ ಮಂತ್ರ ನ್ಯಾಸ ಮಾಡಬೇಕು. ಇದೆಲ್ಲ ಧಿಕಾರ ಹೀಗೆ ಬರೀ ಇಲ್ಲಿ ಏನಿದೆಯೋ ಹಾಗೆ ವಿಸ್ತಾರವಾಗಿ ಬರೀತಾರೆ. ಅಷ್ಟಾಕ್ಷರ ನ್ಯಾಸವನ್ನು ಮಾಡಿ ಕೊಡಬೇಕು. ಅಷ್ಟಾಕ್ಷರ ನ್ಯಾಸ ಅಂದ್ರೇನು? ನಾರಾಯಣ ಮಂತ್ರ ಜಪ ಮಾಡಬೇಕಾದ್ರೆ ಅಷ್ಟಾಕ್ಷರ ನ್ಯಾಸ ನಾವು ಮಾಡೋದಿಲ್ಲ, ಅಂಗನ್ಯಾಸ ಕರನ್ಯಾಸ ಅಷ್ಟೇ ಮಾಡೋದು. ಅಷ್ಟಾಕ್ಷರ ನ್ಯಾಸ ಅಂದ್ರೆ ಎಂಟು ಅಕ್ಷರಗಳಿದೆಯಲ್ಲ, ಓಂ ನಾಮ ಅವರೆಲ್ಲ ಒಂದ್ ಕಡೆ ಏನ್ ಮಾಡಬೇಕು, ಅದಕ್ಕೆ ಅಷ್ಟಾಕ್ಷರ ನ್ಯಾಸ ಅಂತ ಕರೀತಾರೆ. ಅದೆಲ್ಲಿ ಮಾಡಬೇಕು? ಪೂಜಾ ಕಾಲಕ್ಕೆ ಅಷ್ಟಾಕ್ಷರ ನ್ಯಾಸ ಮಾಡಬೇಕು. ಅದೆಲ್ಲ ಪದ್ಯಮಾಲ ಓದಿದ್ರೆ ಗೊತ್ತಾಗುತ್ತೆ. ಓದ್ಬಿಟ್ಟು ಈಗ ಒಂದು ಶ್ಲೋಕಕ್ಕೆ 20 ಶ್ಲೋಕ ಬರೆದಾರೆ ಟೀಕಾರ, ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸನ್ಯಾಸಕರದ ರಕ್ಷ ಆ ರೀತಿ ಮಾಡಿದಾಗ ಏನಾಯ್ತು? ರಕ್ಷಣೆ ಶುರುವಾಗದ್ದು. ದೇವತೆಗಳನ್ನ ಯಾವ ತತ್ವನ್ಯಾಸ ಮಾತ್ರ ಕನ್ಯಾಸ ಮಾಡ್ತಾನೆ ಅವಾಗ ಏನಾಯ್ತಾಗ, ದೇವತೆಗಳ ಆರಾಧನೆ ಮಾಡೋದು, ದೇವರ ರೂಪಗಳು ಚಿಂತನೆ ಮಾಡೋದ್ರಿಂದ ಅವನು ಯಾವ ರೀತಿ ವಿಘ್ನ ಇತ್ಯಾದಿ ಬರೋದಿಲ್ಲ. ರಕ್ಷಣೆ ಶುರುವಾಯ್ತಾಗ ಅರ್ಚೆಯೇ ಥರಿ, ಅರ್ಚೆಯೇ ಥರಿ ಇಷ್ಟು ಮಾಡಿ ದೇವ್ರ ಪೂಜೆ ಮಾಡಬೇಕು. ಅರ್ಚಾದೌ ಹೃದಯೇ ವಾಪಿ ಯಥಾ ಲಬ್ಧೋಪಚಾರಕೈಹಿ ದ್ರವ್ಯ ಕ್ಷಿತ್ಯಾತ್ಮಲಿಂಗಾನಿ ನಿಷ್ಪಾದ್ಯ ರೋಕ್ಷ ಚಾಸನಂ. ಅರ್ಚಾದೌ ಹೃದಯೇ ವಾಪಿ ಯಥಾಲಬ್ಧ ಉಪಚಾರಕೈಹಿ, ಅರ್ಚ ಅಂದ್ರೆ ಪ್ರತಿಮೆ, ಅರ್ಚಾದ ಪ್ರತಿಮೆಗಳಲ್ಲಿ ಪೂಜೆ ಮಾಡಬೇಕು. ಅಧಿಕಾರಿಣಾ ಬಹುವಿಧ್ಯಾತ್ ಅಧಿಷ್ಠಾನ ವಿಶೇಷ ಮಹಾ ಅರ್ಚಾದೌ ವಿಧಿ. ಪ್ರತಿಮೆನೆ ಅಂತ ಯಾಕೆ ಹೇಳಲಿಲ್ಲ ಅಂದ್ರೆ ಅಧಿಕಾರಿಗಳು ಅನೇಕ ತರಹದ ಅಧಿಕಾರಿಗಳಿದ್ದಾರೆ, ಪೂಜೆ ಮಾಡತಕ್ಕಂಥ ವ್ಯಕ್ತಿಗಳಲ್ಲಿ ತಾರತಮ್ಯ ಇದೆ. ಅದಕ್ಕೆ ದ್ರವ್ಯಲಿಂಗಂ ಶಿಲಾದ್ಯಂ ಕ್ಷಿತಿಲಿಂಗಂ ಸ್ಥಂಡಿಲಂ ಆತ್ಮಲಿಂಗಂ ಮನೋಲಕ್ಷಣ. ಮತ್ತೇನು ಮಾಡಬಹುದು? ದ್ರವ್ಯ ಒಂದು, ಅಥವಾ ಕ್ಷಿತಿಲಿಂಗ ಸ್ಥಂಡಿಲ ನೆಲದಲ್ಲೇನೆ ಚಕ್ರಾಬ್ಜ ಮಂಡಲಾದಿಗಳನ್ನು ಮಾಡುವ ಒಂದು ಪೂಜೆ, ಇನ್ನು ಆತ್ಮಲಿಂಗ ಮನಸ್ಸಲ್ಲೇ ಧ್ಯಾನ ಮಾಡೋದು, ಮಾನಸ ಪೂಜೆ. ಮೂರು ರೀತಿಯಲ್ಲಿ ಪೂಜೆ ಮಾಡಬಹುದು. ಅದರಲ್ಲಿ ಹೊರಗಿನ ಪೂಜೆ ಕಂಪಲ್ಸರಿ, ಮನಸ್ಸಿನ ಪೂಜೆನೂ ಕಂಪಲ್ಸರಿ, ಅದನ್ನ ಆಯಾ ಕ್ರಮದಲ್ಲಿ ಮಾಡಬೇಕು. ದ್ರವ್ಯಲಿಂಗಂ ಶಿಲಾದ್ಯಂ ಸ್ಯಾತ್ ಆತ್ಮಲಿಂಗಂ ಮನೋಮಯಂ ಅಥವಾ ಸ್ಥಂಡಿಲೇ ಚೈವ ವಿಷ್ಣೋಲಿಂಗಂ ಪ್ರಕೀರ್ತಿತಂ. ಇದೇ ಆಚಾರ ತಾತ್ಪರ್ಯ. ಇತ್ಯಸ್ಮಾತ್ ಅಯಮೇವಾತ್ರ ವಿವಕ್ಷಿತೋ ಅರ್ಥ. ಆಮೇಲೆ ಹೃದಯೇ ವಾಪಿ, ಹೃದಯ ಅಂತ ಹೇಳಿದ್ರೆ ಮನಸ್ಸಿನೊಳಗೆ, ಅದು ಮಾನಸ ಪೂಜೆ. ಯಥಾಲಬ್ಧೋಪಚಾರ ಕೈ, ಉಪಚಾರದ ಬಗ್ಗೆ ಹೇಳ್ಬಿಟ್ರು, ಎಷ್ಟು ಸಿಗುತ್ತೋ ಅಷ್ಟು ಮಾಡಿ ಅಂತ ಹೇಳ್ಬಿಟ್ರು. ನೋಡಿ, ಉಪಚಾರಗಳು ಮಿಸ್ ಆಯ್ತು, ದೇವ್ರ ಪೂಜೆ ಮಿಸ್ ಆಗಬಾರದು. ಅದಕ್ಕೇನ್ ಮಾಡಬಹುದು? ಎಷ್ಟು ದ್ರವ್ಯಾಣಾಮಪ್ಯಭಾವೇತು ಸಲಿಲೇನಾಪಿ ಪೂಜಿತ ಯೋಧದಾತಿ ಸ್ವಕಂ ಸ್ಥಾನಂ ಸತ್ವಯ ಕಿಮ್ನ ಪೂಜಿತ. ಕೃಷ್ಣಾಮೃತ ಮಾಡಿದ್ರೆ ಹೇಳ್ತಾರೆ, ಏನು ಸಿಗ್ಲಿಲ್ಲ ಹೌದಲ್ಲೋ, ನೀರಿಂದ ಬೇಕಾದ್ರೂ ಮಾಡಿ ಆಯ್ತಾ. ಅದಕ್ಕೆ ಯಥಾಲಬ್ಧೋಪಚಾರ ಕೈ, ಇವತ್ತು ಸೌವರ್ಣೆ ಮಾನ್ಯಸ್ಲೇನಂತೂ ಸೌವರ್ಣ ಇಸ್ತಾ ಹೇಳ್ಬಿಡ್ಬೇಕಾದ್ರೆ ಎದುರು ಮಾತ್ರ ಎಷ್ಟಿದ್ರು ಸಾಕು. ಇದರಿಂದ ಏನಾಯ್ತು? ಪೂಜೆ ಫುಲ್ ಚಾನ್ಸ್ ಕೊಟ್ಟಾಗಾಯ್ತು. ಇಷ್ಟೇ ಮಾಡಿಕೊಳ್ಳಿ ಅಂದ್ರೆ ಏನಾಗ್ತಿತ್ತಾಗ? ಅಷ್ಟಿಲ್ಲ ನಮಗೆ, ಆದ್ರಿಂದ ಮಾಡ್ಲಿಕ್ಕಾಗ ಬಿಟ್ಬಿಡ್ಬೋದಾಗಿತ್ತು. ಯಥಾಲಬ್ಧ ಅಂತ ಹೇಳಿದ್ರಿಂದ ಯಥಾಶಕ್ತಿ ಹೇಗೋ ಯಥಾಲಬ್ಧ ಆಗಿ. ಅದಕ್ಕೆ ರಾಯರ್ ಹೇಳ್ಬೇಕಾದ್ರೆ ಯಥಾಶಕ್ತಿ ಯಥಾಜ್ಞಪ್ತಿ ಯಥಾ ವೈಭವಂ ಕರಿಷ್ಯೆ. ಸಂಕಲ್ಪದಲ್ಲಿ ಯಥಾಶಕ್ತಿ ಯಥಾಜ್ಞಪ್ತಿ ಯಥಾ ವೈ, ಮೂರು ಪದ ಹಾಕ್ತಾರೆ. ಅದನ್ನ ಹೇಳೋದಕ್ಕೆ ಯಥಾ ಉಪಲಬ್ಧ ಉಪಚಾರ ಕೈಹಿ ದ್ರವ್ಯಕ್ಷಿತ್ಯಾತ್ಮ ಲಿಂಗಾನಿ ನಿಷ್ಪಾದ್ಯ ಪ್ರೋಕ್ಷಚಾಸನಂ. ಆಸನ ಶುದ್ಧಿ ಎಲ್ಲ ಮಾಡ್ಕೋಬೇಕು. ಆಸನ ಶುದ್ಧಿ ಹೇಗೆ? ನಾವು ಜಪ ಕೂಡಬೇಕಾದ್ರೆ ಅಪಸರ್ಪಂತು ಇತ್ಯಾದಿ ಹೇಳುತ್ತೇವೆ, ಆ ರೀತಿಯಲ್ಲಿ ಇದಕ್ಕೂ ಕೂಡ ಹುತೋಚ್ಚಾಟರಾದಿಗಳನ್ನು ಮಾಡಿ ಆಸನ ಶುದ್ಧಿ ಮಾಡ್ಕೋಬೇಕು. ಪಾದ್ಯಾದೀನ್ ಉಪಕಲ್ಪ್ಯಾಥ ಸನ್ನಿಧಾಯ ಸಮಾಹಿತ ಹೃದಯಾದಿ ಕೃತನ್ಯಾಸೋ ಮೂಲಮಂತ್ರೇಣ ಚರ್ಚೆಯೇತ್ ಪಾದ್ಯಾದೀನ್ ಉಪಕಲ್ಪ್ಯಾಥ ಅರ್ಘ್ಯ ಪಾದ್ಯ ಅಚಮನೀಯ ಇತ್ಯಾದಿಗಳನ್ನ ಸನ್ನಿಧಾಯ ಸಮಾಹಿತ ಎಲ್ಲ ರೀತಿ ಕೃತ ಹೃದಯಾಧಿಕೃತ ಮಂತ್ರನ್ಯಾಸ ಮತ್ತೆ ಹೃದಯಾಧಿಕೃತ ನ್ಯಾಸ ಹೃದಯ ತತ್ಸವಿದ ಹೃದಯ ನಮಃ ಹೃದಯದಿಂದ ಶುರುವಾಗಬೇಕಲ್ಲ ಹೃದಯಾಧಿಕೃತ ನ್ಯಾಸ ಹೃದಯಾದಿಗಳಲ್ಲಿ ನ್ಯಾಸವನ್ನು ಮಾಡಿ ಯಾವುದರಿಂದ ಮೂಲಮಂತ್ರೇಣ ಚರ್ಚೆಯ ಮೂಲಮಂತ್ರ ಅಂದ್ರೆ ಯಾವುದು ನಾರಾಯಣ ಮಂತ್ರ ಅದನ್ನು ಬರೀತಾರೆ ಯೋಗ ದೀಪಿಕಾದ್ರೆ ಹೇಳಬೇಕಾದ್ರೆ ಓಂ ನಮೋ ನಾರಾಯಣ ಏತಿ ಮೂಲಮಂತ್ರ ಉದಾಹೃತ ಫಸ್ಟ್ ಅಭಿವ್ಯಕ್ತವಾದ ಮಂತ್ರ ಯಾವುದು ನಾರಾಯಣ ಮಂತ್ರ ಅದು ಎಲ್ಲ ಮಂತ್ರಗಳಿಗೆ ಮೂಲ ಅದೇನೆ ಅದಕ್ಕೇನಂತ ಕರೀತಾರೆ ಅದಕ್ಕೆ ಮೂಲಮಂತ್ರ ಬೇಸಿಕ್ ಮಂತ್ರ ಅಂತ ಮೂಲಮಂತ್ರದಿಂದ ಪೂಜೆ ಮಾಡಬೇಕು ಮೂಲಮಂತ್ರೇಣ ಚಾರ್ಚೆಯೇ ಸಾಂಗೋಪಾಂಗಾಂ ಸಪಾರ್ಷದಾಂ ತಾಂ ತಾಂ ಮೂರ್ತಿಂ ಸ್ವಮಂತ್ರತಃ ಪಾದ್ಯಾದಿ ಅರ್ಘ್ಯ ಆಚಮನೀಯಾದ್ಯೈಹಿ ಪಾದ್ಯ ಅರ್ಘ್ಯ ಆಚಮನೀಯಾದ್ಯೈಹಿ ಸ್ನಾನವಾಸೋ ವಿಭೂಷಣೈಹಿ ಸಾಂಗೋಪಾಂಗಾಂ ಸಪಾರ್ಷದಾಂ ತಾಂ ತಾಂ ಮೂರ್ತಿಂ ಸ್ವಮಂತ್ರತಃ ಸ್ವಮಂತ್ರ ಆಯಾ ಮೂರ್ತಿ ಮಂತ್ರ ಹೈಗ್ರೀವರು ಪೂಜೆ ಮಾಡ್ತಾನೆ ಆಗ ನಾರಾಯಣ ಮಂತ್ರ ಪ್ಲಸ್ ಏನ್ ಹೇಳಬೇಕು ಹೈಗ್ರೀವ ನರಸಿಂಹ ಮಂತ್ರ ನರಸಿಂಹಂತ್ರನು ಹೇಳಬೇಕು ಅದಕ್ಕೆ ಸ್ವಮೂನ್ ಸ್ವಮಂತ್ರತಃ ಸಪಾರ್ಷದಾಂ ಸಾಂಗೋಪಾಂಗಾಂ ಆಯಾ ರೂಪಕ್ಕೆ ಪಾರ್ಷದರು ಪೀಠ ಪೂಜೆ ಆವರಣ ಪೂಜೆ ಮಾಡಿದಾಗ ಏನಾಗುತ್ತೆ ಅವೆಲ್ಲ ಸರಿಯಾಗಿ ಬರುತ್ತೆ ತಾಂ ತಾಂ ಮೂರ್ತಿ ಪಾದ್ಯ ಅರ್ಘ್ಯ ಆಚಮನೀಯಾದ್ಯೈಹಿ ಓಂ ನಮೋ ನಾರಾಯಣಾಯ ಪಾದ್ಯಂ ಸಮರ್ಪಯಾಮಿ ಅರ್ಘ್ಯಂ ಸಮರ್ಪಯಾಮಿ ಆಚಮನೆ ಸಮರ್ಪಯಾಮಿ ಅಂತ ಹೇಳ್ತಾ ಮತ್ತೆ ಸ್ನಾನ ವಾಸೋ ವಿಭೂಷಣೈಹಿ ಸ್ನಾನ ಅಂದ್ರೆ ಅಭಿಷೇಕ ವಾಸ ಅಂದ್ರೆ ವಸ್ತ್ರಂ ಸಮರ್ಪಯಾಮಿ ವಿಭೂಷಣೈಹಿ ಆಭರಣಂ ಸಮರ್ಪಯಾಮಿ ಅಂತೇಳಿ ಅದಿಷ್ಟನ್ನು ಪೂಜೆ ಮಾಡೋದು ಇವೆಲ್ಲ ಬಿಟ್ಟೋಗ್ಬಿಟ್ಟಿದೆ ನಾವು ವಿಭೂಷಣ ಪೂಜೆ ಇಲ್ಲೇ ಇಲ್ಲ ಅದಕ್ಕೆ ಆ ಚಿಕಾರ ಯಾರು ಬರೀತಾರದ ಆಭರಣ ಪೂಜೆ ಮಾಡಬೇಕು ಪ್ರತಿನಿತ್ಯದಲ್ಲೂ ಕೂಡ ಆಭರಣ ಪೂಜೆ ಮಾಡಬೇಕು ಒಂದು ತಿಳಿಸಿಕೊಡ್ತಾರೆ ಇದೆಯಲ್ಲ ಬಾಯಿಲ್ ಅಂತ ಹೇಳ್ಬೇಕಲ್ಲ ಅದಕ್ಕೇನೆ ವಸ್ತ್ರ ಮಾನಸ ಪೂಜೆ ಅಷ್ಟಾಗುತ್ತೆ ಮಾನಸ ಮಾಡು ಸಾಮಾನ್ಯವಾಗಿ ಗೌರಿ ಪೂಜೆ ಇತ್ಯಾದಿ ಕಾಲಕ್ಕೆ ಹೆಜ್ಜೆ ವಸ್ತ್ರ ಹಾಕ್ತಾರಲ್ಲ ಯಾತಕ್ಕದು ವಸ್ತ್ರಂ ಸಮರ್ಪಣೆ ಅಷ್ಟೇ ಇಲ್ಲೂ ಕೂಡ ಸತ್ಯಾರಾಯಣ ಪೂಜೆಗೆಲ್ಲ ಉಪಯೋಗಿಸ್ತಾರೆ ಅನಂತ ಪೂಜೆ ಮಾಡ್ತಾರೆ ನಿತ್ಯ ದೇವರ ಪೂಜೆಗೆ ಇಲ್ಲ ಅಷ್ಟೇ ಬಿಟ್ಬಿಡ್ತಾರೆ ಅಂತ ಮಾಡಿದ್ರು ನಿತ್ಯವರ್ಗ ಎಲ್ಲಿಂದ ತರಬೇಕು ಶುರು ಮಾಡ್ಬಿಡ್ತಾರೆ ಅದು ಮನಸ್ಸಲ್ಲಿ ಅನ್ಕೊಂಡ್ಬಿಡಿ ಸಾಕು ಅನ್ಕೊಂಡ್ರೆ ಬಂದ ಹಾಗೆ ತುಳಸಿ ಇಲ್ಲ ಮಂತ್ರ ಅಕ್ಷತೆ ಎಲ್ಲರೂ ನಡೆದದ್ದು ಗಂಧ ಮಾಲ್ಯ ಅಕ್ಷತ ಸೃಗ್ಭಿ ಧೂಪ ದೀಪ ಉಪಹಾರ ಕೈಹಿ ಸಾಂಗಂ ಸಂಪೂಜ್ಯ ವಿಧಿವತ್ ಸ್ತವೈಹಿ ಸ್ತುತ್ವಾ ನಮೇ ಧರಿಂ ಗಂಧ ಮಾಲ್ಯ ಓಂ ನಮೋ ನಾರಾಯಣಾಯ ಗಂಧಂ ಸಮರ್ಪಯಾಮಿ ಮಾಲ್ಯಂ ಅಂದ್ರೆ ಮಾಲೆ ಓಂ ನಮೋ ನಾರಾಯಣಾಯ ಮಾಲಾಂ ಸಮರ್ಪಯಾಮಿ ಅಕ್ಷತ ಓಂ ನಮೋ ನಾರಾಯಣಾಯ ಅಕ್ಷತ ಸಮರ್ಪಯಾಮಿ ಸೃಗ್ಭಿ ಸೃಗ್ ಮಾಲಾ ಮತ್ತು ಸೃಗ್ ಅಂದ್ರೆ ಬೇರೆ ಬೇರೆ ವಿಧವಾದ ಮಾಲೆಗಳು ಧೂಪ ದೀಪ ಉಪಹಾರ ಕೈಹಿ ಧೂಪ ದೀಪ ಧೂಪಂ ಸಮರ್ಪಯಾಮಿ ದೀಪಂ ಸಮರ್ಪ ಉಪಹಾರ ಅಂದ್ರೆ ನೈವೇದ್ಯ ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳಿ ಪೂಜೆ ಮಾಡಬೇಕು ಸಾಂಗಂ ಸಂಪೂಜ್ಯ ವಿಧಿವತ್ ಸಾಂಗೋಪಾಂಗವಾಗಿ ಪೂಜೆಯನ್ನು ಮಾಡಬೇಕು ಸ್ತವೈ ಸ್ತುತ್ವ ರಮೇಧರಿ ಕೊನೆ ಸ್ತೋತ್ರಗಳನ್ನು ನಮಸ್ಕಾರ ಮಾಡಬೇಕು ಪಾಪೋಹಂ ಪಾಪಕರ್ಮ ಇತ್ಯಾದಿ ಜಿತಂತೆ ಸ್ತೋತ್ರ ಇತ್ಯಾದಿ ಹೇಳ್ತಾ ನಮಸ್ಕಾರವನ್ನು ಮಾಡಬೇಕು ಸ್ತವೈ ಸ್ತುತ್ವ ನಮೇಧರಿ ಆತ್ಮಾನಂ ತನ್ಮಯಂ ಧ್ಯಾಯನ್ ಮೂರ್ತಿಂ ಸಂಪೂಜಯೇ ಧರೇ ಶೇಷಮಾಧಾಯ ಶಿರಸಿ ಸ್ವಧಾಮ್ನಿ ಉದ್ಧಾಸ್ಯ ಸತ್ಕೃತಂ ಆತ್ಮಾನಂ ತನ್ಮಯಂ ಧ್ಯಾಯನ್ ಪರಮಾತ್ಮನನ್ನ ಮನಸ್ಸಿಟ್ಟು ಧ್ಯಾನ ಮಾಡಬೇಕು ತನ್ಮಯಂ ತತ್ಪ್ರಧಾನಂ ದೇವರ ಮನಸ್ಸಿಟ್ಟು ಧ್ಯಾನ ಮಾಡಬೇಕು ಮೂರ್ತಿಂ ಸಂಪೂಜೆಯೇ ಧರೇಹೆ ತ್ರೋಟ್ ಪೂಜಾ ಕಾಲಕ್ಕೆ ಏನಿರಬೇಕು ದೇವರಲ್ಲೇ ಸಂಪೂರ್ಣ ಮನಸ್ಸಿನಿಟ್ಟಿರಬೇಕು ಏನೇ ಮಾಡಿದ್ದೆ ಅರ್ಘ್ಯಂ ಸಮರ್ಪಯಾಮಿ ದೇವರ ಮುಂದೆ ನಿಂತುಕೊಂಡಿದ್ದಾನೆ ಅದರ ಕೈ ನೀರು ಕೊಡ್ತಾ ಇದ್ದೇವೆ ದೇವರ ಮುಂದೆ ನಿಂತುಕೊಂಡಿದ್ದಾನೆ ಪಾದ ತೊಳಿತಾ ಇದ್ದೇವೆ ಮತ್ತೆ ಅನುಸಂಧಾನ ಇಟ್ಕೊಂಡು ಮಾಡಬೇಕೇ ಹೊರತು ಎಲ್ಲ ಮೆಕ್ಯಾನಿಕಲೇ ಹಾಕ್ತಿರ್ತಾರೆ ಇವನು ಈಗ ಅಂತಿರ್ತಾರೆ ಅಷ್ಟೇ ಹೊರತು ಏನಿರೋದಿಲ್ಲ ಹಾಗೆಲ್ಲ ಮಾಡಬಾರದು ತ್ರೋಟ್ ಅದನ್ನು ಅದಕ್ಕೆ ಪೂಜೆ ಏನಾಯ್ತು ಅಂದ್ರೆ ವಿಳಂಬನೆ ಆಯ್ತು ಉದರ ವೈರಾಗ್ಯವಿದು ನಮ್ಮ ಪದುಮನಾಭನ ಲೇಷ ಭಕ್ತಿ ದಾಸರು ಎಷ್ಟು ಸ್ಟ್ರಿಕ್ಟ್ ಆಗಿ ಹೇಳಿದ್ರು ಅಂದ್ರೆ ಚೂರು ಭಕ್ತಿ ಇಲ್ಲ ಜಸ್ಟ್ ಶೋ ಮಾಡ್ತಾರೆ ಅಂತ ಹೇಳಿ ತ್ರೋಟ್ ಹೇಳಿ ತ್ರೋಟ್ ದೇವರು ಧ್ಯಾನ ಮಾಡ್ತಿರ್ಬೇಕು ಮೂರ್ತಿಂ ಅದಕ್ಕೆ ದೇವ್ರ ಬಿಟ್ಟು ಪೂಜೆ ಕೊಡಲು ಮಾತಾಡಬಾರದು ಆ ಕಡೆ ಏನು ಆರ್ಶನ ಹಾಕೊಂಡು ಕೂತ್ಕೊಂಡ ಅಂದಮೇಲೆ ಪೂಜೆ ಮುಗಿದ್ರು ಬಿಟ್ಟು ಅದಕ್ಕೆ ಕೂಡ್ತೀನಿ ಅಂತ ಹೇಳಿ ಸಿಸ್ಟಮೆಟಿಕ್ ಆಗಿ ಕೂತ್ಮೇಲೆ ಎದ್ದು ಹೋಗಾಗಿಲ್ಲ ಪರೀಕ್ಷಾ ಹಾಲ್ನಲ್ಲಿ ಕ್ವಶನ್ ಪೇಪರ್ ಕೊಟ್ಟಮೇಲೆ ಏನ್ ಮಾಡಬಾರದು ಮೂವ್ಮೆಂಟ್ ಇಲ್ಲ ಆಮೇಲೆ ಅಲ್ಲಿವರೆಗೆ ಇಲ್ಲಿ ಸ್ವಲ್ಪ ಸ್ವಲ್ಪ ಓಡಾಡ್ತಿರ್ತಾರೆ ಆಮೇಲೆ ನೋ ಮೂವ್ಮೆಂಟ್ ಎದ್ದ ಅಂದ್ರೆ ಹೋದ ಅಂತ ಆ ರೀತಿ ಆಗಬೇಕು ಅದಕ್ಕೆ ದೇವ್ರ ಪೂಜೆ ಕಾಲಕ್ಕೆ ಓಡಾಡ್ತಿರ್ತಾರೆ ಮನೆ ತುಂಬಾ ದೇವರಲ್ಲಿ ಕೂಡಿಸಿಬಿಡೋದು ಓಡಾಡ್ತಾರದು ಆ ತರ ಹಾಗೆ ಮಾಡಬಾರದು ಅದಕ್ಕೆ ಆರ್ಸನ ಹಾಕೋ ಉದ್ದೇಶನೇ ಅದು ಕೂಡ ಹೇಗೂ ಕೂತು ಮತ್ತೆ ಕೂತಿದ್ವಿ ಅಂತ ಸಂಕಲ್ಪ ಮಾಡಿ ಕೊಡ್ತಾರೆ ಆಗ ಅದೇ ಅದು ಬರೀತಾರೆ ಟೀಕಾರ ಬರೀಬೇಕಾದ್ರೆ ಸುಮ್ಮನೆ ಕೊಡೋದು ಬೇರೆ ಪೂಜೆಗೂ ಸಂಕಲ್ಪ ಮಾಡಿ ಕೊಡೋದು ಬೇರೆ ಸಂಕಲ್ಪ ಮಾಡಿ ಕೂಡಿದ ಮೇಲೆ ಎದ್ದು ಹೋಗಾಗಿಲ್ಲ ಏನ್ ಕೊಟ್ಟಿದ್ದಾರೆ ಅಂತೊಂಡು ಯಾರು ನಮ್ಮ ಪುಸ್ತಕ ಅಲ್ಲ ಯಾಕೆ ಯೋಚನೆ ಮಾಡ್ತೀರ ಬಿಟ್ಟು ಅದೇನು ಬೇಕಾಗಿಲ್ಲ ಆತ್ಮಾನಂ ತನ್ಮಯಂ ಧ್ಯಾಯಂ ಮೂರ್ತಿಂ ಸಂಪೂಜಯೇ ಧರೇಹೆ ಶೇಷಮಾಧಾಯ ಶಿರಸಿ ಸ್ವಧಾಮ್ನಿ ಉದ್ದಾಶ್ಯ ಸತ್ಕೃತಂ. ಶೇಷಮಾಧಾಯ ಅಂದ್ರೇನು? ಪರಮಾತ್ಮನ ಅರ್ಪಣೆ ಮಾಡಿದ ಪದಾರ್ಥಗಳನ್ನೆಲ್ಲ ತನ್ನ ಪಾದ ಶಿರಸಾಧಾರಣ ಮಾಡಬೇಕು. ಆಮೇಲೆ ಸ್ವಧಾಮ್ನಿ ಉದ್ದಾಶ್ಯ ಸತ್ಕೃತಂ, ಪುನಃ ದೇವರನ್ನ ಪುನರಾವಹನ ಮಾಡಬೇಕು. ಆಮೇಲೆ ಆವಾಹನ ಮಾಡಿ ಪೂಜೆ ಮಾಡಿರ್ತಾನೆ, ಆಮೇಲೆ ಪೂಜೆ ಮುಗಿತಲ್ಲ ಪುನರಾವಹನ ಮಾಡ್ಕೋಬೇಕಾಗ. ಅಲ್ಲಿ ಪ್ರತಿಮೆಗಳೆಲ್ಲ ಮಾಡಿದ್ರೆ ಪ್ರತಿಮೆಗಳಿಗೆ ಅಲ್ಲಿಂದ ಹೃದಯದಲ್ಲಿ ಬಿಂಬರೂಪ ಪರಮಾತ್ಮ ಏನ್ ಮಾಡಬೇಕಾಗ ಒಳಗೆ ಆವಾಹನ ಮಾಡ್ಕೋಬೇಕು. ಸ್ವಧಾಮ್ನಿ ಉದ್ದಾಶ್ಯ ಸತ್ಕೃತಂ ತನ್ಮಯಂ ತತ್ ಪ್ರಧಾನಂ. ದೇವರ ಪ್ರಧಾನ ಅಂತ ತಿಳ್ಕೊಬಾರಿ ಯಾವ ರೀತಿ ಅಂದ್ರೆ ಆಚಾರ್ಯರು ತಾತ್ಪರ್ಯ ಬರೀತಾರೆ. ಕೃಷ್ಣೋಹೋ ಭೃತ್ಯೋಹಮಿತ್ತೇವ ಸದಾ ಸ್ಯಾತ್ ಭಗವನ್ಮಯ, ಸದಾ ನಾನು ದಾಸ ಅಂತ ತಿಳ್ಕೊಳ್ಳದೆ ಮೊದಲನೇ ಭಗವನ್ಮಯತ್ವ. ಅದಕ್ಕೆ ಹನುಮಂತ ದೇವರು ಹೇಳಿದ್ದೇನಂತ, ದಾಸೋಹಂ ಕೋಸಲೇಂದ್ರ. ಅದಕ್ಕೆ ಆಕ್ಸೆಪ್ಟ್ ಯಾವಾಗಲೂ ಮರಿಬಾರದು. ಸರ್ಕಾರದಲ್ಲಿ ಕೆಲಸ ಮಾಡೋ ಏನ್ ಮಾಡ್ತಾನೆ, ನಾನು ಗವರ್ಮೆಂಟ್ ಸರ್ವೆಂಟ್ ಅಂತ ನೆನಪಿಟ್ಕೊಂಡಿರ್ತಾನೆ. ಅದಕ್ಕೆ ನಾ ದೇವರ ದಾಸರು ನೆನಪಿರಬೇಕು. ಸ್ಯಾತ್ ಭಗವ ನೈವಾಹಂ ವಿಷ್ಣುರಸ್ಮೀತಿ, ಎಂದು ನಾನು ದೇವರಲ್ಲ ಅಂತ ಗಟ್ಟಿ ಮಾಡ್ಕೋಬೇಕು. ವಿಷ್ಣು ಸರ್ವೇಶ್ವರೋ ಹಿ ಅಜಃ, ವಿಷ್ಣು ಸರ್ವಸ್ವಾಮಿ ಅಜ ಅಂತ ತಿಳ್ಕೋಬೇಕು. ಇತಿ ವಚನಾತ್ ಸ್ವಾಮಿತ್ವಮೇವ ಅರ್ಥೋ ನತು ಸ್ವಸ್ವರೂಪತ್ವಂ. ಇದು ತನ್ಮಯ ಅಂದಾಗ ಮಯ ಅಂದ ತಕ್ಷಣ ಅದೇ ಅಂತ ಅರ್ಥ ಮಾಡ್ಕೋಬಾರದು, ಇದು ಅಂತ ಅರ್ಥ ಅಂತ ಕ್ಲಾರಿಫಿಕೇಶನ್ ಕೊಟ್ಟು. ಸ್ವಮಾತ್ಮಾನಂ ಇತಿ ಉತ್ತರತ್ರ ಐಕ್ಯ ವಿಧಾನಾತ್ ಅತ್ರಾಪಿ ಸಯೇವಾರ್ಥ ಕಿಂ ನ ಸ್ಯಾದ್ ಇತಿ ಚೇನ್ನ. ಸ್ವಂ ಸ್ವತಂತ್ರಮಾತ್ಮಾನಂ ವ್ಯಾಪ್ತಮಿತ್ಯರ್ಥ ಉಪಪತ್ತೇಹೇ. ಇಲ್ಲಿ ಸ್ವಂ ಅಂದ್ರೆ ತಾನು ಅಂತ ಅರ್ಥ ಅಲ್ಲ, ಸ್ವತಂತ್ರನಾದ ಪರಮಾತ್ಮ ಅಂತ ಅರ್ಥ. ಅದಕ್ಕೆ ಆಧಾರ ಕೊಡ್ತಾರೆ. ಸ್ವಾದಾನಾತ್ ಸ್ವಾತ್ಮನೋ ವ್ಯಾಪ್ತ್ಯ ವಿಷ್ಣು ಸ್ವಾತ್ಮ ಇತಿ ಕಥ್ಯತೆ. ಸ್ವಾದಾನಾತ್ ಸ್ವಾತ್ಮನಃ ವ್ಯಾಪ್ತ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಸರ್ವವನ್ನು ಸ್ವಾತಂತ್ರ್ಯ ಸ್ವೀಕಾರಾದಿಗಳನ್ನು ಮಾಡ್ತಾನೆ. ಅದಕ್ಕೆ ದೇವರಿಗೆ ಸ್ವಾತ್ಮ ಅಂತ ಕರೀತಾರೆ. ನಾವು ಜೀವಸ್ವರೂಪತ್ವ ಸಹಿ ವಿಶ್ವೇಶ್ವರ ಪ್ರಭು, ಜೀವನ ಸ್ವರೂಪ ಅಂತ ಅರ್ಥ ಮಾಡ್ಕೋಬಾರದು. ಅವನು ವಿಶ್ವೇಶ್ವರ ಇತಿ ಪ್ರಮಾಣೋಪೇತತ್ವಾತ್ ಇತಿ ಹಿ ಶಬ್ದೇನ ಅಸ್ಯ ಅರ್ಥಸ್ಯ ಬಹು ಪ್ರಮಾಣ ಪ್ರಸಿದ್ಧಿಂ ದ್ಯೋತಯತಿ. ಶೇಷಮಾಧಾಯ ಸರಸಿ ಸ್ವಧಾಮ್ನಿ ಉದ್ದಾಶ್ಯ ಸತ್ಕೃತಂ. ಏವಂ ಅಗ್ನಿ ಅರ್ಕ ತೋಯಾದೌ ಅರ್ಚಯೇತ್ ಹೃದಯೇ ಜಯಃ ಯಜ್ಞೇಶ್ವರಂ ಸ್ವಮಾತ್ಮಾನಂ ಅಚಿರಾತ್ ಮುಚ್ಚತೆ ಹಿ ಸಹ. ಏವಂ ಹೀಗೆ ಅಗ್ನಿ ಅರ್ಕ ತೋಯಾದೌ ಅರ್ಚಯೇತ್ ಹೃದಯೇ ಜಯಃ. ಎಷ್ಟುಗಳಿಗೆ ಪೂಜೆ ಮಾಡಬೇಕಂತೆ? ಅಗ್ನಿಯಲ್ಲಿ ಪೂಜೆ ಮಾಡಬೇಕು. ಅಗ್ನಿಯಲ್ಲಿ ಪೂಜೆ ಮಾಡೋದಂದ್ರೆ ವೈಶ್ವದೇವಾದಿಗಳು ಮತ್ತು ಹೋಮಾದಿಗಳೆಲ್ಲ ಅಗ್ನಿಯಲ್ಲಿ ಪೂಜೆ ಅಂತ ಅರ್ಥ. ಅಗ್ನಿ ಕಾರ್ಯ ವೈಶ್ವದೇವ ಮೊದಲಾದಗಳು ಅಗ್ನಿಯಲ್ಲಿ ಪೂಜೆ. ಅರ್ಕ ಸೂರ್ಯನಲ್ಲಿ ಪೂಜೆ ಅಂದ್ರೇನು? ಅರ್ಘ್ಯ ಗಾಯತ್ರಿ ಜಪಾದಿಗಳ ಸೂರ್ಯನಲ್ಲಿ ಪೂಜೆ. ತೋಯ ಅಂತ ಹೇಳಿದ್ರೇನು? ಸ್ನಾನ ಕಾಲಕ್ಕೆ ಮಾಡತಕ್ಕಂತಹ ಅಭಿಷೇಕಾದಿಗಳು. ಹೃದಯೇಚಯ ಮಾನಸ ಪೂಜೆ ಹೃದಯದೊಳಗೆ. ಯಜ್ಞೇಶ್ವರಂ ಸ್ವಮಾತ್ಮಾನಂ ಸ್ವಮಾತ್ಮಾನಂ ಸ್ವಂ ಸ್ವತಂತ್ರನಾದ ಆತ್ಮಾನಂ ಸ್ವಾಮಿಯಾದ ಪರಮಾತ್ಮನನ್ನ ಯಜ್ಞೇಶ್ವರಂ ಎಲ್ಲ ಯಜ್ಞಗಳ ಅಧಿಪತಿಯಾದ ಪರಮಾತ್ಮನನ್ನ ಈ ರೀತಿಯಲ್ಲಿ ಆರಾಧನೆ ಮಾಡಬೇಕು. ಹೀಗೆ ಮಾಡಿದರೆ ಅಚಿರಾನ್ ಮುಚ್ಚತೆ ಬೇಗ ಮುಕ್ತನಾಗ್ತಾನೆ. ಮುಕ್ತಿಯಲ್ಲಿ ಎರಡು ಕ್ವಾಲಿಫೈಡ್, ಮುಕ್ತನಾಗೋದೊಂದು ಬೇಗ ಮುಕ್ತನಾಗೋದು. ಸೊ ನಿತ್ಯ ದೇವ್ರಪೂಜೆ ಮತ್ತೆ ಯಾತಕ್ಕೆ ವಿಹಿತವಾಯಿತು ಅಂದ್ರೆ ಬೇಗ ಮುಕ್ತಿಗೆ ಸಾಧನ ಅಂತ. ವೆರಿ ಇಂಪಾರ್ಟೆಂಟ್. ದೇವ್ರಪೂಜೆ ಹೊಸ ಒಂದು ಪರ್ಪಸ್ ಅನ್ನ ಇಲ್ಲಿ ಹೇಳದಂತೆ ಆಯ್ತು. ಅದು ಕರ್ತವ್ಯವಾಗಿ ಮಾಡೋದು ಒಂದು, ಬೇಗ ಮುಕ್ತಿ ಆಗಬೇಕು ಅಂತ ಒಂದು ವಿಶೇಷ ಅಡ್ವಾಂಟೇಜ್ ಇದೆ, ಅದಕ್ಕೋಸ್ಕರ ಮಾಡಬೇಕು. ಅದರಿಂದಾನೆ ದೇವ್ರಪೂಜೆಗೆ ಅಷ್ಟು ಮಹತ್ವ ಬಂತು. ಇತಿ ತೃತೀಯೋಧ್ಯಾಯ. ಏನ್ ಪ್ರಶ್ನೆ ಕೇಳಿದ್ರು ಅವರು? ಕರ್ಮಯೋಗದ ಬಗ್ಗೆ ಪ್ರಶ್ನೆ ಕೇಳಿದ್ರು. ಮೊದಲೇನಂತ ಹೇಳಿಬಿಟ್ರು, ಫಲಾಪೇಕ್ಷೆ ಬಿಡಬೇಕು, ವೇದ್ಯದಿಂದನೆ ಕರ್ಮ ನಿರ್ಣಯ ಮಾಡ್ಕೋಬೇಕು, ಅಭಿಮಾನ ಬಿಡಬೇಕು, ಕೃಷ್ಣಾರ್ಪಣ ಬುದ್ಧಿ ಇರಬೇಕು. ಫಲ ಹೇಳಿದ್ರೆ ಅದ್ರ ಬಗ್ಗೆ ನಮಗೆಂತ ತಿಳ್ಕೊಳ್ಳದೇನೆ ಲೋಚನಾತ್ಮ ಫಲಶ್ರುತಿ ತಿಳ್ಕೊಂಡಿರಬೇಕು. ಅವೆಲ್ಲ ತಿಳಿಸಿಬಿಟ್ಟು ಕರ್ಮದಲ್ಲಿ ಅತಿ ಪ್ರಧಾನವಾದ ಕರ್ಮ ಯಾವುದು ಅಂದ್ರೆ ದೇವ್ರ ಪೂಜೆನೆ ಮಾಡೋದು ಅಂತ ತಿಳಿಸಿ ದೇವ್ರ ಪೂಜೆ ವಿಧಿವಿಧಾನಗಳ ಬಗ್ಗೆ ಸಂಪೂರ್ಣವಾದ ಚಿತ್ರ ಕೊಟ್ಟು ಇದು ಮತ್ತೆ ಫರ್ದರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಮೇಲೆ ಇದೆಲ್ಲ ಮುಗಿದ ಮೇಲೆ ಇನ್ನೂ ಮುಂದೆ ಬಂದಾಗ ಕ್ರಮವಾಗಿ ದೇವ್ರ ಪೂಜೆ ಕ್ರಮಗಳನ್ನೆಲ್ಲ ಮುಂದೆ ಹೇಳ್ತಾರೆ. ಇದು ಸೂಚ್ಯವಾಗಿ ಹೇಳಿತ್ತು, ವಿಸ್ತಾರವಾಗಿ. ಇದು ಉದ್ಧವ ಗೀತ, ಇದು ಜಯಂತಿಯ ಉಪಾಖ್ಯಾನ. ಉದ್ಧವ ಗೀತದಲ್ಲಿ ಇನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ, ಅಲ್ಲಿ ನೋಡ್ಕೋಬಹುದು. ಎಲ್ಲಿ ಬಂದಿಲ್ಲ? ಅದು ತಪ್ಪದು, ನಾರ್ತ್ ಸೌತ್ ಪ್ರಶ್ನೆ ಇಲ್ಲ. ಹೇಳಿದ್ದಲ್ಲ ತಪ್ಪು ಅಂತ ಅರ್ಥ. ಭಾಗವತ ಓದೋದಿಲ್ಲ ಫಸ್ಟ್ ಆಫ್ ಆಲ್, ಓದಿದ್ರೆ ಮನಸ್ಸಿಗೆ ತಂದ್ಕೊಳ್ಳೋದಿಲ್ಲ. ಅದು ಸರಿ. ಇವತ್ತಾರು ಎಷ್ಟೇ ಪೂಜೆ ಮಾಡ್ತಾರೆ ಸರಿಯಾಗಿ? ಎಷ್ಟೋ ದಿನ ಪೂಜೆ ಅಂತ ಹೇಳಿದ್ರೆ ದೇವರು ಇರೋದೇ ಇಲ್ಲ, ದೇವರು ಹೆಸರಿಗಿರ್ತಾರೆ ಅಷ್ಟೇ. ಏನೇನೋ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಫೋಟೋಗಳಿಂದ ಶುರು ಮಾಡಿಬಿಟ್ರೆ ಮನೆಯೊಳಗೆ ಅಸಹ್ಯ ಬರ ಇರುತ್ತೆ. ಪೂಜಾ ಕ್ರಮನೇ ಸರಿ ಇರೋದಿಲ್ಲ. ಮತ್ತೆ ದೇವರಿಗಂತ ಪ್ರತ್ಯೇಕ ಪಾತ್ರೆಗಳಿರೋದಿಲ್ಲ. 100 to 90 ಮನೆಗೆ ಹೋದಾಗ ನೋಡೋದೆಲ್ಲ ಏನದು? ತಾವು ಕುಡಿಯೋ ತಂಬಿಗೆ ದೇವರು ಕಲಶ ಪೂಜೆಗೆ ಇಟ್ಕೊಂಡಿರ್ತಾರೆ. ಕುಡಿಯೋ ತಂಬಿಗೂ ಅದೇ ಇದೆ. ಲೋಟಗಳೆಲ್ಲ ಕಲಸಕ್ಕಿಡೋ ಲೋಟಗಳೇ ತಾವು ಕುಡಿಯೋ ಲೋಟಗಳು. ಮತ್ತೆ ಎಲ್ಲ ತಡಿಬೇಕು, ಎಲ್ಲ ಪಾತ್ರೆ ಸೇರಿಸಿ ತೊಳೆದಾಕ್ಬಿಡ್ತಾರೆ. ತಾವು ಊಟ ಮಾಡಿ ತಟ್ಟೆಯಿಂದ ಹಿಡಿದು ದೇವ್ರ ಪಾತ್ರೆಯವರಿಗೆಲ್ಲ ಸೇರಿಸಿಬಿಡ್ತಾರೆ. ಬಹಳ ತಪ್ಪು. ಹಾಗೆಲ್ಲ ಮಾಡಿದ್ರೆ ದೇವ್ರ ಪಾತ್ರ ದೇವ್ರ ಬಗ್ಗೆ ಭೇದ ಚಿಂತನೆ ಮಾಡಿದಾಗಲೇ ಇಲ್ಲ. ದೇವ್ರ ವಸ್ತ್ರ ಕೂಡ ಹಾಗೇನೆ. ದೇವ್ರ ವಸ್ತ್ರನೇ ಸಫರ್ ಎಲ್ಲ ದೇವರದ್ದು ಅಂದ್ರೆ ದೇವರದಷ್ಟೇ, ಯಾವ್ದಕ್ಕೆ ಉಪಯೋಗ ಇಲ್ವೇ ಇಲ್ಲ. ಎಕ್ಸ್ಕ್ಲೂಸಿವ್ಲಿ ದೇವರದ್ದು. ಅಟ್ಟಿ ಇಲ್ಲ ರೂಮ್ ಮಾಡಿರ್ತಾರೆ ಹೋಟ್ಲು ನೋಡಿ ಇನ್ನೊಬ್ರಿಗೆ ಕೊಟ್ಬಿಟ್ಟು ಸಿಟ್ ಬಂದ್ಬಿಡ್ತಾರೆ ತನಗೆ ಇರ್ಬೇಕು ಪೂರ್ತಿ ಅದು ಸತ್ತಾನೆ ಇನ್ನೊಬ್ರಿಗೆ ಕೊಟ್ಟು ದೊಡ್ಡ ಗಲಾಟೆ ಬಿಸ್ಬಿಡ್ತಾರೆ ನಡಿಯಂತೆ ಎಕ್ಸ್ಕ್ಲೂಸಿವ್ ಇರ್ತಾರೆ ದೇವರಿಗೆ ಎಕ್ಸ್ಕ್ಲೂಸಿವ್ ಕೊಡೋದವ್ರಿಗೆ ಗತಿಯಾರಾಗಬೇಕಾಗ ಏನು ಕೊಟ್ಟರು ದೇವರು ಸಪರೇಟ್ ಇರಬೇಕು ದೇವ್ರ ಪದಾರ್ಥ ದೇವರದೇನೆ ಇನ್ನೊಬ್ರಿಗೆ ಯಾರಿಗೂ ಉಪಯೋಗ ಆಗಿಲ್ಲ ಅಲ್ಲಿಂದ ತಪ್ಪು ಶುರುವಾಗುತ್ತೆ ಆದ್ರಿಂದಲೇ ಮೋಸ ಅದು 190 ತಪ್ಪು ಮಾಡಲ್ಲ ಯಜ್ಞೇಶ್ವರಂ ಸಮಾತ್ಮಾನಂ ಅಚಿರಾನ್ ಮುಚ್ಚೇದೇಹಿ ಸಹ ಇದು ತೃತೀಯೋಧ್ಯಾಯ ತಂತ್ರಸಾರ ನೋಡಬೇಕು ಅಂತ ಹೇಳಿದ್ರೆ ಆಚಾರ್ಯ ಏನ್ ಮಾಡಿಬಿಟ್ರಾಗ ತಂತ್ರಸಾರ ಸ್ಪಷ್ಟ ವಿಸ್ತಾರ ಗ್ರಂಥ ಬರೆದಿದ್ದರಿಂದ ಸಮಗ್ರ ಪೂಜಾ ಪದ್ಧತಿ ಹೇಳಿಬಿಡ್ತಾರೆ ಅದು ತಕ್ಕಂತೆ ಮಾಡಬೇಕಾಗ ಅದ್ರ ವಿಸ್ತಾರವೇ ಜೈತೀರ್ಥರು ಬರೆದು ಪದ್ಯಮಾಲಾ ಭಾಗ ತಂತ್ರಸಾರದಲ್ಲಿ 4 ಮೊದಲನೇ ಅಧ್ಯಾಯ 2ನೇ ಅಧ್ಯಾಯದ ಸ್ವಲ್ಪ ಅದರಲ್ಲಿ ಪೂರ್ತಿ ಪೂಜಾ ಮಂತ್ರಗಳ ಬಗ್ಗೆ ಆಚಾರ ಹೇಳ್ತಾರೆ ಪದ್ಯಮಾಲ ಆ ಭಾಗ್ಯ ಮಾತ್ರ ಎಕ್ಸ್ಪ್ಲನೇಷನ್ ಕೊಟ್ಟದ್ರಿಂದ ಪದ್ಯಮಾಲ ಅಂತ ದೇವ್ರ ಪೂಜಾ ಪದ್ಧತಿ ಲಿಮಿಟ್ ಮಾಡ್ತಾರಲ್ಲ ಉಳಿದೆಲ್ಲ ಬೇರೆ ಕಡೆ ನೋಡ್ಕೊಡಿ ಅಂತ ಹೇಳಿದ ಅಥ ಚತುರ್ಥೋಧ್ಯಾಯ 4ನೇ ಅಧ್ಯಾಯ ಇನ್ನೊಬ್ರು ಏನ್ ಪ್ರಶ್ನೆ ಕೇಳ್ತಾರೆ ಅದೇನೋದನ್ನ ನಾಳೆ ನೋಡೋಣ ನಾಳೆ ಜಾಸ್ತಿ ಪಾಠ ಇರೋದಿಲ್ಲ ನಾಡಿದ್ದು ಕಂಟಿನ್ಯೂ ಮಾಡಿ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ರೇರಿತ ಜದವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯ ಅಲ್ಲಿಗೆ ಅಲ್ಲೇ ಇಲ್ಲ ಇಲ್ಲ ಇವತ್ತು ನಾಳೆ ಎರಡೂ ಇರೋದು ಮತ್ತೆ 27 ಫೆಬ್ರವರಿ ಅಲ್ಲೆಲ್ಲ ಕಾರ್ಯಕ್ರಮ ಡೀಟೇಲ್ ಆಗಿ ಹೇಳ್ತೀಯಲ್ಲ ಏನೇನಿರುತ್ತೆ ಪ್ರಿಂಟ್ ಆಗ್ತಾ ಇದೆ ಅದೆಲ್ಲ ತಿಳಿಸ್ತೀನಿ.